ಯೋಚನೆ ಮಾಡಬೇಡಿ. ಇಲ್ಲೇ ಭೋಜನ ವ್ಯವಸ್ಥೆ ಇರೋದ್ರಿಂದ ಎಲ್ಲರೂ ಯಾವುದು ಮನೆ ಕಡೆ ಯೋಚನೆ ಮಾಡದೇನೆ ಕೇಳಬಹುದು. ಮತ್ತೆ ಹೆಚ್ಚತ್ತೇನೂ ಆಗೋದಿಲ್ಲ. ಮತ್ತೆ ಮಧ್ಯಾಹ್ನ ಕಾರ್ಯಕ್ರಮಕ್ಕೆ ನಾವು ಅಡ್ಜಸ್ಟ್ ಮಾಡಬೇಕಾದ್ರಿಂದ ಆದಷ್ಟು ಬೇಗನೆ ಪ್ರವಚನ ಮುಗಿಯುತ್ತೆ. ಯೋಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದ್ ಆನಂದ ತೀರ್ಥೇಂದ್ರನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದ್ ಆಚಾರ್ಯ ಭಾವದ ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಸಿರಸಾ ನಮಃ. ಉಮೇಶಾದ್ಯ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತಾ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾತಿರಾಜಗುರೂನ್ ವಂದೇ ರಘೂತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಧ್ವಮತವೇ ಮತವು ಈ ವಿಷಯದ ಬಗ್ಗೆ ಇವತ್ತು ಪ್ರವಚನ ಆಗಬೇಕಾಗಿದೆ. ಅದರಲ್ಲಿ ತುಂಬ ದೊಡ್ಡ ವಿಷಯ ಅದು. ಅದು ಸಂಕ್ಷಿಪ್ತವಾಗಿ ಅದರ ಬಗ್ಗೆ ಹೇಳ್ತಾ ಇಷ್ಟೊತ್ತು ಕೂಡ ನಮ್ಮ ನೀರಜ್ ಕುಮಾರ್ ಅವರು ಈ ಧ್ಯಾನದ ಬಗ್ಗೆ ಅನೇಕ ವಿಷಯಗಳನ್ನು ನೆಮ್ಮದಿಟ್ಟಿದ್ದಾರೆ. ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಧ್ಯಾನ ಅನ್ನೋದ್ರ ಬಗ್ಗೆ ಸ್ವಲ್ಪ ನಡುವೆ ಮತವು ಯಾವುದೇ ಒಂದು ಮತ, ಪ್ರತಿಯೊಂದು ಮತದಲ್ಲೂ ಧ್ಯಾನದ ಕಾನ್ಸೆಪ್ಟ್ ಇದೆ. ಪ್ರತಿಯೊಂದು ಮತ ಅಂದಮೇಲೆ ಕಾನ್ಸೆಪ್ಟ್ ಧ್ಯಾನ ಇರಲೇಬೇಕು. ಒಂದು ಥಿಯರಿಗೆ ಪ್ರಾಕ್ಟೀಸ್ ಆಗೋ ಹಾಗೆ, ಥಿಯರಿಗೆ ಪ್ರಾಕ್ಟಿಕಲ್ ಅಟ್ಯಾಚ್ ಆಗಿರೋ ಹಾಗೆ ಪ್ರತಿಯೊಂದು ಮತಕ್ಕೂ ಕೂಡ ಒಂದು ಧ್ಯಾನದ ಪದ್ಧತಿ ಇದ್ದೇ ಇರ್ತದೆ. ಬಹುಶಾಖ ಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ಎಷ್ಟು ಮತಗಳಿರ್ತಾವೋ, ಇವತ್ತು ಎಷ್ಟು ಮತಗಳು ಅಂತ ನಿಮಗೆ ಗೊತ್ತಾಗ್ತದೆ. ನೋಡೋದಕ್ಕೆ ಹೋದರೆ ಇತ್ತೀಚಿನ ಮತಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ ಕಲಿಯುಗದಲ್ಲಿ. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸಾ, ಉತ್ತರ ಮೀಮಾಂಸಾ ಎಲ್ಲ ಸಾಮಾನ್ಯವಾಗಿ ನಮ್ಮ ಭಾರತೀಯ ಷಡ್ ದರ್ಶನಗಳು ಅಂತ ಕರೀತಾರೆ. ಆದರೆ ಇತ್ತೀಚೆಗಂತೂ ಒಬ್ಬೊಬ್ಬರದ್ದು ಏನೇನೋ ದರ್ಶನಗಳು ಶುರುವಾಗಿಬಿಟ್ಟು ಅವರವರದ್ದೇ ಒಂದು ಪದ್ಧತಿ ಇಡ್ತಾ ಇರ್ತಾರೆ. ಜನಗಳಿಗೆ ಫುಲ್ ಆಫ್ ಕನ್ಫ್ಯೂಷನ್ ಅದು. ಆದರೆ ಯಾವ ಮತ ಸರಿ ಇರ್ತದೋ ಆ ಮತದ ಧ್ಯಾನ ಪದ್ಧತಿ ಮಾತ್ರ ಸರಿ ಇರುತ್ತೆ. ಇವತ್ತು ಕಾನ್ಸಂಟ್ರೇಷನ್, ಧ್ಯಾನ ಅಂದ್ರೆ ಏನು? ಟೋಟಲ್ ಕಾನ್ಸಂಟ್ರೇಷನ್. ಅದನ್ನು ಆಚಾರ್ಯ ಹೇಳ್ತಾರೆ, ನೈರಂತರ್ಯಂ ಮನೋವೃತ್ತೇಹೇ ಧ್ಯಾನಮಿತ್ಯಭಿಧೀಯತೆ. ನೈರಂತರ್ಯಂ ಮನೋವೃತ್ತೇಹೇ ಧ್ಯಾನಮಿತ್ಯಭಿಧೀಯತೆ. ಮನಸ್ಸು ನಿರಂತರವಾಗಿ ತೈಲಧಾರೆಯಂತೆ ದಾಸರ ಹೇಳ್ತಾರಲ್ಲ, ಅದನ್ನ ಧ್ಯಾನ ಅಂತ ಕರೀತಾರೆ. ಸೊ ಪ್ರತಿಯೊಂದು ಮತಕ್ಕೂ ಅದು ಇರಲೇಬೇಕು. ಇವತ್ತು ಕಳ್ತನ ಮಾಡೋದಿಗೂ ಕಾನ್ಸಂಟ್ರೇಷನ್ ಇರಲಿ, ಕಳ್ತನ ಮಾಡೋಕ್ಕಾಗೋದಿಲ್ಲ. ಕೊಲೆ ಮಾಡೋದಿಗೂ ಡ್ರೈವರ್ಗೆ ಎಷ್ಟು ಕಾನ್ಸಂಟ್ರೇಷನ್ ಬೇಕು ಯೋಚನೆ ಮಾಡಿ. ಅದು ನೈಟ್ ಡ್ರೈವರ್ಗಂತೂ ಎಷ್ಟು ಕಾನ್ಸಂಟ್ರೇಷನ್ ಇರ್ತದೆ, ಅದೊಂದು ರೀತಿ ಧ್ಯಾನದ ಮುಖನೇ. ಆದರೆ ಎಲ್ಲಾ ಧ್ಯಾನವು ಒಂದೇ ಫಲ ಕೊಡೋದಿಲ್ಲ. ಪ್ರತಿಯೊಂದು ಧ್ಯಾನ ಕೂಡ ತನ್ನದೇ ಆದ ಲಿಮಿಟೇಷನ್ ಹೊಂದಿರ್ತದೆ. ಇವತ್ತು ಮಧ್ವಾಚಾರ್ಯ ಹೇಳಿದ ಧ್ಯಾನ ಅಂತ ಹೇಳಿದರೆ ಅದು ಅಲ್ಟಿಮೇಟ್. ಅಲ್ಟಿಮೇಟ್ ಅಂದ್ರೆ ಏನು? ಇವತ್ತು ಊಟ ಮಾಡಿರ್ತೀರಿ, 3 ತಾಸಿಗೆ ಹೋಗಿಬಿಡುತ್ತೆ ಅಷ್ಟೇ. ಸ್ವಲ್ಪ ಹೆಚ್ಚು ಸ್ಟಫ್ ಇರೋ ಪಡ್ತಿದ್ರೆ ಸ್ವಲ್ಪ ಹೆಚ್ಚೆಚ್ಚಿರಬಹುದು, ಮತ್ತು ಫುಡ್ ಜೀರ್ಣ ಆಗಲೇಬೇಕು. ಆದರೆ ನಾವು ಆಹಾರಕ್ಕೆ ಹೇಗೆ ಮಿತಿ ಇದೆಯೋ ಜ್ಞಾನಕ್ಕೆ ಹೇಗೆ ಮಿತಿ ಇಲ್ಲ. ಜ್ಞಾನದ ಲೈಫ್ ಭಾರಿ ಜಾಸ್ತಿ, ಅದು ಬರೋದು ಕಷ್ಟ, ಬಂದ್ಮೇಲೆ ಹೋಗೋದಿಲ್ಲ. ಜ್ಞಾನದ ವೈಶಿಷ್ಟ್ಯ ಅದು. ಆ ಜ್ಞಾನದ ಒಂದು ಓರಿಯೆಂಟೇಷನ್ ಇಟ್ಕೊಂಡು ಧ್ಯಾನ ಮಾಡ್ತಾರಲ್ಲ, ಅದು ನಿಜವಾದ ಧ್ಯಾನ. ಜ್ಞಾನ ಓರಿಯೆಂಟೆಡ್ ಧ್ಯಾನ ಆದಾಗ ಮಾತ್ರ ನಿಜವಾದ ಧ್ಯಾನ ಆಗ್ತದೆ. ಆಚಾರ್ಯ ಹೇಳ್ತಾರೆ ಅದೇ ಅದಕ್ಕೆ ಜ್ಞಾನನೇ ಧ್ಯಾನ ಅಂತ ತಿಳ್ಕೊಂಬಿಡಿ. ಅಲ್ಟಿಮೇಟ್ ಅಂತ ಹೇಳಿದ್ರೆ ಜ್ಞಾನನೇ ಧ್ಯಾನ. ಅವ್ರು ಹೇಳ್ತಾರೆ ಉಪಾಸನೆಗೆ 2 ಮಾರ್ಗಗಳು, ಧ್ಯಾನ ಪ್ರವಚನಾಭ್ಯಾಂಚ ಯಥಾಯೋಗ್ಯ ಉಪಾಸನ. ಧ್ಯಾನ ಇಲ್ಲ ಪ್ರವಚನ, ಪ್ರವಚನ ಅಂದ್ರೆ ಜ್ಞಾನ. ಧ್ಯಾನ ಜ್ಞಾನಗಳು ಒಂದಕ್ಕೊಂದು ಈಕ್ವಲ್ ಆಗಿರ್ತಕ್ಕಂಥ ಅಂಶಗಳು. ಮೇಲ್ನೋಟಕ್ಕೆ ನಮ್ಮ ಮತದಲ್ಲಿ ಧ್ಯಾನಕ್ಕೆ ಹೆಚ್ಚು ಒತ್ತು ಕೊಟ್ಟ ಕಾಣೋದಿಲ್ಲ ಮೇಲ್ನೋಟಕ್ಕೆ ನೋಡಿದರೆ. ಇವತ್ತು ನಿನ್ನೆ ಮೊನ್ನೆ ಬರೋ ಮತಗಳೆಲ್ಲ ಗಂಟುಗಟ್ಟಲೆ ಧ್ಯಾನ ಮಾಡಿಸ್ತಿರ್ತಾರೆ, ಅದಕ್ಕೆ 100 ರೂಪಾಯಿ ಚಾರ್ಜ್ ಮಾಡ್ತಿರ್ತಾರೆ. ಮತ್ತೆ ಜೊತೆಗೆ ನಮ್ಮಲ್ಲಿ ಧ್ಯಾನವೂ ಇಲ್ಲ, ಅದಕ್ಕೆ ಚಾರ್ಜೂ ಇಲ್ಲ, ಎರಡು ಹೇಳೇ ಹೋಗೆ ಇಲ್ಲ ನಮ್ಮಲ್ಲಿ. ಯಾಕೆಂದ್ರೆ ಜ್ಞಾನವನ್ನು ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ಜ್ಞಾನಕ್ಕೆ ನೀವು ಕಮಿಟ್ ಆದ್ರೆ ಧ್ಯಾನ ಬಂತು ಅಂತಾನೆ ಅರ್ಥ. ಜ್ಞಾನಕ್ಕೆ ಇನ್ನೊಂದು ಹೆಸರೇ ಭಕ್ತಿ. ಜ್ಞಾನ ಭಕ್ತಿಗಳು ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್ ಇದ್ದಾಗ, ನಾಣ್ಯದ ಎರಡು ಮುಖಗಳಿದ್ದಾಗ, ಅದರಲ್ಲಿ ಮಹಾತ್ಮ್ಯ ಜ್ಞಾನ ಮತ್ತು ಪ್ರೀತಿ ಎರಡು ಸೇರಿಕೊಂಡಾಗ ಅದು ಭಕ್ತಿ ಆಗ್ತದೆ. ಜ್ಞಾನ ಸರಿಯಾದ ರೀತಿಯಲ್ಲಿ ಇದ್ರೆ ಅದು ಭಕ್ತಿ, ಭಕ್ತಿ ಸರಿಯಾದ ರೀತಿಯಲ್ಲಿ ಅದು ಧ್ಯಾನ. ಅದು ನೀವೇ ಯೋಚನೆ ಮಾಡಿ, ಯಾವುದರ ಬಗ್ಗೆ ತುಂಬಾ ಪ್ರೀತಿ ಇರ್ತದೋ ಅದು ಯಾವಾಗಲೂ ಜ್ಞಾಪಕ ಮಾಡ್ಕೊತಾ ಇರುತ್ತೆ. ಮಗ ಎಲ್ಲ ಅಮೆರಿಕಾದಲ್ಲಿ ಇರ್ತಾನೆ, 10-26 ಕಿಲೋಮೀಟರ್ ದೂರ, ಮನಸ್ಸು ಆ ಕಡೆ ಹೋಗುತ್ತೆ. ಪಕ್ಕದ ಮನೆಯವನು ಇರ್ತಾನೆ, ಮಾತಾಡಿದ್ರೆ ಸುಮ್ಮನೆ ಗಲಾಟೆ ಮಾಡಬೇಡ ಅಂತ ಹೇಳುತ್ತೆ. ಪಕ್ಕದ ಮನೆಯವನ್ನ ಜ್ಞಾಪಿಸಿ ಹೇಳೋದಲ್ಲ, ಅಷ್ಟು ಜ್ಞಾಪಿಸ್ಕೊತೇವೆ. ಯಾತಕ್ಕೆ ಅಲ್ಲಿ ಪ್ರೀತಿ ಇದೆ, ಪ್ರೀತಿಯಿಂದ ಧ್ಯಾನ ಮಾಡಲಿಕ್ಕೆ ಸಾಧ್ಯ. ಇನ್ನೊಂದು, ಯಾವುದ್ರ ಬಗ್ಗೆ ಜ್ಞಾನ ಇರುತ್ತೆ ಆ ಜ್ಞಾನ ಎರಡು ವಿಧ. ಒಳ್ಳೆಯದೊಂಬ ಜ್ಞಾನ ಬಂದ್ರೆ ಪ್ರೀತಿ ಬರುತ್ತದೆ, ಕೆಟ್ಟದೊಂಬ ಜ್ಞಾನ ಬಂದ್ರೆ ದ್ವೇಷ ಬರುತ್ತದೆ. ಗೊತ್ತಾಯ್ತಾ? ಕೆಟ್ಟದೊಂಬ ಜ್ಞಾನ ದ್ವೇಷಕ್ಕೆ ಕಾರಣ, ಒಳ್ಳೆಯದೊಂಬ ಜ್ಞಾನ ಪ್ರೀತಿಗೆ ಕಾರಣ. ಅದನ್ನೇ ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ. ಮಹಾತ್ಮ ಜ್ಞಾನ ಬರಬೇಕು. ದೇವರ ಬಗ್ಗೆ ಎಲ್ಲ ಶಾಸ್ತ್ರ ಹೇಳೋದು, ದೇವರ ಮಹಾತ್ಮೆ ಹೇಳ್ತಾವೆ ಅಷ್ಟೇ. ಯಾವ ಭಾಗವತ ತಗೊಳ್ಳಿ, ಮಹಾಭಾರತ, ರಾಮಾಯಣ, ಎಲ್ಲವೂ ದೇವರ ಮಹಿಮೆ ಹೇಳೋದ್ರಿಂದ ಕೇಳಿ 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 ಏನಂತದ್ ನಿಮ್ಗಾಗ ಮನಸ್ಸು ಆ ಕಡೆ ಹೋಗ್ತದೆ, ಮನಸ್ಸು ಹೆಟ್ಟು ಹೋಗ್ತದೆ ಅಂತ ಕೇಳಿದ್ರೆ ಗೋಪಿಕಾಸ್ತ್ರ ಹೇಳ್ತಾರ, ಪತಿ ಸುತಾನ್ವಯ ಭ್ರಾತೃ ಬಾಂಧವಾನ್ ಅತಿ ವಿಲಂಘ್ಯತೇಹಿ ಅಚ್ಯುತಾಗತಾಹ. ಎಲ್ಲದನ್ನು ಮರೆತು ನಿನ್ನ ಕಡೆ ಬಂದಿದೆ ಕೃಷ್ಣ ಅಂತ ಹೇಳ್ತಾರೆ. ಅದು ಸರಿಯಾದದ್ದು, ಅದು ಅದು ನಿಜವಾದ ಜ್ಞಾನ. ಧ್ಯಾನದಲ್ಲಿ ಎಂಡ್ ಆಗಲೇಬೇಕು, ನಿಜವಾದ ಜ್ಞಾನ ಧ್ಯಾನದಲ್ಲಿ ಎಂಡ್ ಆಗಲೇಬೇಕಾದ್ರಿಂದ ನೀವು ಜ್ಞಾನವನ್ನು ಹೊಂದಕೊಟ್ಟಿದ್ದೀರಿ ಅಂದ್ರೆ ಅದು ಧ್ಯಾನದ ಹಾದಿನೇ ಆಗಿದೆ. ಭಕ್ತಿಯ 9 ಮುಖ ಇದೆ, ಅವಿಷ್ಟು ಧ್ಯಾನದ ಸ್ಟೆಪ್ಸ್ ಇದ್ದಾಗಿ. ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ. 9 ಭಕ್ತಿ, 9 ಧ್ಯಾನದ ಪದ್ಧತಿಗಳೇ. ಶ್ರವಣ ಮೊದಲು ಕೇಳುತ್ತಾ ಶುರು ಮಾಡ್ತೀರಿ. ಇವತ್ತು ಯಾವುದೇ ಪ್ರಾಕ್ಟೀಸ್ ಇವತ್ತು ತೀರಿ ಕಿವಿ ಕೇಳಿದವರು ಮಾಡಕ್ಕೆ ಬರೋದಿಲ್ಲ. ಫಸ್ಟ್ ಶ್ರವಣ, ದೇವ ಹರಿಕಥಾ ಶ್ರವಣ ಮಾಡೋ ನಿರಂತರ, ಅದೊಂದು ಧ್ಯಾನದ ಮೊದಲ ಹೆಜ್ಜೆ. ನಾವು ತಪ್ಪದೆ ಶ್ರವಣ ಮಾಡ್ತೇವೆ, ಮತ್ತು ವಿತ್ ಆಲ್ ಕಾನ್ಸಂಟ್ರೇಷನ್ ಶ್ರವಣ ಮಾಡ್ತೇವೆ, ಅರ್ಥ ಮಾಡ್ಕೊಂಡು ಮಾಡ್ತೇವೆ ಅಂತ ಹೇಳಿದಾಗಲ್ಲ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಆಗ್ತಾ ಬರ್ತದೆ. ಇವತ್ತೇನು ಜನಕರಾಜನ ಕಥೆ ಕೇಳಿದಿವಲ್ಲ, ಅದು ಶ್ರವಣದ ಯೋಗ. ಭಾಗವತ ಕೇಳ್ತಾ ಇದ್ದಾನೆ, ಮಿಥಿಲಾಪಟ್ಟಣ ಸುಟ್ಟೋಯಿತು ಅನ್ನೋ ವಾರ್ತೆ ಕಿವಿ ಬಿದ್ದರೂ ಕೂಡ ಆ ಕಡೆಗೆ ಮನಸ್ಸು ಡಿಸ್ಟರ್ಬ್ ಆಗಲಿಲ್ಲ ತನಗೆ. ಅದಕ್ಕೆ ಶ್ರವಣದಲ್ಲಿ ಕಮಿಟ್ಮೆಂಟ್ ಇದೆ. ಯಾವ ಶ್ರವಣ ನಮಗೆ ಅಪ್ಯಾಯಮಾನವಾಗಿರ್ತದೋ ಅದು ನಮ್ಮನ್ನ ಮನಸ್ಸು ಎಳಿತದ, ಆ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸ ಸಾಧ್ಯವಾಗ್ತದಾಗ ಅದನ್ನೇ ನಾವು ಶ್ರವಣದ ಭಕ್ತಿ ಅಂದ್ರೆ ಅದೇನು ಶ್ರವಣದ ಭಕ್ತಿ. ಶ್ರವಣಂ ಕೀರ್ತನಂ ವಿಷ್ಣೋಹ, ತುಂಬಾ ಸಂತೋಷ ಆಗುತ್ತೆ ನಿಮಗೆ ನೋಡಿದ ತಕ್ಷಣ. ಯಾರು ಸಿಕ್ಕ ಅಂತ ಹೇಳ್ಬೇಕು ಅನ್ಸುತ್ತೆ, ಏನಾಯ್ತು ಗೊತ್ತಾ ಅಂತ ಹೇಳಕ್ ಶುರು ಮಾಡ್ತಾನೆ. ಒಳ್ಳೆ ಪುಸ್ತಕ ಓದ್ತಾನೆ, ಅದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತಾನೆ. ಒಳ್ಳೆ ವಸ್ತು ನೋಡ್ತಾನೆ, ಮಾತಾಡಲಿಕ್ಕೆ ಇಷ್ಟಪಡ್ತಾನೆ. ಈ ಮ್ಯಾಚ್ಗಳು ನಡೀತಾವಲ್ಲ, ಮ್ಯಾಚ್ ನಡೆಯೋದು 2-3 ದಿವಸ, ಅದ್ರ ಮಾತುಕತೆ ನಡೆಯೋದು ತಿಂಗಳಗಟ್ಟಲೆ ನಡೀತದೆ. ಅದ್ರ ಮೇಲೆ ಮಾತಾಡಿದ್ದು ಮಾತಾಡಿದ್ದೆ, ಆಮೇಲೆ ಯಾವ್ದು ಮನಸ್ಸನ್ನ ಹಿಡಿತದೋ ಅದು ಎಳ್ಕೊಂಡು ಹೋಗ್ತಾ ಇರ್ತದೆ. ಅದಕ್ಕೆ ದೇವರ ಬಗ್ಗೆ ನಾರದಾದಿಗಳು ಸದಾ ಕಾಲ ಹರಿನಾರಾಯಣ 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 ಎನ್ನು ಮನವೇ ನಾರಾಯಣ ಎಂಬ ನಾಮದ ಬೀಜವ ನಾರದ ಬಿತ್ತಿದ ತರೆಯೊಳಗೆ. ಅದನ್ನ ಅರ್ಥ ಮಾಡ್ಕೊಂಡು 2ನೇ ಸ್ಟೇಜ್ ಅದು. ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ, ಮನಸ್ಸಲ್ಲೇ ನೆನೆಸ್ಕೊಂಡು ಆನಂದವಾಗ್ತಾ ಇರ್ತದೆ. ಒಳ್ಳೆ ಸೀನ್ ನೋಡಿರ್ತಾನೆ, ತಳಿಸ್ತಾನ ಆನಂದ ಪಡ್ತಾನೆ ಮನಸ್ಸಿನ ಒಳಗೆ ನೆನೆಸ್ಕೊಂಡು. ಗೀತೆ ಎಲ್ಲ ಹೇಳಿದ ಮೇಲೆ ಸಂಜಯ್ ಹೇಳ್ತಾನೆ, ವಿಸ್ಮಯೋ ಮಹಾನ್ ರಾಜನ್ ತಚ್ಚ ಸಂಸ್ಕೃತ್ಯ ಸಂಸ್ಕೃತ್ಯ ರೂಪ ಅತ್ಯದ್ಭುತಂ ಹರೇ. ವಿಶ್ವರೂಪ ನೋಡಿದೆ ಜ್ಞಾಪಕ ಆಗ್ತಾ ಇದೆ, ವಿಸ್ಮಯೋ ಹಿ ಮಹಾನ್ ರಾಜನ್ ಕೃಷ್ಯಾವಿಚ ಪುನಃ ಪುನಃ, ಎಷ್ಟು ಆನಂದವಾಗ್ತಾ ಇದೆ, ಎಷ್ಟು ಸುಖವಾಗ್ತಾ ಇದೆ ನನಗೆ ಅಂತ ಹೇಳುತ್ತಾನೆ. ಅದು ಸ್ಮರಣ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ, ಈ ನಾವು ಕೇಳಿರ್ತೇವೆ ಅದನ್ನು ನೆನಪು ಮಾಡ್ಕೊಂಡೆಲ್ಲ ಖುಷಿ ಆಗ್ತದೆ, ನೋಡಿರ್ತೇವೆ ನೆನಪಾಡ ಖುಷಿ ಆಗತ್ತೆ. ನಮ್ಮಲ್ಲಿ ಧ್ಯಾನದ ಒಂದು ಪದ್ಧತಿಯಾಗಿ ದೇವರ ದರ್ಶನ ಮಾಡೋ ಪದ್ಧತಿ ಇಟ್ಟಿರೋ. ದೇವರ ತಿರುಪತಿ ಹೋಗ್ತಾನೆ, ಶ್ರೀವಾಸ್ತೇವರು ನೋಡ್ತಾನೆ ಅದೇ ತಲೆಯಲ್ಲಿ ಕೂತು ಬಿಡೋದು. ಉಡುಪಿಗೆ ಹೋಗ್ತಾನೆ, ಕೃಷ್ಣನ ನೋಡ್ತಾನೆ ಅದೇ ಆಕಾರ ತಲೆಯಲ್ಲಿ ಬರ್ತಾ ಇರುತ್ತೆ. ಅದೊಂದು ಕಾನ್ಸಂಟ್ರೇಷನ್. ಅದು ನೋಡಿದ್ದು ಆ ರೂಪ, ಆ ಭವ್ಯತೆ ಯಾವಾಗಲೂ ಮನಸ್ಸು ನಡೀತಾ ಇರುತ್ತೆ. ಅದು ಒಂದು ಸ್ಮರಣ, ಅದು ಒಂದು ವಸ್ತುವಿನ ಸ್ಮರಣ, ಅದರ ಗುಣಗಳ ಸ್ಮರಣ, ಆಕಾರದ ಸ್ಮರಣ. ಸ್ಮರಣೆ 2 ಮುಖ, ಗುಣಗಳ ಸ್ಮರಣೆ ಆಗಬಹುದು. ಖಾರದ ಊಟ ಮಾಡಿ, ಯೋ ಎಷ್ಟು ಖಾರ ಇತ್ತು ಅಂತಾನೆ ಇರ್ತಾನೆ ಆಮೇಲೆ. ಖಾರ ಖಾರ ಆ ಪದನೇ ಅವನ ಬಾಯಲ್ಲಿ ಬರ್ತಾ ಇರ್ತದೆ ಹಾಗೆ. ಯಾಕೆ? ಸಿಹಿಯಾಗಿದ್ದು ಅದನ್ನ ವರ್ಣನೆ ಮಾಡ್ತಾ ಇರ್ತಾನೆ. ಅದು ಸ್ಮರಣೆ ಬರಬೇಕು. ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದ ಸೇವನಂ. ಪಾದ ಸೇವನ ಎಂಬುದಕ್ಕೆ 2 ಅರ್ಥ. ಪಾದವನ್ನ ಸೇವಿಸುವುದು, ವಿಗ್ರಹವನ್ನ ಪಾದಗಳ ಆರಾಧನೆ ಮಾಡುವುದು ಅಂತ ಅರ್ಥವಾದ್ರೆ, ಪಾದ ಅಂದ್ರೆ ಪದ, ಪದಗಳ ಸೇವನ. ಎಂಜಾಯಿಂಗ್ ಈಚ್ ಅಂಡ್ ಎವ್ರಿ ವರ್ಡ್ ರಿಲೇಟೆಡ್ ಟು ಇಟ್, ಈಚ್ ಅಂಡ್ ಎವ್ರಿ ವರ್ಡ್. ಅದು ಕೆಲವು ಪದಗಳನ್ನು ಕೇಳಿದಾಗ ಆ ಪದದಲ್ಲೇ ಎಫೆಕ್ಟ್ ಇರ್ತದೆ, ಅದು ಬೇರೆ ರೀತಿ ಹೇಳಿದಾಗ ಪವರ್ ಬರೋದಿಲ್ಲ. ನಾವು ರಾಯರ ಸ್ತೋತ್ರ ಹೇಳ್ತಾರೆ, ರಾಯರ ಸ್ತೋತ್ರ 1000 ಕೇಳಿದ್ರು ಕೂಡ ಇವತ್ತು ಶ್ರೀಪೂರ್ಣ ಬೋಧ ಗುರುತೀರ್ಥ ತಕ್ಷಣ ಮನಸ್ಸಿಗೆ ಬರ್ತದೆ. ಆ ಪದಗಳಲ್ಲೇ ಒಂದು ಆಕರ್ಷಣೆ ಇರ್ತದೆ. ಆ ರೀತಿಯಾದಂತಹ ಒಂದು ಪಾದ ಸೇವನಂ ಅರ್ಚನಂ, ಅದನ್ನು ಪೂಜಿಸೋದು, ಯಾವುದು ದೊಡ್ಡದಾಗ್ತಾ ಹೋಗ್ತಾ ಇದೆ ಅದನ್ನು ನಾವು ಆರಾಧನೆ ಮಾಡ್ತೇವೆ. ಅರ್ಚನಂ ಆ ಷೋಡಶೋಪಚಾರ ಪೂಜೆ ಅದಕ್ಕೆ ಬಂದು, ನಿತ್ಯ ದೇವ್ರ ಪೂಜೆ ಅಂದ್ರೆ ಧ್ಯಾನದ ಒಂದು ಆಸ್ಪೆಕ್ಟ್. ಅದು ದೇವ್ರ ಪೂಜೆಗಳೆಲ್ಲ ಧ್ಯಾನ ಸಾಲಿಗ್ರಾಮ, ಯಾವ ಸಾಲಿಗ್ರಾಮ ಚಿಂತನೆ ಶುರುವಾಯಿತು, ಯಾವ ಮಂತ್ರ ಹೇಳಬೇಕು ಅದಕ್ಕೆ, ಅದೆಲ್ಲ ಒಂದು ಪ್ರೋಸೆಸ್ ಕನೆಕ್ಟೆಡ್ ಅದು. ಆ ಅರ್ಥದಲ್ಲಿ ಅದು ಕೂಡ ಧ್ಯಾನನೇ. ವಂದನ ನಮಸ್ಕಾರ ಮಾಡುತ್ತಾನೆ, ನಮಸ್ಕಾರ ಮಾಡೋದು ಧ್ಯಾನ ಆಗುತ್ತಾ ಅಂದ್ರೆ ಆಗತ್ತೆ. ನಾವು ಸಾಮಾನ್ಯ ನಮಸ್ಕಾರ ಮಾಡೋ ಧ್ಯಾನ ಯಾತಕ್ಕಾಗೋದಿಲ್ಲ ಅಂದ್ರೆ ನಾವು ಫಿಸಿಕಲಿ ಅಷ್ಟೇ ಮಾಡ್ತೇವೆ. ಆದ್ರೆ ಧ್ಯಾನ ನಮಸ್ಕಾರ ಡೆಫಿನೇಷನ್ ಅದಲ್ಲ. ಪುರಸಾ ಶಿರಸಾ ದೃಷ್ಟ್ಯ ಮನಸಾ ವಚಸಾ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಏರಿತಃ. ಎಂಟಂಗ ಸೇರಬೇಕು ನಮಸ್ಕಾರಕ್ಕೆ, ಸಾಷ್ಟಾಂಗ ನಮಸ್ಕಾರಕ್ಕೆ ಅಷ್ಟು ಸೇರಬೇಕು. ಉರಸಾ ಶಿರಸಾ ದೃಷ್ಟ್ಯ, ಎದೆ ಮುಟ್ಟಿರಬೇಕು, ತಲೆ ಮುಟ್ಟಿರಬೇಕು, ಕಣ್ಣುಗಳು ತಾಕಿರಬೇಕು, ಮತ್ತೆ ಮನಸ್ಸ ಆ ಕಡೆ ಇರಬೇಕು ಮುಖ್ಯವಾಗಿ. ಪದ್ಭ್ಯಾಂ ಕರಾಭ್ಯಾಂ, ಎರಡು ಕೈ ಚಾಚಿರ್ಬೇಕು, ಕಾಲು ಚಾಚಿರ್ಬೇಕು, ಅದ್ರಲ್ಲಿ ಮನಸ್ಸಿರುತ್ತೆ ಮುಖ್ಯವಾಗಿ. ಅದಕ್ಕೆ ವಂದನಂ ಶಬ್ದಕ್ಕೆ ವದಿ ಅಭಿವಾದನ ಸ್ತುತ್ಯೋಹು, ಅದು ಸ್ತುತಿನೂ ಆಗುತ್ತೆ ಫಿಸಿಕಲ್ಲು ಮೆಂಟಲ್ ಎರಡೂ ಹೌದು. ಅದಕ್ಕೆ ನಮಸ್ಕಾರ ವಂದನಂ ಅಂತ ಪದ ಇಟ್ಟಿದ್ದಾರೆ. ವಂದನಂ ಅರ್ಚನಂ ವಂದನಂ ದಾಸ್ಯಂ. ಸದಾ ಕಾಲ ಒಬ್ಬ ಗವರ್ಮೆಂಟ್ ಸರ್ವೆಂಟ್ ಇರ್ತಾನೆ, ಅವನಿಗೆ ಎಚ್ಚರಿಕೆ ಇರ್ತದೆ. ನಾನು ಒಬ್ಬ ಸರ್ಕಾರಿ ನೌಕರ, ಅದಕ್ಕೆ ಅನುಗುಣವಾಗಿ ನಡ್ಕೊಳ್ಬೇಕು, ಎಚ್ಚರ ಇರ್ತದೆ ಯಾವಾಗಲೂ ಕೂಡ. ಮದುವೆ ಆದ ಹೆಂಡತಿ ಇರ್ತಾಳೆ, ನನಗೆ ಮದುವೆಯಾಗಿ ಗಂಡ ಇದ್ದಾನೆ, ಯಾವಾಗಲೂ ತಲೆಯಲ್ಲಿ ಕೂತಿರುತ್ತೆ. ಮನೆ ಮಾಡಿರ್ತಾನೆ, ಮನೆಯ ಬಗ್ಗೆ ಮನಸ್ಸು ಎಳಿತಾ ಇರ್ತದೆ. ಯಾವಾಗಲೂ ದೇವರು ಸ್ವಾಮಿ, ನಾವು ದಾಸ ಅನ್ನೋ ಕಾನ್ಸೆಪ್ಟ್ ಇರಬೇಕು. ನಾವು ಅವನ ಹಿಡದಂತೆ ಕೆಡ್ತಕ್ಕಂಥವ್ರು. ಬ್ಯಾಂಕಲ್ಲಿ ಕ್ಯಾಶಿಯರ್ ಕೂತಿರ್ತಾನೆ, ಅವ್ರು ತನ್ನ ಜವಾಬ್ದಾರಿ ಬಗ್ಗೆ ಎಚ್ಚರಿಕೆ ಇರ್ತದೆ. ಯಾವುದಕ್ಕೆ ಕಮಿಟ್ಮೆಂಟ್ ಇರುತ್ತೆ ಯೋಚನೆ ಮಾಡ್ತಾನೆ, ಅದು ಕಮಿಟ್ಮೆಂಟ್. ಅದು ನಾನು ಇಂಥವನ್ನ ದಾಸನಾಗಿದ್ದೇನೆ ಎಚ್ಚರ ಇದ್ರೆ ಮಾತ್ರ ಸಾಧ್ಯ. ಈ ಎಚ್ಚರ ದೇವ್ರ ಬಗ್ಗೆ ನಮಗಿರಬೇಕು. ದೇವರು ಸ್ವಾಮಿ, ನಾವು ದಾಸರು. ಸರ್ವೆಂಟ್ ಆದವನಿಗೆ ತನ್ನ ಆಫೀಸ್ ಬಗ್ಗೆ ಹೇಗೆ ಕಮಿಟ್ಮೆಂಟ್ ಇರಬೇಕೋ ದೇವ್ರ ಬಗ್ಗೆ ಹಾಗಿರ್ಬೇಕು. ಜಗತ್ತು ಜಗನ್ನಾಥ ಭಗವಂತ, ಅವನ ಬಗ್ಗೆ ಎಚ್ಚರ ಇರಬೇಕು. ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಸಖ್ಯಂ, ಆತ ನಮ್ಮ ಹಿತೈಷಿ ಎಂಬ ಎಚ್ಚರ ಇರಬೇಕು. ಸಖ್ಯಂ ಅಂದ್ರೆ ಬೇರೆ ಅಲ್ಲ, ಹಿತೈಷಿ. ನಾವು ಕೆಟ್ಟವ್ರನ್ನು ಸ್ಮರಣೆ ಮಾಡುತ್ತೆ, ಒಳ್ಳೆಯವ್ರನ್ನು ಸ್ಮರಣೆ ಮಾಡುತ್ತೆ. ಒಳ್ಳೆಯವರನ್ನ ನಮಗೆ ಹಿತ ಮಾಡ್ತಾರೆ, ಆಪತ್ತನ್ನು ಪರಿಹಾರ ಮಾಡ್ತಾರೆ ಅಂತ ಚಿಂತನೆ ಮಾಡ್ತೇವೆ. ಗಜೇಂದ್ರನಿಗೆ ಜ್ಞಾನ ಬಂತು, ಅದಕ್ಕೆ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆಯ್ತಾತೆ. ಯಾವಾಗ ಮೊಸರಳೆ ಹಿಡಿತು, ಜ್ಞಾಪಕ ಬಂತು, ನಾರಾಯಣ ಕೆಲವರು ಭಗವನ್ ನಮಸ್ತೆ ಅಂತ ಹೇಳಿದ, ಆಗ ಮನಸ್ಸು ಆ ಕಡೆ ಎಳಿರೋಕ್ಕೆ ಸಾಧ್ಯ ಆಯ್ತು. ಆ ಎಚ್ಚರ ಇದ್ರೆ ಆಗ ನಮಗೆ ಸಖ್ಯ ಅನ್ನೋ ಭಾವನೆ ಇರಬೇಕು. ಕೆಟ್ಟವರನ್ನ ಅವರಿಗೆ ಅಹಿತವನ್ನು ಮಾಡ್ತಾನೆ ಅನ್ನೋ ಎಚ್ಚರಿಕೆಯಿಂದ ನಾವಿರ್ತೇವೆ. ಕರೆಂಟ್ ಅನ್ನ ಮುಟ್ಟದಂತೆ ನಾವು ಉಪಯೋಗಿಸ್ತೇವೆ, ಕರೆಂಟ್ ಅಂತಷ್ಟು ಮುಟ್ಟದಂತೆ ಉಪಯೋಗಿಸ್ತೇವೆ. ಕೆಲವು ಪದಾರ್ಥ ನೀರು ಅಂದ್ರೆ ಸ್ನಾನಕ್ಕೆ ತಲೆ ಮೇಲೆ ಹಾಕೊಂಡೆ ಉಪಯೋಗಿಸ್ತೇವೆ. ಕೆಲವು ಪದಗಳು ಹಿತಕಾರ, ಕೆಲವು ಅಹಿತಕಾರಕ. ಅಹಿತಕಾರಕವನ್ನ ಬಿಡ್ಲಕ್ಕೆ ಉಪಯೋಗಿಸ್ಬೇಕು, ಹಿತಕಾರಕವನ್ನ ಚಿಂತನೆ ಮಾಡಕ್ಕೆ ಸಖ್ಯಂ ಅಂತ ಕರೀತಾರೆ. ಆಚಾರ್ಯರು ಒಬ್ಬರೇ ಹೊರಟಿದ್ರು, ನೋಡಿರ್ತೀರಿ ನೀವು. ಒಂದೇ ವರ್ಷಕ್ಕೆ ಹೋಗ್ತಾರೆ ಮಧ್ವಾಚಾರ್ಯರಿಗಾಗಿ, ಒಂದೇ ವರ್ಷ ಹೋಗ್ತಾ ಇದ್ರು. ಒಳ್ಳೆ ಖುಷಿಯಿಂದ ಹೋಗ್ತಾ ಇದ್ದಾರೆ ಆಚಾರ್ಯರು, ಆನಂದ ತೀರ್ಥರಾಗ್ಲೇನೆ ಅವರು. ಜನಕ್ಕೆಲ್ಲ ಆಶ್ಚರ್ಯ, ಒಂದು ವರ್ಷದ ಮಗು ಫಾಸ್ಟ್ ಆಗಿ ಹೋಗ್ತಾ, ಹಿಂದೆ ಯಾರು ಇಲ್ಲವೇ ಇಲ್ಲ, ಹೇಗೆ ಹೋಗ್ತಾ ಇದೆ ಮಗು ಮತ್ತೆ ಎಲ್ಲರೂ ಕೇಳ್ತಾ ಇದ್ದಾರೆ. 15 ಕಿಲೋಮೀಟರ್ ಹೋಗಿದ್ದ ಆಚಾರ್ಯರು, ಒಂದು ವರ್ಷದ ಮಕ್ಕಳು ಮನೆಯಲ್ಲೇ ಪೂರ್ತಿ ಓಡಾಡೋದಿಲ್ಲ, 15 ಕಿಲೋಮೀಟರ್ ಹೋಗಿದ್ದಾರೆ ಮಧ್ವಾಚಾರ್ಯರು. ತಂದೆ ಕೇಳ್ತಾರೆ, ಇಷ್ಟು ದೂರ ಹೇಗೆ ಬಂದೆ ಅಂದ್ರೆ, ಒಬ್ಬನೇ ಬರಲಿಲ್ಲ, ನನು ಸಖಾ ಮಮ ಕಾನನಗೋ ವಿಭುಹು, ನನ್ನ ಜೊತೆಗೆ ಸ್ವಾಮಿ ಇದ್ನಲ್ಲ ಭಗವಂತ, ದೇವ್ರ ಜೊತೆಗೇ ಇದ್ದಾನೆ ಚಿಂತನೆ ಮಾಡ್ತಾನೆ. ಆಗ ನಮಗೆ ಎಷ್ಟು ಧೈರ್ಯ ಕೊಡ್ತದಲ್ಲ, ಅದು ಯೋಗ. ಅದು ಒಬ್ಬನೇ ಇರ್ತಾನೆ, ಕತ್ಲಿರುತ್ತದೆ, ಲೈಟ್ ಬರುತ್ತೆ, ಒಂದು ಧೈರ್ಯ ಬಂತಾಗ್ಲೇ, ಲೈಟ್ ಒಂದು ಧೈರ್ಯ ಕೊಡ್ತದೆ. ಆ ಲೈಟ್ ಹಿಡ್ಕೊಂಡು ನಮ್ಮವನಾಗಿದ್ರೆ ಧೈರ್ಯ ಜಾಸ್ತಿ ಆಗ್ತದೆ. ಆ ರೀತಿ ಯೋಚನೆ ಮಾಡ್ತಾ ಹೊರಟ್ರೆ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ. ಕೊನೆಗೆ ಆತ್ಮ ನಿವೇದ ಎರಡರ್ಥ ಅದಕ್ಕೆ. ಆತ್ಮ ನಿವೇದನಂ, ನಾವು ಒಬ್ಬೊಬ್ಬರಿಗೆ ಒಂದೊಂದು ಕೊಡ್ತಾ ಹೋಗ್ತೇವೆ, ನಮಗೆ ಬೇಕಾದವ್ರಿಗೆ ಒಂದೊಂದು ಪದಾರ್ಥ ಕೊಡ್ತಾ ಹೋಗ್ತೇವೆ. ದೇವರು ಎಷ್ಟೋ ದೂರ ದೊಡ್ಡವರು ಅಂತ ಕೇಳಿದ್ರೆ ಎಲ್ಲವನ್ನೂ ಕೊಟ್ಟುಬಿಡ್ತೇವೆ, ನಮ್ಮನ್ನು ಸೇರಿ ದೇವ್ರಿಗೆ ಒಪ್ಪಿಸ್ಬಿಡ್ತೇವೆ. ಅದು ಟೋಟಲ್, ಅದು ಟೋಟಲ್ ಸರೆಂಡರ್ ಆಗೋದಂತೀವಲ್ಲ, ಅದು ಬಲಿಚಕ್ರವರ್ತಿ ಮಾಡಿದನಲ್ಲ, ಪೂರ್ತಿ ಸರೆಂಡರ್ ಆಗ್ತಾನೆ. ಅದು ಆ ಹೈಯೆಸ್ಟ್ ಸ್ಟೆಪ್. ಅದು ಆತ್ಮ ನಿವೇದನಂ, ಅದಕ್ಕೆ ಇನ್ನೊಂದು ಅರ್ಥ ಆತ್ಮನಿ ವೇದನಂ ಬಿಡಿಸ್ಬೇಕು. ಆತ್ಮನಿ ವೇದನಂ, ನಮಗೆ ಪರಮಾತ್ಮನ ಸ್ವಾಮಿತ್ವ ಅನ್ನೋದು ವಿತ್ ಎಟರ್ನಲ್ ಅನ್ನೋ ಕಾನ್ಸೆಪ್ಟ್ ಇರ್ಬೇಕು. ಎಲ್ಲ ನೌಕರಿ ಮಾಡ್ತಾ ಇರ್ತಾರೆ ಒಂದು ಆಫೀಸ್ನಲ್ಲಿ, ಅದು ಹೇಳ್ತಾರೆ ಟೆಂಪರರಿ ಕೆಲಸ ಕೊಟ್ಟಿರ್ತಾರೆ, ಎಚ್ಚರ ಯಾವಾಗಲೂ ಟೆಂಪರರಿ ಜ್ಞಾನನೇ ಇರ್ತದೆ ಅವನಿಗೆ, ಪರ್ಮನೆಂಟ್ ಅಂತ ಕೊಟ್ಟಿರ್ತಾರೆ. ಆದರೆ ಎಷ್ಟು ದಿವಸ ಆ ಕಂಪ್ನಿ ಪರ್ಮನೆಂಟ್ ತಾನು ಪರ್ಮನೆಂಟ್ ಅದು ಗೊತ್ತಿರೋದಿಲ್ಲ. ಕೆಲವು ಸತ್ತ ಕಂಪ್ನಿ ಮುಚ್ಕೊಂಡು ಹೋಗ್ಬಿಡ್ಬೋದು. ದೇವ್ರು ಹಾಗಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಮ್ಮ ಹೃದಯದಲ್ಲೇ ಇದ್ದಾನೆ, ನಮಗೆ ಸ್ವಾಮಿಯಾಗೇ ಇದ್ದಾನೆ ಅನ್ನೋ ಎಚ್ಚರ ಇದ್ರೆ ಅದು 24 ಅವರ್ಸ್ ಧ್ಯಾನ ಇದ್ದಾಗ, 24 ಅವರ್ಸ್ ಧ್ಯಾನ. ಇನ್ಫ್ಯಾಕ್ಟ್ ದೀಪ್ ಸ್ಲೀಪ್ ಇದೆಯಲ್ಲ, ಅದು ಧ್ಯಾನದ ಇನ್ನೊಂದು ಮುಖ. ಪ್ರಾಜ್ಞಂ ಯದಾಲಿಂಗತಿ ಅಂತ ಕರೀತಾರೆ. ದೇವರು ವೆರಿ ಕ್ಲೋಸ್ ಟು ದಿ ಗಾಡ್ ಇರ್ತಾನಲ್ಲ, ಅದನ್ನೇ ನಿದ್ರೆ ಅಂತ ಕರೆಯೋದು. ಪ್ರಾಜ್ಞಾನಾಮಕ ಭಗವಂತನ ಆರಾಧನೆ ನಿಜವಾದ ಅರ್ಥದಲ್ಲಿ ನಿದ್ರೆ ಅಂತ ಕರೆದಿದೆ. ಇದರಿಂದ ಅರ್ಥ ಏನಾಯ್ತು ಅಂದ್ರೆ, ಧ್ಯಾನ ಕೂತಾಗೊಂದೇ ಧ್ಯಾನ ಅಲ್ಲ, 24 ತಾಸು ಧ್ಯಾನ ಮಾಡ್ಲಿಕ್ಕೆ ಬರ್ತದೆ. 24 ಅವರ್ಸ್ ಅದೇ ಕಮಿಟ್ಮೆಂಟ್ ನಮ್ಮ ಅಂತಿರ್ತೇವೆ ಅವನಿಗೆ. ಅದೇ ಧ್ಯಾನ, ಕ್ರಿಕೆಟಿಂದೇ ಧ್ಯಾನ ಅಂತಿರ್ತಾರಲ್ಲ, ಕ್ರಿಕೆಟಿಂದೇ ಧ್ಯಾನ, ಆ ಕ್ಲಬ್ಬಿಂದೇ ಧ್ಯಾನ ಅಂತ ಹೇಳ್ತಾರದಿಲ್ಲ, ಅಂದ್ರೆ ಟೋಟಲ್ ಇನ್ವಾಲ್ವ್ಮೆಂಟ್ ಆ ಕಡೆ ಬಂದಷ್ಟ ಧ್ಯಾನ ಅನ್ಸುತ್ತೆ. ದೇವ್ರ ಬಗ್ಗೆ ಆ ರೀತಿ ಬರೋದಕ್ಕೆ ತುಂಬಾ ಕಾರಣ ಇದೆ. ಏನು ಕಾರಣ ಇದೆ? ಸಾಮಾನ್ಯವಾಗಿ ನಾವು ಗುಣಗಳಿರ್ತವೆ, ದೋಷ ಇರ್ತವೆ. ಗುಣಗಳಿದ್ದಾಗ ನಾವು ಆ ಕಡೆ ಮನಸ್ಸು ಹೋಗ್ತದೆ, ದೋಷಗಳಿದ್ದಾಗ ಅದು ರಿಟಾರ್ಡ್ ಮಾಡ್ತದೆ. ಗುಣ ಅಟ್ರಾಕ್ಟ್ ಮಾಡ್ತದೆ, ದೋಷ ರಿಟಾರ್ಡ್ ಮಾಡ್ತದೆ. ದೇವರಲ್ಲಿ ಬರೀ ಗುಣಗಳೇ, ಅಟ್ರಾಕ್ಟ್ ಆಗ್ತಾನೇ ಇರಬೇಕು. ದೋಷ ಇಲ್ಲೇ ಇಲ್ಲ, ರಿಟಾರ್ಡ್ ಆಗೋ ಚಾನ್ಸೇ ಇಲ್ಲ. ಅರ್ಥ ಆಯ್ತಾ? ಅದನ್ನೇ ಆಚಾರ ಹೇಳ್ತದೆ, ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಬಹಳ ಸುಲಭ, ಧ್ಯಾನದ ಟೋಟಲ್ ಸಮ್ಮರಿನೇ ಅದು. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ, ಇಷ್ಟೇ. ತದಲಂ ಬಹುಲೋಕ ವಿಚಿಂತನಯ, ಎಡಬಲ ಹೇಳಲಿಲ್ಲ, ಎಡ ತದಲಂ ಬಹುಲೋಕ ವಿಚಿಂತನ, ಲೆಫ್ಟ್ ಬ್ರೈನ್ ಇದ್ದಾಗೆ. ಪ್ರವಣಂ ಕುರು ಮಾನಸ ಮೀಶ ಪದೇ, ರೈಟ್ ಬ್ರೈನ್ ಇದ್ದಾಗೆ. ನಾವೇನ್ ಮಾಡ್ತೀವಿ ಈಗ? ಧ್ಯಾನ ಅಂದ್ರೆ ಏನು? ರೈಟ್ ಬ್ರೈನ್ ಆಕ್ಟಿವೇಟ್ ಮಾಡ್ಬೇಕು. ರೈಟ್ ಬ್ರೈನ್ ಆಕ್ಟಿವೇಟ್ ಮಾಡೋದು ಯಾವಾಗ? ರೈಟ್ ಥಿಂಗ್ ಆದ್ರೆ ರೈಟ್ ಬ್ರೈನ್ ಆಕ್ಟಿವೇಟ್ ಆಗ್ತದೆ ಅಷ್ಟೇ. ರೈಟ್ ಥಿಂಗ್ ಯಾವುದು ಅಂದ್ರೆ ಭಗವಂತ. ಯಾಕೆ? ಒಂದೇ ರಾಂಗ್ ಇಲ್ಲ ಪರಮಾತ್ಮನಲ್ಲಿ, ಬರೀ ಗುಣಗಳು ಗುಣಗಳು ಗುಣಗಳು, ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಪರಮಾತ್ಮ. ಅಂದಮೇಲೆ ನಾವು ಈ ಕಡೆ ವಿತ್ರಾ ಮಾಡೋ ಚಾನ್ಸಸ್ಸೇ ಇಲ್ಲ ದೇವರ ಬಗ್ಗೆ. ಈ ತದ ಬಹುಲೋಕ ವಿಚಿಂತನೆ ಏನಾಗುತ್ತೆ ಅಂದ್ರೆ ಬರೀ ಡಿಸ್ಟರ್ಬಿಂಗ್. ಒಂದು ವಸ್ತುವನ್ನು ನಾವು, ಮಗು ಇರ್ತದೆ ನೋಡಿ, ಒಂದು ಕೈ ಹಿಡ್ಕೊಂಡಿರುತ್ತೆ, ಕೊಟ್ಟರೆ ಬಿಡೋದಿಲ್ಲ, ಏನ್ ಕೇಳಿದ್ರು ಕೊಡೋದಿಲ್ಲ ಅದು. ಅದಕ್ಕಿಂತ ಒಳ್ಳೇದನ್ನು ತೋರಿಸಿ ತಕ್ಷಣ ಬಿಟ್ಬಿಡುತ್ತೆ, ತಕ್ಷಣ ಬಿಸಾಕ್ಬಿಟ್ಟು ಈ ಕಡೆ ಬರುತ್ತೆ. ಬಿಟ್ಬಿಡಿ, ಕೋತಿಗಳನ್ನ ನೋಡಬೇಕಾದ್ರೆ ನೀವೀಗ, ಕೋತಿ ಯಾವುದೋ ಒಂದು ನಿಮ್ಮ ಪರಸ ಒದಿಬಿಟ್ಟಿರುತ್ತೆ, ಏನ್ ಮಾಡಿದ್ರು ಕೊಡೋದಿಲ್ಲ. ಒಂದು ಕೊಬ್ಬರಿ ಹಿಡ್ಕೊಂಡು ತಕ್ಷಣ ಬಿಸಾಕಿ ಆ ಕಡೆ ಬರುತ್ತೆ. ಅದ್ರ ಅರ್ಥ ಏನು ಅಂದ್ರೆ, ಮನಸ್ಸನ್ನು ಸುಮ್ಮನೆ ಥಾಟ್ಲೆಸ್ನೆಸ್ ಅಂತ ಹೇಳಲಿಲ್ಲ, ಥಾಟ್ಲೆಸ್ನೆಸ್ ಎಂಬುದು ಧ್ಯಾನ ಆಗೋದಾಗಿದ್ರೆ ಪಶುಗಳೆಲ್ಲ ಯೋಗಿಗಳಾಗ್ಬಿಡ್ತಾ ಇದ್ರು. ಪಶುಗಳಿಗೆ ಥಿಂಕಿಂಗ್ ಪವರ್ ಇರೋದಿಲ್ಲ, ಅದರಿಂದಾಗಿನೇ ಅದು ಧ್ಯಾನ ಅಲ್ಲ, ಥಾಟ್ಲೆಸ್ನೆಸ್ ಧ್ಯಾನ ಅಲ್ಲ, ರೈಟ್ ಥಾಟ್ ಇದೆ ಅದು ಧ್ಯಾನ. ರೈಟ್ ಧ್ಯಾನ ಅಲ್ಲ, ಡೀಪ್ ಆಗಿ ಮಾಡ್ತಾ ಹೊರಟಾಗ ಅದನ್ನು ಧ್ಯಾನ ಅಂತ ಕರೀತಾರೆ. ಆದ್ರಿಂದ ಇಂತಹ ಧ್ಯಾನದ ಕಾನ್ಸೆಪ್ಟ್ ಕೊಟ್ಟಿದ್ದು ಮಧ್ವಾಚಾರ್ಯ ಒಬ್ಬರೇನೆ. ಯಾಕೆ? ಇಂಥ ವಸ್ತುನೇ ಬೇರೆಯವ್ರಿಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಹೈಯೆಸ್ಟ್ ಕಾನ್ಸೆಪ್ಟೇ ಆಚಾರ್ಯ ಯಾರು ಜಗತ್ತಲ್ಲಿ ಹೊಂದಿರಲಿಲ್ಲ. ಸರ್ವೋತ್ತಮ ಅನ್ನೋ ಕಾನ್ಸೆಪ್ಟ್ ಜಗತ್ತಿನ ಯಾವ ಫಿಲಾಸಫಿ ನಮಗೆ ಕೊಡಲಿಲ್ಲ. ಅರ್ಥ ಆಯ್ತಾ? ಸರ್ವೋತ್ತಮ ಅನ್ನೋ ಕಾನ್ಸೆಪ್ಟ್ ಬಂದಾಗ ನಾವು ಸರ್ವೋತ್ತಮವಾದ ಡೆಡಿಕೇಶನ್ ಮಾಡ್ತೇವೆ, ಎಲ್ಲದನ್ನು ತ್ಯಾಗ ಮಾಡೋದು. ಯಾವಾಗ ಆ ವಸ್ತು ಅದಕ್ಕೆ ಡಿಸರ್ವಿಂಗ್ ಆಗಿದ್ರೆ ಮಾತ್ರ ತ್ಯಾಗ ಮಾಡೋದು. ಅದನ್ನೇ ಆಚಾರ ಹೇಳ್ತಾರೆ, ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿ ತುಸ್ತೇ ಸಮಂ ಪಶ್ಯಾಮಿ ಉತ್ತಮ ವಸ್ತು ದೂರತರತೋ ಅಪಾಸ್ತಂ ರಸೋಯೋಷ್ಟಮಃ. ಈ ಕಾನ್ಸೆಪ್ಟ್ ತಲೆಯಲ್ಲಿ ಕೂತಿದ್ರೆ ಬೇರೆ ಕಡೆ ಮನಸ್ಸು ಹೋಗೋ ಚಾನ್ಸೇ. ಇದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇವತ್ತಂದ್ರೆ ಅರ್ಥ ಏನಾಯ್ತು, ಈಗ ದೇವ್ರನ್ನ ತಿಳ್ಕೊಳತಾ ಅಂತ ಹೋದ್ರೆ ನಾವು ಆ ಕಡೆ ದೀಪ ಇನ್ವಾಲ್ವ್ ಆಗ್ತಾನೆ ಹೋಗ್ತೇವೆ. ಎಲ್ಲಾ ಕಾಲದಲ್ಲೂ ಮಾಡ್ತಾರೆ. ಪುರಂದರದಾಸರು ಎಷ್ಟು ಓಡಾಡಿದ್ರು, ಅವ್ರು ಎಷ್ಟು ಧ್ಯಾನ ಮಾಡಿದವರು ಇದ್ದಾರೆ, ಎಷ್ಟು ಓಡಾಡಿದ್ರು ಅದಕ್ಕೆ ಜಾಸ್ತಿ ಧ್ಯಾನ ಮಾಡಿದ್ದಾರೆ. ಅವರೇ ಹೇಳ್ತಾರೆ, ಏನ್ ಕಂಡ್ರು ದೇವ್ರ ಕಡೆ ಮನಸ್ಸು ಹೋಗ್ತಿರ್ತವ್ರಿ. ಯಾರೋ ಡಂಗೋರ ಬಾರಿಸ್ತಾ ಇದ್ರು, ದೇವ್ರಿಗೆ ಅಪ್ಪಾಯ ಮಾಡಿಕೊಂಡ್ರು, ಡಂಗೋರವ ಬಾರಿಸೇರ ಡಿಂಗರಿಗರ ಎಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠಲ ಪರ ದೈವವೆಂದು ಆ ಕಡೆ ತಗೊಂಡ್ರು. ತಕ್ಷಣ ದಯವಾಟ್ ಮಾಡ್ಕೊಂಡ್ರು. ಯಾರೋ ನೀರಿಗೆ ಬಿಂದಿಗೆ ತಗೊಂಡು ಹೋಗ್ತಾ ಇದ್ರು, ನೋಡಿದ್ರು ತಕ್ಷಣ ಈ ಕಡೆ ಬಂತು. ತಾರಕ ಬಿಂದಿಗೆ ನಾ ನೀರಿಗೆ ಹೋಗುವೆ, ತಾರೆ ಬಿಂದಿಗೆ ಈ ಕಡೆ ಮತ್ತೆ ತಗೊಂಡ್ರು. ಏನು ಕಂಡ್ರು ಕೂಡ ದೇವ್ರ ಕಡೆಗೆ ಹೇಳ್ಕೊತಾ ಇದ್ರು ದಾಸರು. ಯಾತಕ್ಕೆ? ದೇವ್ರ ಮಹಿಮೆ ಗೊತ್ತಾದ ಮೇಲೆ ನೀರಿರುತ್ತೆ, ಅದೇನ್ ಮಾಡಿದ್ರು ಡೌನ್ಲೋಡ್ಸೇ ಹರಿಯೋದು. ಗೊತ್ತಾಯ್ತಾ? ನೀರು ಅಪ್ಲೋಡ್ ಸರಿಯಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಡೌನ್ಲೋಡ್ಸೇ ನೀರು ಅಪ್ಲೋಡ್ ಸೋಬೇಕಾದ್ರೆ ಫೋರ್ಸ್ ಬೇಕಂತೆ, ಬಿಸಿಲಲ್ಲಿ ಎತ್ತಬೇಕಂದ್ರೆ ಎತ್ತಬೇಕು, ಬಿಟ್ರೆ ಹಾಗೆ ಕಳೆಗೆ ಹೋಗುತ್ತೆ. ಇದನ್ನ ಅರ್ಥ ಮಾಡ್ಕೊಂಡು ಯಾವಾಗಲೂ ನಮ್ಮ ಮನಸ್ಸನ್ನ ನೀರು ಅಂತಾನೆ ಕರೆದ್ರು. ಮಾನಸ ಸರೋವರ ಅಂತ ಕರೀತಾರೆ, ಮಾನಸ ತೀರ್ಥ ಅಂತ ಕರೀತಾರೆ. ಯಾವಾಗ ಎಲ್ಲಿ ಹೋಗುತ್ತೆ ಗೊತ್ತಾ? ಅದು ಎಲ್ಲಿ ತುಂಬಿರುತ್ತೋ ಆ ಡೀಪಾಗಿ ಹೋಗುತ್ತೆ. ನಾವು ಪ್ರತಿನಿತ್ಯ ಹೇಳ್ತೇವೆ ಸಂಧ್ಯಾ ವಂದನ ಕಾಲಕ್ಕೆ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಎಲ್ಲಾ ನಮಸ್ಕಾರ ದೇವರ ಹತ್ರ ಹೋಗುತ್ತೆ, ನದಿಯೆಲ್ಲ ನೀರೆಲ್ಲ ಸಮುದ್ರಕ್ಕೆ ಹರಿಯುತ್ತೋ ಹಾಗೆ. ತಮಾಷೆ ಗೊತ್ತಾ? ನದಿ ಹರಿತಾ ಇದೆ ಸಮುದ್ರಕ್ಕೆ, ಸಮುದ್ರದಲ್ಲಿ ಏನಿದೆ? ನೀರಿದೆ. ಆಕ್ಚುಲಿ ಅತಿ ಹೆಚ್ಚು ನೀರಿರ ಜಾಗಕ್ಕೆ ನೀರು ಹರಿತಾ ಇದೆ. ತಮಾಷೆ ಅಂತ ಕೇಳಿದೆ, ಹೆಚ್ಚು ನೀರಿರ ಜಾಗಕ್ಕೆ ನೀರು ಹೇಗೆ ಹರಿಯುತ್ತೋ, ಮನಸ್ಸು ಎಲ್ಲಿ ಹೋಗುತ್ತೆ ಅಂದ್ರೆ ಎಲ್ಲಿ ಹೆಚ್ಚು ಗುಣ ಇರುತ್ತೋ ಅಲ್ಲಿ ಮನಸ್ಸು ಹೋಗುತ್ತೆ. ಯಾವಾಗಲೂ ಕೂಡ ಹೆಚ್ಚು ಗುಣ ಇಲ್ಲೇ ಮನಸ್ಸು ಹೋಗುತ್ತೆ. ಇದು ಅರ್ಥ ಮಾಡ್ಕೊಂಡ್ರೆ ದೇವರಲ್ಲಿ ಗುಣಪೂರ್ಣ ದೇವರು. ಯಥಾಗಚ್ಚತಿ ಸಾಗರಂ, ಗುಣಸಾಗರ ಪರಮಾತ್ಮ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ. ದೇವ್ರ ಕಡೆ ಕೆಡ್ತಾ ಹೋದಂತೆ ನಾವು ಬೇಡ ಅಂದ್ರೆ ಬಿಡ್ಲಕ್ಕಾಗೋದಿಲ್ಲ. ಇದು ದೇವರ ಮಹಿಮೆ. ಅದು ದೇವರ ಮಹಿಮೆ ಎಷ್ಟು ದೊಡ್ಡದು ಅಂದ್ರೆ, ಒಂದು ಒಳ್ಳೆ ಪದಾರ್ಥವನ್ನು ತೋರಿಸಿದ ಮೇಲೆ ನಾವು ಅದನ್ನೇ ತಗೊಳ್ಳೇಬೇಕಂತ ಹಠ ಹಿಡಿತೇವೆ. ಆ ರೀತಿ ಹಠ ಹಿಡಿಸ್ತಕ್ಕಂಥ ಸಿದ್ಧಾಂತ ಮಧ್ವ ಸಿದ್ಧಾಂತ. ಪ್ರಹ್ಲಾದ ಆ ರೀತಿ ಹಠ ಹಿಡಿದ. ಹಿರಣ್ಯಕಶಿಪು ಎಷ್ಟು ಟ್ರೈ ಮಾಡಿದೆ ಗೊತ್ತ, ಬಿಡಿಸೋಕ್ಕೋಸ್ಕರ ಏನಾದರೂ ಮಾಡಿ ದೇವರು ಬಿಡಿಸ್ಬೇಕು ಅಂತ ಟ್ರೈ ಮಾಡಿದೆ, ಬಿಡಿಸಕ್ಕಾಗಲೇ ಇಲ್ಲ. ಅದು ಧ್ಯಾನ. ಹಿರಣ್ಯಕಶಿಪುಗಳಿಂದ ಅಟ್ರಾಕ್ಟ್ ಆಗಲಿಲ್ಲ ಪ್ರಹ್ಲಾದ. ಹಿರಣ್ಯಕಶಿಪುಗಳು ಏನವು? ತದಲಂ ಬಹುಲೋಕ ವಿಚಿಂತನಯ. ಎದುರು ನಿಂತ್ಕೊಂಡಿದ್ದಾನೆ ಹಿರಣ್ಯಕಶಿಪು. ಮೂರು ಲೋಕ ಗೆದ್ದವನು ಮತ್ತೆ, ಅವನು ಸಣ್ಣ ಪುಟ್ಟವನಲ್ಲ. ಮೂರು ಲೋಕ ಗೆದ್ದ ಮಹಾ ಸಕ್ಕಾಬಟ್ಟಿ ಸಂಪತ್ತಿದೆ. ನನ್ನ ಕಡೆ ಬಾ ಅಂತ ಕರೀತಾನೆ, ಬರೋದಿಲ್ಲ ಅಂತ ಹೇಳ್ತಾನೆ. ಯಾತಕ್ಕೆ ಅಂದ್ರೆ ಅದಕ್ಕಿಂತ ದೊಡ್ಡ ವಸ್ತು ನೋಡ್ಬಿಟ್ಟಿದ್ದಾನೆ ಪ್ರಹ್ಲಾದ. ಅದಕ್ಕಿಂತ ಭಾರಿ ದೊಡ್ಡ ವಸ್ತು ನೋಡಿದ್ದಾನೆ. ಎಲ್ಲ ಮೌಂಟ್ ಎವರೆಸ್ಟ್ ನೋಡ್ಕೊಂಡ್ ಬಂದಿರ್ತಾರೆ, ಚಿಕ್ಕ ಊರಿಗೆ ಹೋಗಿರ್ತಾರೆ. ಗುಡ್ಡ ಇದೆ ನೋಡ್ತೀವಿ ಅಂತ ಕರೆದ್ರೆ ಓಯನ ಬರೋದಿಲ್ಲ ಅಂತ ಹೇಳ್ತಾರೆ. ಈಗ ಮೌಂಟ್ ಎವರೆಸ್ಟ್ ನೋಡಿದೆ ಅವನಿಗೆ ಎಲ್ಲ ಗುಡ್ಡಗಳು ಚಿಕ್ಕದು ಕಾಣಿಸುತ್ತೆ. ಇವತ್ತು ಭಗವಂತ ಅಂದ್ರೆ ಹೈಯೆಸ್ಟ್. ಸಮಂತ ತೋಪಿ ಕಲೆಯನ್ ನೈವೇಸಿ ತುಸ್ತೇ ಸಮಂ ಪಶ್ಯಾಮಿ. ಅದನ್ನ ನೋಡ್ತಾ ಹೋದ್ರೆ ಧ್ಯಾನ ಕಷ್ಟ ಆಗೋದಿಲ್ಲ. ಬೇರೆಯವರಿಗೆ ಯಾತಕ್ಕೆ ಕಷ್ಟ ಆಗುತ್ತೆ ಅಂದ್ರೆ, ಇಂಥ ವಸ್ತುವಿನ ಕಾನ್ಸೆಪ್ಟ್ ಯಾರಿಗೂ ಇಲ್ಲ. ಸರ್ವೋತ್ತಮ ವಸ್ತುವಿನ ಕಾನ್ಸೆಪ್ಟ್ ಇಲ್ಲ, ಗುಣಪೂರ್ಣತ್ವದ ಕಾನ್ಸೆಪ್ಟ್ ಇಲ್ಲ, ದೋಷ ದೂರತ್ವದ ಕಾನ್ಸೆಪ್ಟ್ ಇಲ್ಲ. ಅಂದಮೇಲೆ ನ್ಯಾಚುರಲಿ ಹೇಳ್ತಾರೆ, ದೊಡ್ಡದಾಗಿರ್ತಾರೆ, ರಿಸ್ಕ್ ಫ್ಯಾಕ್ಟರ್ ಹಾಕಿರ್ತಾರೆ, ತಷ್ಟು ದೂರ ಸರ್ಕೊಂಡ್ಬಿಡ್ತಾರೆ. ದೊಡ್ಡ ವಸ್ತು ರಿಸ್ಕ್ ಇದೆ. ದೇವರು ದೊಡ್ಡ ವಸ್ತು ರಿಸ್ಕೇ ಇಲ್ಲ. ಅಷ್ಟೇ ಅಲ್ಲ, ಅವನ ಹತ್ರ ಹೋಗದೆ ಹೋದ್ರೆ ರಿಸ್ಕು, ಹೋದರೆ ರಿಸ್ಕ್ ಫ್ರೀ. ಯೋಗಕ್ಷೇಮಂ ಮಹಾಮ್ಯಹಂ. ದೇವರ ಹತ್ರ ಹೋದರೆ ನಮ್ಮ ರಿಸ್ಕ್ ಎಲ್ಲ ತೆಗೆದು ಬಿಡ್ತಾನೆ. ಆದ್ದರಿಂದ ದೇವರ ಬಿಡಲಿಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಯಾರಿಗೆ ಸಾಧ್ಯವಾಗಲಿಲ್ಲ? ಪ್ರಹ್ಲಾದನಂತೇನು ಸಾಧ್ಯ ಆಗಲಿಲ್ಲ, ಧ್ರುವನಿಗೆ ಸಾಧ್ಯವಾಗಲಿಲ್ಲ, ಗೋಪಿಕಾಸ್ತ್ರೀಯರಿಗೆ ಸಾಧ್ಯವಾಗಲಿಲ್ಲ, ದೇವಹೂತಿ ಮಗಳ ಸಾಧ್ಯವಾಗಲಿಲ್ಲ, ಬಿಡಿ ಗಜೇಂದ್ರನಿಗೆ ಸಾಧ್ಯವಾಗಲಿಲ್ಲ, ಒಂದು ಆನೆಗೆ ಸಾಧ್ಯವಾಗಲಿಲ್ಲ. ಅಂದ್ರೆ ಒಳ್ಳೆ ವಸ್ತುವನ್ನು ಯಾವ ರೀತಿ ಅಟ್ರಾಕ್ಟ್ ಮಾಡ್ತದೆ ಎಂದು ಗೊತ್ತಾಗ್ತದೆ. ಆ ಕಲ್ಪನೆ ಕೊಟ್ಟಿದ್ದು ಮಧ್ವಾಚಾರ್ಯರು ಮಾತ್ರ. ಆದ್ದರಿಂದಾಗಿನೇ ನಾವು ಸದಾಕಾಲ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ. ಆ ಮಾತನ್ನು ಅರ್ಥ ಮಾಡ್ಕೋತಾ ಹೋಗ್ಬೇಕು. ಮಗು ತಾಯಿನೂ ಬಿಡೋದಿಲ್ಲ, ರಕ್ಷಣೆ ಸಿಗುತ್ತೆ ತಾಯಿ ಹತ್ರ. ತಂದೆಯನ್ನು ಬಿಡೋದಿಲ್ಲ, ರಕ್ಷಣೆ ಸಿಗುತ್ತೆ. ಗುರುಗಳನ್ನು ಬಿಡೋದಿಲ್ಲ, ಜ್ಞಾನ ಸಿಗುತ್ತೆ. ಆದರೆ ದೇವರು ಎಲ್ಲ ಆಗಿಬಿಟ್ಟಿದ್ದಾನೆ. ಹೇಗೆ ಬಿಡ್ತಾರೆ ದೇವರನ್ನ? ಒಬ್ಬ ತಂದೆಯನ್ನು ಬಿಡೋದು ಕಷ್ಟ, ತಾಯಿನ ಬಿಡೋದು ಕಷ್ಟ, ಗುರುಗಳನ್ನು ಬಿಡೋದು ಕಷ್ಟ, ಬೇಕಾದನ್ನು ಬಿಡೋದು ಕಷ್ಟ. ದೇವರು ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ ಎಲ್ಲ ಆಗಿದ್ದಾನೆ ಅಂದಮೇಲೆ ಎಷ್ಟು ಸುಲಭ ದೇವರ ಹತ್ರ ಹೋಗೋದು? ಅದನ್ನು ಯೋಚನೆ ಮಾಡಬೇಕು. ಇವತ್ತು ನೋಡಿ, ಒಂದು ಆಪತ್ತು ಬಂತು, ತಷ್ಟ ಮೈಂಡ್ ಏನ್ ಮಾಡ್ತದೆ? ಇಷ್ಟೊತ್ತು ಕೇಳಿದ್ದೇನೆ, ಮೈಂಡ್ ಏನ್ ಮಾಡ್ತದೆ? ಆ ಸಮಸ್ಯೆಗೆ ಪರಿಹಾರ ಹುಡುಕ್ತದೆ. ತಷ್ಟನೇ ಸಮಸ್ಯೆ ಪರಿಹಾರ ಹುಡುಕ್ತದೆ. ಪರಿಹಾರ ಸಿಕ್ಕ ತಷ್ಟ ಫ್ರೀ ಆಗಿಬಿಡುತ್ತೆ. ಪರಿಹಾರ ಸಿಗದ ಹೋದ್ರೆ ಟೆನ್ಷನ್ ಕ್ರಿಯೇಟ್ ಆಗ್ತದೆ. ಒಂದು ಹೋಗ್ತಿರ್ತಾರೆ, ಕಾರ್ ಪಂಚರ್ ಆಗ್ತದೆ, ಸ್ಟೆಪ್ನಿ ಇರ್ತದೆ, ಏನು ನಗ್ದಾರ ಅಂತ ಚೇಂಜ್ ಮಾಡಿಬಿಡ್ತಾರೆ, ಸ್ಟೆಪ್ನಿ ಉಪಯೋಗಿಸಿರ್ತಾರೋ, ಶುರು ಪ್ರಾಬ್ಲಮ್ ಶುರುವಾಯ್ತ. ಅಂದ್ರೆ ಯಾವಾಗ ನಮಗೆ ರೆಮಿಡಿ ಸಿಗೋದಿಲ್ಲ ಅವಾಗ ನಮಗೆ ಸಮಸ್ಯೆ ಶುರುವಾಗು. ಆಚಾರ್ಯ ಬರೀತಾರೆ, ಮಗ್ನಸಿಹಿ ಪರೇ ಅಜ್ಞಾನೆ ಕಿಮ್ಮ ದುಃಖ ತರಂಭವೇ. ಯಾವಾಗ ನಮಗೆ ರೆಮಿಡಿ ಗೊತ್ತಿಲ್ಲ ದುಃಖ ಬರ್ತಾರೆ. ರೆಮಿಡಿ ಗೊತ್ತಿದ್ದಾಗ ಎಂಜಾಯ್ ಮಾಡ್ತಾರೆ, ಏ ಡೋಂಟ್ ವರಿ ಅಂತ ಹೇಳ್ತಾನೆ ಫಸ್ಟ್. ಡೋಂಟ್ ವರಿ, ಈ ಡೋಂಟ್ ವರಿ ಅಂತ ಹೇಗೆ ಇನ್ನೊಬ್ರು ಹೇಳ್ತಾನಲ್ಲ, ತಾನೇ ಹೇಳ್ಕೋಬೇಕು. ಅದೇ ಧ್ಯಾನ. ಇನ್ನೊಬ್ರು ಹೇಳೋದು ಬೇರೆ, ತಾನೇ ಹೇಳ್ಕೋಬೇಕು. ಡೋಂಟ್ ವರಿ, ದೇವರಿದ್ದಾನೆ, ತಿಳ್ಕೊಂಡ್ರೆ ಬರಲ್ಲಾದ ಎಂಥ ವರಿ ಅದು. ಅಂತಿಂತದ್ದಲ್ಲ, ನಮ್ಮ ಧ್ಯಾನಕ್ಕೆ ಯಾವ ಡಿಸ್ಟರ್ಬೆನ್ಸ್ ಇಲ್ಲ, ನಾವೇ ಡಿಸ್ಟರ್ಬೆನ್ಸ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವೇ ಡಿಸ್ಟರ್ಬ್ ಮಾಡ್ಕೊಂಡ್ಬಿಡ್ತೇವೆ. ನಾವು ಹೆಚ್ಚು ಡಿಸ್ಟರ್ಬ್ ಮಾಡ್ಕೊಳ್ಳೋದು ಯಾವಾಗ ಗೊತ್ತಾ? ಧ್ಯಾನ ಕೂತಾಗ್ಲೇ. ಉಳಿದಂತೆ ಫ್ರೀ ಆಗಿರ್ತಾನೆ. ಯಾವಾಗ ಧ್ಯಾನ ಮಾಡುವಂತಾನೆ ಶುರುವಾಗುತ್ತೆ. ಟಿ ವಿ ನೋಡ್ತಿರ್ಬೇಕಾದ್ರೆ ಫ್ರೀ ಆಗಿ ಕೂತಿರ್ತಾನೆ. ಅದೆಲ್ಲೋ ಒಂದ್ ಕಡೆ ಮಾಸ್ ನೋಡ್ತಿರ್ತಾನೆ, ಬಿಟ್ಟುಬಿಡಿ. ಅದು ಆಕ್ಟಿವ್ ಅಲ್ಲ, ಪ್ಯಾಸಿವ್ ಮಾಡ್ತದೆ. ಟಿ ವಿ ನಿಮ್ಮನ್ನು ಆಕ್ಟಿವ್ ಮಾಡೋದಿಲ್ಲ, ಪ್ಯಾಸಿವ್ ಮಾಡ್ತದೆ. ಭಾಗವತಾದಿಗಳ ಶ್ರವಣ ಆಕ್ಟಿವ್ ಮಾಡ್ತಾನೆ. ನಿಮಗೆ ನಾನು ಹೇಳೋದಲ್ಲ, ತುಂಬಾ ರಿಪೋರ್ಟ್ಸ್ ಬರ್ತಾ ಇರ್ತಾವೆ, ಇಷ್ಟೊತ್ತು ಕೇಳಿರ್ತೀನಿ. ಯಾರು ಬರೀ ಲೈಫ್ ಡಿಲ್ ಮಾಡಿರ್ತಾನೆ ಅವರು 60 ವರೆಗೂ ಸ್ವಲ್ಪ ದುಡ್ಡುಗೆಟ್ಟು ಬರ್ತಾ ಇದ್ರೆ ಸ್ವಲ್ಪ ಆಕ್ಟಿವ್ ಆಗಿರ್ತಾನೆ. ರಿಟೈರ್ ಆದ್ಮೇಲೆ ಬಲವೇಗ ಡಲ್ ಆಗಿಬಿಡ್ತಾನೆ. 60 ವಯಸ್ಸು ಒಂದು 2 ವರ್ಷ ಆದ್ಮೇಲೆ 10 ವರ್ಷ ಜಾಸ್ತಿ ಆದ ಕಾಣಿಸ್ತದೆ ಅವನಿಗೆ. ಅದೇ ಪಾಠ ಪ್ರವಚನ ಹೋಗಿರ್ತಾರಲ್ಲ, 70 ಆದ್ರೂ ನೋ ಚೇಂಜ್, 60 ಇದ್ದಾಗೆ ಇರ್ತಾರ ಅವರು. ಅದನ್ನ ಧ್ಯಾನ ಮಾಡೋ ಅಭ್ಯಾಸ ಇದ್ರೆ 80 ಆದ್ರೂ ಹಾಗೆ ಇರ್ತಾರೆ. ಈ 85 ಆದ್ರೂ ಪೈದಾಳ ಸ್ಟ್ರಾವರ್ ಆಗಿದ್ದಾರಲ್ಲ ಹಾಗೆ. ಯಾಕೆ ಇನ್ವಾಲ್ವ್ಮೆಂಟ್ ಇದ್ದಾಗ ಆ ತರ ಬರ್ತಾರೆ. ನಮಗೆ ಕಮ್ಮಿ ಫ್ರೀ ಅಂತ ತಿಳ್ಕೊಂಡ್ಬಿಡ್ತಾರೆ. ಫ್ರೀ ಟು ಗೋ ಟು ಡೆತ್ ಅದರ ಆಗಬಾರದು. ಮತ್ತೆ ಫುಲ್ ಬಿಜಿ ಆಗಿರ್ಬೇಕು. ಆ ಬಿಜಿ ಆದ್ರು ನೀವು ಕೆಲವು ಬಿಜಿ ಆಗಿರ್ತಾರೆ, ಶೇರ್ ನೋಡ್ತಾ ಕೂತ್ಕೊಂಡ್ಬಿಡ್ತಾರೆ ಮಾರ್ಕೆಟ್ ಹೋಗ್ಬಿಟ್ಟು. ಗೊತ್ತಾಯ್ತಾ, ಶೇರ್ ಏರಿದಾಗೆಲ್ಲ ಬಿ ಪಿ ಏರ್ತಾ ಇರುತ್ತೆ, ಕೆಳಗೆ ಮತ್ತೆ ಹಿಡಿತಾ ಹೀ ಮಾಡ್ತಾ ಕೂತಿರ್ತಾರೆ. ಆದ್ರೆ ದೇವರು ಹಿಡಿಯೋದೇ ಇಲ್ಲ, ಅದರಿಂದಾಗಿ ನಮ್ಮ ಮನಸ್ಸು ಕೆಳಗೆ ಹೋಗೋ ಚಾನ್ಸೇ ಇಲ್ಲ. ದೇವ್ರ ವ್ಯಾಲ್ಯೂ ಕಡಿಮೆ ಆಗೋದಾಗಿದ್ರೆ ಡಪ್ ಅಂತ ಬಿದ್ದುಬಿಡ್ತಿದ್ವಿ. ಆದ್ರೆ ದೇವ್ರ ವ್ಯಾಲ್ಯೂ ಯಾವಾಗಲೂ ಸ್ಟೇಬ್, ಶಾಶ್ವತ ಅಂತ ದೇವರಿಗೆ ಹೇಳ್ತಾರೆ. ನಮ್ಮ ಡಿಸ್ಟರ್ಬೇ ಆಗೋದಿಲ್ಲ ದೇವರ ಬಗ್ಗೆ. ಎಂಥ ಒಬ್ಬ ಧನುಧಾರಿ ನಂಬಿರ್ತಾರೆ, ಯಾವನೋ ಗದಾ ತಗೊಂಡು ಬರ್ತಾನೆ, ಧನುರ್ಧಾರಿ ಗಾಬರಿ ಆಗ್ತಾರೆ, ಯಾಕೆ ತನ್ನ ಫೀಲ್ಡ್ ಅಲ್ಲ ಅದು. ಅಥವಾ ಗದಾಧಾರಿ ಇರ್ತಾನೆ, ಧನುರ್ಧಾರಿ ಬಂದ್ರೆ ಗಾಬರಿ ಆಗ್ತಾರೆ. ಒಬ್ಬನು ಪಿಸ್ತೂಲ್ ತಂದ್ರೆ ಗಾಬರಿ ಆಗ್ತದೆ. ಎಲ್ಲ ಗೊತ್ತಿದ್ದವನು ಅಂದ್ರೆ ಯಾರು ಬಂದರೂ ಗಾಬರಿ ಆಗೋದಿಲ್ಲ. ಅರ್ಥ ಆಯ್ತಾ? ಪ್ರಹ್ಲಾದ ಹಾಗಿದ್ದ. ಪ್ರಹ್ಲಾದನಿಗೆ ಅಗ್ನಿಯಿಂದ ಸೆಕ್ಯೂರಿಟಿ ಇತ್ತು, ನೀರಿನಿಂದ ಇತ್ತು, ಬೆಟ್ಟದಿಂದ ಇತ್ತು, ಹಾವಿನಿಂದ ಇತ್ತು, ಎಷ್ಟು ಕಡೆ ಇತ್ತು ಆತನಿಗೆ ಟೋಟಲ್ ಟೋಟಲ್ ಪ್ರೊಟೆಕ್ಷನ್, ನಿಶ್ಚಿಂತೆಯಾಗಿರ್ತಿದ್ದ ಪ್ರಹ್ಲಾದ. ಆ ಭಾವನೆ ಬರಬೇಕು. ಅದು ರಿಲೀಫ್ ಅಂದ್ರೆ ಅದು ನಾವು ರಿಲೀಫ್ ಎಷ್ಟೇ ತಗೊಂಡ್ರು ಕೂಡ ಅದು ರಿಲೀಫ್ ಅದು ಟೆಂಪರರಿ ಅಷ್ಟೇ, ಅದು ಫೋರ್ಸ್ಡ್ ರಿಲೀಫ್ ಬೇರೆ, ನ್ಯಾಚುರಲ್ ರಿಲೀಫ್ ಬೇರೆ. ಇವತ್ತು ಊಟ ಹಾಕ್ತೇವೆ ಇರಿ, ರಿಲೀಫ್ ಸಿಗುತ್ತೆ, ಬಟ್ ಇನ್ನು ಗ್ಯಾರಂಟಿ ಇಲ್ಲ. ಬಡಿಸ್ತಾರೆ ಅವಾಗ ಹೆಚ್ಚು ರಿಲೀಫ್ ಸಿಗುತ್ತೆ, ಯಾಕಂದ್ರೆ ಇದು ಗ್ಯಾರಂಟಿ ಇದೆ ಅಂತ. ಯಾರು ಇನ್ನು ಶುರುವಾಗ ಕೃಷ್ಣಾರ್ಪಣ ಆದ್ಮೇಲೆ ಫುಲ್ ರಿಲೀಫ್ ಅದು, ಅಲ್ಲಿವರೆಗೂ ಡೌಟ್ ಇನ್ನೂ ಯೋಚನೆ ಮಾಡ್ತಾನೆ ಇರ್ತಾರೆ. ಆದ್ರೆ ರಿಲೀಫ್ ಅವರು ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಹೋಗ್ತದೆ, ಕಷ್ಟ ಬರೋದಿಲ್ಲ. ದೇವರ ಬಗ್ಗೆ ಯಾವಾಗ ರಿಲೀಫ್ ಅದು. ಉದಾಹರಣೆ, ಡಾಕ್ಟರ್ ಬರ್ತಾರೆ, ಟೆನ್ಷನ್ ರಿಲೀಫ್ ಎರಡೇ ಇದೆ. ಡಾಕ್ಟರ್ ಇಲ್ಲೇ ಇದ್ದಾರೆ ಎಷ್ಟು ಅನುಕೂಲ ಆಯ್ತಾಗ, ದೇವ್ರು ಎಲ್ಲ ಕಡೆ ಇದ್ದಾನೆ, ಸಿಂಪಲ್ ಅದು. ದೇವ್ರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದಾಗ ರಿಲೀಫ್ ಆಟೋಮೆಟಿಕ್ ಅದು. ಅರ್ಥ ಆಯ್ತಾ? ದೇವ್ರು ಎಲ್ಲ ಕಡೆ ಇದ್ದಾನೆ ಅನ್ನೋ ಭಾವನೆ ಬರಬೇಕು. ಅದು ದೇವರ ಧ್ಯಾನ. ಅದು ಇದು ಕೇಳಿದ್ದೀರಿ, ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಭಾಸನ ಆತ್ಮನಃ. ಆಚಾರ್ಯ ಭಗವದ್ಗೀತೆ ಆರನೇ ಅಧ್ಯಾಯ ಓದಿ, ಅದೇ ಧ್ಯಾನ. ಭಗವದ್ ಆರನೇ ಅಧ್ಯಾಯ ಪೂರ್ತಿ ಧ್ಯಾನ ಯೋಗ ಅಂತಾನೆ ಹೆಸರು. ಮೊದಲು ಜಾಗ ಒಳ್ಳೇದಿರಬೇಕು. ಫಸ್ಟ್ ಕ್ಲಬ್ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತೀವಿ, ಏನ್ ಮಾಡ್ತಾನೆ ಈ ಮಧ್ಯೆ? ಸಾಧ್ಯ ಇಲ್ಲ. ಶುಚೌ ದೇಶೆ, ಶುಚೌ ದೇಶೆ ಶಬ್ದಕ್ಕೆ ಎರಡರ್ಥ. ಒಂದು ಕ್ಲೀನ್ ಜಾಗ ಅಂತ ಒಂದರ್ಥ, ಪ್ಯೂರ್ ಜಾಗ ಅಂತ ಇನ್ನೊಂದರ್ಥ. ಇದಿರ್ಬಹುದು, ಆಸ್ಪತ್ರೆ ಕ್ಲೀನ್ ಇರಬಹುದು, ಪ್ಯೂರ್ ಅಲ್ಲ. ಅರ್ಥ ಆಯ್ತಾ? ಕ್ಲಬ್ ಕ್ಲೀನ್ ಇರಬಹುದು, ಪ್ಯೂರ್ ಅಲ್ಲ. ಇವತ್ತು ವಿದ್ಯಾಪೀಠ ಇದು ಅಕಸ್ಮಾತ್ ಕ್ಲೀನ್ ಇಲ್ಲ, ಬಟ್ ಪ್ಯೂರ್ ಇದೆ. ನೆನ್ಪಿಟ್ಕೊಳ್ಳಿ, ಕ್ಲೀನು ಪ್ಯೂರ್ ಎರಡು ಒಟ್ಟಿಗೆ ಬರುತ್ತಾ ಅಂದ್ರೆ, ಇದು ತುಳಸಿ ಇರುತ್ತೆ, ಅದು ತುಂಬಾ ಹಳೆಯದಾಗಿದೆ, ಪ್ಯೂರ್ ಅದು. ಅರ್ಥ ಆಯ್ತಾ? ತುಳಸಿ ಎಷ್ಟು ಹಳೆಯದಾಗಿದ್ರು ಕೂಡ ಅದು ಪ್ಯೂರ್. ಇದು ಕೆಲವು ಪದಾರ್ಥ ಇರ್ತದೆ, ಫಸ್ಟ್ ಪರಕೆ ಇರುತ್ತೆ, ಎಷ್ಟು ಹೊಸ್ತಾದ್ರೂ ಕೂಡ ಕೆಳಗೆ ಇಡು, ಹೊಸ್ತದ್ದ ಟೆಲ್ಮೆಟ್ ಒಳಕ್ ಆಗೋದಿಲ್ಲ. ಯಾವ ಎಷ್ಟೇ ಪ್ಯೂರ್ ಇದ್ರು, ಎಷ್ಟೇ ಅದು ಕ್ಲೀನ್ ಇದ್ರೂ ಪ್ಯೂರ್ ಅಲ್ಲ. ಇದು ಎಷ್ಟೇ ಕ್ಲೀನ್ ಇದ್ರು ಪ್ಯೂರ್ ಅಲ್ಲ, ಎಷ್ಟೇ ಪ್ಯೂರ್ ಇದ್ರೂ ಕ್ಲೀನ್ ಅಲ್ಲ. ಆದ್ರೆ ಎರಡೂ ಆಗಿರೋದು ತುಳಸಿ ಬದಲಾದ ಬಳಿ ಮೈಲಿಗೆನೆ ಇಲ್ಲ. ಆ ರೀತಿ ಯೋಚನೆ ಮಾಡ್ತಾ ಹೊರಟ್ರೆ ತುಳಸಿಗೆ ಮೈಲಿಗೆ ಇಲ್ಲ. ಅದು ಹಾಸ್ಯಾಳ ಭಗವಂತನಿಗೆ ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ. ಈ ರೀತಿ ಯೋಚನೆ ಮಾಡಿ ಒಳ್ಳೆ ಸ್ಥಳ ಆಗ್ಬೇಕು ಫಸ್ಟ್, ಒಳ್ಳೆ ಸ್ಥಳ. ಸ್ಥಿರವಾಸನ ಆತ್ಮನಃ, ಮೊದಲೇ ಸ್ಟೆಪ್ ಸರಿಯಾಗಿ ಕೂಡೋದು ಕಲಿಬೇಕು. ಸರಿಯಾಗಿ ಕೂಡಬೇಕಾದ್ರೆ ಆಚಾರ ಮೂರು ಆಸನ ಹೇಳ್ತಾರೆ, ನೂರಾರು ಆಸನ ಹಾಕಬಾರದು, ಮೂರೇ ಆಸನ ಸಾಕು. ಮೊದಲೇದು ವೀರಾಸನ. ವೀರಾಸನ ಅಂದ್ರೆ ಏನು ಗೊತ್ತಾ? ಒಂದು ಕಾಲು ಕೆಳಗೆ ಒಂದು ಕಾಲು ಮೇಲೆ ಇದ್ರೆ ವೀರಾಸನ ಅಂತ ಕರೀತಾರೆ. ಒಂದು ಕಾಲು ಮೇಲೆ, ಒಂದು ಕಾಲು ಕೆಳಗೆ, ಅದು ವೀರಾಸನ. ಎರಡು ಪಾದಗಳು ಕೆಳಗೆ, ಅದು ಸ್ವಸ್ತಿಕಾಸನ. ಎರಡು ಪಾದನೂ ಮೇಲೆ, ಅದು ಪದ್ಮಾಸನ. ಇಷ್ಟೇ, ಮೂರು ಆಸನ ಸಾಕು. ಇನ್ನು ಬೇರೆ ಯಾವ ಆಸನಕ್ಕೆ ಧ್ಯಾನ ಮಾಡಿ, ಶೀರ್ಷಾಸನ ಧ್ಯಾನ ಮಾಡಿದ ಗತಿ ಏನು? ಶೀರ್ಷಾಸನಕ್ಕೆ ಧ್ಯಾನ ಮಾಡಿದ್ರೆ ತಲೆ ಹೊಡ್ಕೋತಾನೆ ಅಷ್ಟೇ, ಸಾಧ್ಯ ಇಲ್ಲ. ಅದು ಧ್ಯಾನಕ್ಕಲ್ಲ, ಅವೆಲ್ಲ ಎಕ್ಸರ್ಸೈಸ್ ಅಷ್ಟೇ ಹೊರತು ಧ್ಯಾನಕ್ಕೆ ಬೇಕಾದ ಮೂರೇ ಆಸನ. ಇದೆಲ್ಲ ತಂತ್ರಸಾರದಲ್ಲಿ ಆಚಾರ ಧ್ಯಾನದ ಬಗ್ಗೆ ತುಂಬಾ ಹೇಳ್ತಾರೆ. ತಂತ್ರ ಇನ್ನೊಂದು ತಿಳ್ಕೊಳ್ಳಿ, ಗಾಯತ್ರಿ ಮಂತ್ರ ಮಾಡ್ತೀರಿ, ಬಹಳ ಜನ ಗೊತ್ತಿಲ್ಲ. ಏಕ್ತಮ್ ಮಂತ್ರ ಶುರು ಮಾಡಬಾರದು, ಫಸ್ಟ್ ಧ್ಯಾನ ಮಾಡಬೇಕು. ಧೇಯ ಸದಾ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾ ಸರಸನ್ಯವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ಬಪುಹು ಧೃತ ಶಂಖ ಚಕ್ರ. ಶ್ಲೋಕ ಹೇಳೋದಲ್ಲ, ಅರ್ಥ ತಿಳ್ಕೋಬೇಕು ಫಸ್ಟ್. ಅದಕ್ಕೆ ಅರ್ಥ ತಿಳ್ಕೊಂಡ್ರೆ ಆ ಮೈಂಡ್ ಕಾನ್ಸಂಟ್ರೇಷನ್ ಬರ್ತದೆ. ಸವಿತೃ ಮಂಡಲ ಮಧ್ಯವರ್ತಿ, ಸೂರ್ಯಮಂಡಲ ಅದರ ಮಧ್ಯ ದೇವರಿದ್ದಾನೆ, ಫಸ್ಟ್ ಸ್ಟೆಪ್ ಅದು. ಆಮೇಲೆ ಧೇಯ ಸದಾ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ, ಅದಕ್ಕೆ ಎರಡರ್ಥ. ಕಮಲದ ಮೇಲೆ ಕೂತಿದ್ದಾನೆ ಅಂತ ಒಂದರ್ಥ, ಕಮಲದಲ್ಲಿ ಪದ್ಮಾಸನ ಕುಣ್ಕೋದು ಇನ್ನೊಂದರ್ಥ. ಸರಸಿಜಾಸನ ಸನ್ನಿವಿಷ್ಟ, ಕಮಲದ ಮೇಲೆ ಕೂತಿದ್ದಾನೆ, ಕಮಲದಲ್ಲಿ ಪದ್ಮಾಸನ ಹಾಕೊಂಡು ಕೂತಿದ್ದಾನೆ, ಸೆಕೆಂಡ್. ಕಿರೀಟಿ ಹಾರಿ ಹಿರಣ್ಮಯ ಬಪು, ಕಿರೀಟ ಹಾಕೊಂಡಿದ್ದಾನೆ, ಹಾರಗಳು ಹಾಕೊಂಡಿದ್ದಾನೆ, ಹಿರಣ್ಮಯ ಬಪುಹು ಬಂಗಾರದ ಮೈಬಣ್ಣ ಹೊಂದಿದ್ದಾನೆ. ಇದನ್ನು ತಿಳ್ಕೊಂಡಾಗ ಆಗ ಗಾಯತ್ರಿ ಮಂತ್ರ ಹೇಳಿ ಅರ್ಥ ಆಗುತ್ತೆ. ಇಲ್ಲಿ ಸುಮ್ಮನೆ ನೋಡೋದು ಹೇಳಿಬೇರೆ, ಶ್ರೀನಿವಾಸ ದೇವರು ನೋಡ್ತಾ ವೆಂಕಟೇಶ್ ಸ್ತೋತ್ರ ಹೇಳೋದು ಬೇರೆ. ಸುಮ್ಮನೆ ವೆಂಕಟೇಶ ವಾಸುದೇವ ಅಂತ ಹೇಳ್ತೇವೆ, ದೇವ್ರ ಮುಂದೆ ನಿಂತ್ಕೊಂಡು ಹೇಳ್ತೇವೆ, ಎಷ್ಟು ಡಿಫರೆನ್ಸ್ ಆಗತ್ತಾಗ. ಆಗ ನಮಗೆ ಕಾನ್ಸಂಟ್ರೇಷನ್ ಜಾಸ್ತಿ ಬರುತ್ತೆ. ಅದನ್ನೇ ಬಂದು ಯಾವುದೇ ಮಂತ್ರಕ್ಕೆ ಫಸ್ಟ್ ಧ್ಯಾನ ಮಾಡಬೇಕು. ಯಾತಕ್ಕೆ ಹೇಳ್ಕೊಡೋದಿಲ್ಲ ಅಂದ್ರೆ ಮೂರನೇ ದಿವಸನೇ ಕ್ಯಾನ್ಸಲ್ ಆಗಿರ್ತದೆ. ಅದು ದೇಹಸ್ಥದಾ ಸವಿತ್ರ ಮಾಡುವ ಶ್ಲೋಕನೇ ಅರ್ಧಂಬರ್ಧ ತಪ್ಪು ಹೇಳಿರ್ತಾರೆ, ಅರ್ಥ ಅಂತ ಹೇಳೋದೇ ಇಲ್ಲ. ಇದನ್ನು ಧ್ಯಾನ ಮಾಡಿಕೋತ ಮಂತ್ರ ಹೇಳಬೇಕಾಗ. ಹತ್ತು ಸರ್ತಿ ಹೇಳ್ತೀರಾ, ಹತ್ತು ಸರ್ತಿರು ಮೂರ್ತಿ ಕಾಣ್ತಿರ್ಬೇಕು. ನೂರು ಸರ್ತಿ ಹೇಳ್ತೀರಾ, ನೂರು ಸರ್ತಿನ ಮೂರ್ತಿ ಕಾಣಬೇಕು. ಅದೇ ಕಾನ್ಸಂಟ್ರೇಷನ್ ಅಂದ್ರೆ ಅದೇ. ಆ ರೀತಿ ಮಾಡ್ತಾ ಮಾಡ್ತಾ ಹೋದ್ರೆ ಯಾವುದೇ ಮಂತ್ರ ಜಪಕ್ಕೆ ಫಸ್ಟ್ ಬೇಕಾಗಿತ್ತು ಧ್ಯಾನ. ಅಂಗನ್ಯಾಸ ಕರನ್ಯಾಸ ಏನದು? ಪ್ರಿಪರೇಷನ್ ಅದು. ಅಂಗನ್ಯಾಸ ಕರನ್ಯಾಸ ಮಾಡ್ತಾ ಹೋದಂತೆ ಫಸ್ಟ್ ಸ್ಟೆಪ್ ಅದು ಧ್ಯಾನ. ವೃತ್ತಿ ನೋಡ್ತೀರಿ, ಆಗ ನೀವು ಮಂತ್ರ ಹೇಳಿದ ಏನಾಗುತ್ತೆ ಗೊತ್ತಾ? ನೋಡಿದ್ದು ಡಿಸ್ಟರ್ಬ್ ಆಗದಂತೆ ಮಂತ್ರ ಕಾಪಾಡುತ್ತೆ ನಿಮ್ಮನ್ನು. ಸುಮ್ಮನೆ ಟಿವಿ ಹಾಕಿರ್ತೀರಿ, ಸ್ವಲ್ಪ ಹೊತ್ತು ನೋಡ್ತೀರಿ, ಅದು ಯಾವುದೋ ಲ್ಯಾಂಗ್ವೇಜ್ ಅದು, ಬೋರ್ ಹೊಡೆದ್ಬಿಡುತ್ತೆ. ಯಾಕೆಂದ್ರೆ ನಿಮಗೆ ದೃಶ್ಯ ಕಾಣುತ್ತೆ, ಅರ್ಥ ಆಗೋದಿಲ್ಲ. ಆಗ್ಲೇ ಡೈವರ್ಟ್ ಆಗತ್ತೆ ಮೈಂಡ್. ಅರ್ಥನೂ ಆಗ್ತಿದ್ರೆ ಅವಾಗ ನಿಮಗೆ ಆಗೋದಿಲ್ಲ. ಅರ್ಥನೂ ಆಗ್ತಿದ್ದು ನೋಡ್ತಾ ಇದ್ರೆ ಇನ್ವಾಲ್ವ್ಮೆಂಟ್ ಬರುತ್ತೆ. ಮಂತ್ರ ಹಾಗೆ, ಮಂತ್ರ ಹೇಳ್ತಾ ಇರ್ತೀರಿ, ಅರ್ಥ ಮಾಡ್ಕೋತೀರಿ, ರೂಪ ಚಿಂತನೆ ಮಾಡ್ತೀರಿ, ಅದು ಧ್ಯಾನ. ನಮ್ಮಲ್ಲಿ ಪ್ರತ್ಯೇಕ ಧ್ಯಾನ ಯಾತಕ್ಕೆ ಹೇಳಲಿಲ್ಲ ಅಂದ್ರೆ ಪ್ರತ್ಯೇಕ ಧ್ಯಾನಕ್ಕೆ ಮಹತ್ವ ಇಲ್ಲ. ಈ ರೀತಿ ದೇವರ ಧ್ಯಾನ ಮಾಡ ರೂಪದ ಧ್ಯಾನನೇ ಆಗಬೇಕು. ಮಂತ್ರ ಹೇಳಿಯೇ ಧ್ಯಾನ ಮಾಡು. ಉದಾಹರಣೆ, ಯಾರೋ ಬಂದು ಕೂತಿರ್ತಾರೆ, ಸುಮ್ಮನೆ ಮಾತಾಡೋಕ್ಕಾಗತ್ತಾ? ನೋಡ್ತಾ ಮಾತಾಡ್ತೀರಿ, ಅವ್ರ ಕಣ್ಣುಗಳನ್ನೇ ನೋಡ್ತೀರಿ, ಅವ್ರ ರೆಸ್ಪಾನ್ಸ್ ನೋಡ್ತೀರಿ, ಅವ್ರ ಮಾತಿಗೆ ಉತ್ತರ ಕೊಡ್ತೀರಿ, ಅವ ಮಾತಾಡಕ್ಕೆ ಸಾಧ್ಯ. ಆ ಕಡೆ ಮುಖ ಮಾಡಿದ್ರೆ ಮಾತಾಡೋಕ್ಕಾಗೋದಿಲ್ಲ. ನೀವು ಈ ಕಡೆ ಮಾಡಿದ್ರೆ ಇಲ್ಲಿ ಕೂತಿರ್ತಾರೆ, ಈ ಕಡೆ ಮುಖ ಮಾಡಿ ಮಾತಾಡೋಕ್ಕಾಗೋದಿಲ್ಲ. ಅದೇ ರೀತಿ ಅವ್ರು ಆ ಕಡೆ ತೆರೆದ್ರು ಮಾತಾಡೋಕ್ಕಾಗೋದಿಲ್ಲ. ಆ ಒಂದು ಅನುಸಂಧಾನ ಇದ್ರೆ ಧ್ಯಾನ ಮಾಡಲಿಕ್ಕೆ ಬರುತ್ತೆ. ಅವೆಲ್ಲಿ ಏನ್ ಮಾಡಬೇಕು? ಬರೀ ನೆಲ ಮೇಲೆ ಕೂಡಬಾರದು. ಬರೀ ನೆಲ ಮೇಲೆ ಕೂತ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಅದು ನಮಗೆ ಗೊತ್ತು, ಸೈಂಟಿಫಿಕಲಿ ಗೊತ್ತು. ನಾವು ಫೋರ್ಸ್ಡ್ ಭೂಮಿ ಹಾಕೊಂಡ್ಬಿಡುತ್ತೆ ತಕ್ಷಣ. ಅದನ್ನ ನಾವು ಕರೆಂಟ್ಗೆ ಇನ್ಸುಲೇಷನ್ ಮಾಡ್ತೇವಲ್ಲ, ಆಸನ ಹಾಕೊಂಡು ಕೂತ್ಕೋಬೇಕು. ಆಸನಕ್ಕೆ ಬೆಸ್ಟ್ ಯಾವುದು? ನಮಗೆ ಇನ್ಸುಲೇಷನ್ ಬೆಸ್ಟ್ ಯಾವುದು? ಈ ಕಟ್ಟಿಗೆ ಕೈಲಿ ಇಟ್ಕೊಂಡ್ರೆ ಕರೆಂಟ್ ಶೋ ಆಗೋದಿಲ್ಲ ಗೊತ್ತಲ್ಲ, ಸೌದೆ ಹಿಡ್ಕೊಂಡ್ಬಿಟ್ರೆ ಏನು ಮಾಡೋದಿಲ್ಲ. ಅದಕ್ಕೆ ಮನೆಗಳಾದ ನಂಬರ್ ಒನ್. ಅದು ಮನೆ ಹಾಕೊಂಡ್ಬಿಟ್ರೆ, ಭೂಮಿನೇ ಒಂದು ಮ್ಯಾಗ್ನೆಟ್ ಅಂತ ಗೊತ್ತಿದೆ ನಮಗೆ, ಭೂಮಿನೇ ಮ್ಯಾಗ್ನೆಟ್. ಆದ್ರಿಂದ ನಮ್ಮ ದೇಹನೂ ಮ್ಯಾಗ್ನೆಟೆ. ಅದು ಮಧ್ಯೆ ಡೀಲಿಂಗ್ ಮಾಡಬೇಕಾದ್ರೆ ಆಸನ ಬೇಕೇ ಬೇಕು. ಇಲ್ಲ ಚಾಪೆ ಹಾಕೋಬಹುದು, ಇಲ್ಲ ಬರೀ ದರ್ಭೆಗಳು ಹಾಕೋಬಹುದು, ಅಥವಾ ಬಟ್ಟೆ ಹಾಕೋಬಹುದು, ಅಥವಾ ಮಣೆ ಹಾಕೋಬಹುದು, ಕೃಷ್ಣಾಜನ ಹಾಕೋಬಹುದು. ಎಲ್ಲ ಎದುರು ಒಂದು ಮೇಲೆ ಹಾಕೋಬೇಕು. ಎಲ್ಲ ಎದುರು ಬಿಟ್ರೆ ಚೈಲಾಜನ ಕುಶೋತ್ತರ, ಮೊದಲು ಬಟ್ಟೆ, ಆಮೇಲೆ ಇದು, ಆಮೇಲೆ ದರ್ಭೆ. ಅದು ಆರ್ಡರ್ ಇದೆ, ಮೊದಲು ಹೆಚ್ಚು ಕಡಿಮೆ ಮಾಡ್ಕೋಬಾರದು. ಆ ರೀತಿ ಕುತ್ಕೊಂಡ್ಬಿಟ್ಟು ಮಕ್ಕಳ ಸ್ವಭಾವ ಗೊತ್ತಲ್ಲ, ಇಷ್ಟೊತ್ತು ಕೇಳಿದ್ದೀರಿ, ಏನು ಬೇಡ ಅಂದ್ರೆ ಅದನ್ನೇ ಮಾಡೋದು ಫಸ್ಟ್. ಅದು ಮುಟ್ಟಬೇಡ ಅಂದ್ರೆ ಫಸ್ಟ್ ಅದನ್ನೇ ಮಾಡ. ಮನುಷ್ಯ ಸ್ವಭಾವನೂ ಹಾಗೇನೆ, ಯಾರೋ ಈ ರೂಮ್ ಮಾತ್ರ ತೆಗಿಬೇಡಿ ಎನ್ನು ಫಸ್ಟ್ ಅದನ್ನೇ ತೆಗೆದು ನೋಡ್ತಾರೆ. ಏನು ಕೊಟ್ಟಿರ್ತಾರೋ ಬರೀ ಮೈಂಡ್ ರಿಯಾಕ್ಟ್ ಮಾಡೋದೇ ಅಪೋಸಿಟ್ ಡೈರೆಕ್ಷನ್ ನೋಡಿ. ಅದನ್ನೇ ಭಗವಂತ ಹೇಳ್ತಾನೆ, ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲ ಅಸ್ಥಿರಂ. ಮನಸ್ಸು ಹೋಗೋಗೋದೆ ಆ ಕಡೆಗೆ, ಫಸ್ಟ್ ವಾಪಸ್ ತಗೋಬೇಕು, ಫಸ್ಟ್ ವಿತ್ಡ್ರಾ ಮಾಡ್ತಾ ಹೋಗಬೇಕು. ಯಾವ ಕಡೆ ಹೋಗಬೇಕು? ಆತ್ಮನ್ನೇವ ವಶಂನಯೇ, ದೇವ್ರ ಕಡೆಗೆ ಮನಸ್ಸು ಹಾಕಬೇಕು ಫಸ್ಟ್. ದೇವ್ರ ಕಡೆ ಮನಸ್ಸು ಹಾಕೋದು ಯಾವಾಗ? ದೇವ್ರ ಬಗ್ಗೆ ಕೇಳಿದ್ರೆ. ಅದಕ್ಕೆ ಹರಿಕಥೆ ಇರೇ ಕೇಳು, ಕೇಳಿದ್ದೆ ಕೇಳು, ಕೇಳಿ 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 ಗಟ್ಟಿ ಮಾಡ್ಕೊತ ಹೋದ್ರೆ ಅವಾಗ ಸಾಧ್ಯ. ಸೊ ಬೇರೆ ಎಲ್ಲಾ ಮತಗಳ ಧ್ಯಾನ ಒಂದು ಗುರಿ ಇಲ್ಲದ ಧ್ಯಾನ. ಅದು ಅಂತ ವಸ್ತುವನ್ನೇ ತಿಳ್ಕೊಳ್ಳದೆ ಮಾಡದ ಧ್ಯಾನ. ಆದ್ರೆ ಮಧ್ವಾಚಾರ್ಯ ಹೇಳಿದಂತ ದೇವರು, ವೇದವ್ಯಾಸ ಹೇಳಿದ ದೇವರು, ವೇದವ್ಯಾಸರಂತೂ ದೇವರೇನೇ, ಅವರು ವೇದವ್ಯಾಸರು ದೇವರೇನೇ ಆಗಿದ್ದಾರೆ. ಮಧ್ವಾಚಾರ್ಯ ಗುರುಗಳಾಗಿ ಧ್ಯಾನ ಮಾಡೋ ಪದ್ಧತಿ ಹೇಳ್ಕೊಡ್ತಾರೆ. ಅದನ್ನೆಲ್ಲ ತಿಳ್ಕೊಂಡಾಗ ಕೂಡ ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು ಅಂತ ಗೊತ್ತಾಗ್ತದೆ. ಇನ್ನೊಂದು ಸ್ಟೇಜ್ ಇದೆ, ಫಟ್ ಧ್ಯಾನ ಮಾಡ್ತಾ ಮಾಡ್ತಾ ಕೊಡ್ತೀರಿ, ಶ್ರೀನಿವಾಸ ದೇವರು ನೋಡ್ತೀರಿ ಅಂತ ತಿಳ್ಕೊಬೋಣ. ಕಣ್ಣು ಮುಚ್ಚಿದ್ರೆ ಕಾಣಿಸ್ತಾರೆ, ಆದರೆ ಎಷ್ಟೇ ನೀವು ಸ್ಪಷ್ಟ ಕಂಡ್ರು ಕೂಡ ಅದೇ ದೇವರಲ್ಲ ನೆನಪಿಕೊಂಡಿರ್ಬೇಕು. ಇವತ್ತು ಫೋಟೋನೇ ವಸ್ತು ಹೇಗಲ್ವೋ, ಇದನ್ನು ವಾಸನಾಮಯ ಅಂತ ಕರೀತಾರೆ. ಜಸ್ಟ್ ಅನ್ ಇಮ್ಯಾಜಿನೇಷನ್ ಅಷ್ಟೇ, ಇದು ನಿಜವಾಗಲೂ ದೇವರಲ್ಲ. ಅದು ತಲವಕಾರ ಉಪನಿಷತ್ ಹೇಳ್ತದೆ, ನೇದಂ ಮೆದಿದಂ ಉಪವಾಸತೆ, ಅದೇ ದೇವರಲ್ಲ. ಬಟ್ ದೇವರ ಇವತ್ತು ಉದಾಹರಣೆ, ಮೈಲ್ಕಲ್ಲೇ ಊರಲ್ಲ, ಬಟ್ ತೋರಿಸ್ಕೊಡುತ್ತಷ್ಟೇ. 100 ಕಿಲೋಮೀಟರ್ ದೂರ ಇದೆ ಅಂತ ಹೇಳುತ್ತಷ್ಟೇ. ಅದೇ ರೀತಿ ಮುಂದೆ ಚಿಂತನೆ ಮಾಡ್ತಾ 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 ಹೋದ್ರೆ ಆಗ ಕಾಣುತ್ತೆ. ಅದು ಹೇಳಿಲ್ಲ, ಅದು ಸಮಾಧಿ ಅಂತ ಕರೀತಾರೆ. ಕೊನೆಯ ಸ್ಟೇಜ್ ಇದೆಯಲ್ಲ ಸಮಾಧಿ ಸ್ಥಿತಿ ಅಂದ್ರೆ, ಟೋಟಲಿ ಡೀಲಿಂಗ್ ಆಗಿಬಿಡ್ತಾನು, ಹೊರಗಿಂದ ಏನೇನೇನು ಗೊತ್ತಾಗೋದಿಲ್ಲ. ಶಮೀಕರು ಬಂದು ಇದ್ರು, ಪರೀಕ್ಷಿತ ರಾಜ ಬಂದ, ಮಾತಾಡಿಸಿದ್ರೆ ಉತ್ತರ ಕೊಡ್ಲಿಲ್ಲ, ಏನ್ ಮಾಡಿ ಉತ್ತರ ಹಾವಾಗಿರೋ ಎಚ್ಚರ ಬರಲಿಲ್ಲ. ಯಾತಕ್ಕೆ? ಅದು ಸಮಾಧಿ ಸ್ಥಿತಿ, ಅದು ಅಲ್ಟಿಮೇಟ್. ಅಲ್ಲಿ ದೇವರು ಕಂಡಾಗ ಮಾತ್ರ ಬರೋ ಸ್ಥಿತಿ, ಮೊದಲು ಬರೋದಿಲ್ಲ. ಮೈ ಮೇಲೆ ಕಾಲದ ಬಗ್ಗೆ ನಿಮಗೆ ಹೇಳಲಿಲ್ಲ, ಈಗ ಕಾಲ ಗೊತ್ತಾಗೋದಿಲ್ಲ ಅಂತೇಳಿ. ಯಾರೋ ಒಬ್ರು ಯೋಗಿಗಳಿದ್ರು ಪಾಪ, ಯಾರ್ದ ಮನೆಗೆ ಹೋಗಿದ್ರು, ಎಲ್ಲ ಮದುವೆ ಹೊರಟಿದ್ರು, ಇವರೆಲ್ಲ ಜನಗಳೆಲ್ಲ ಮದುವೆಗೋಸ್ಕರ ಸಿದ್ಧರಾಗಿಬಿಟ್ಟಿದ್ದಾರೆ. ಇವರು ಆಚಾರ ಮನೆ ಊಟಕ್ಕೆ, ದೇವ್ರ ಸಮಾರಂಭ ಊಟಕ್ಕೆ ಕರೆದಿದ್ದಾರೆ ಪಾಪ. ಅವರೆಲ್ಲ ಊಟ ಮುಗಿಸಿದ್ದಾರೆ, ಬೈ ಚಾನ್ಸ್ ದೇವ್ರ ಮನೆಗೆ ಹೋಗಿ ಹಾಗೆ ಧ್ಯಾನ ಕೂತ್ಬಿಟ್ಟಿದ್ದಾರೆ. ಇವ್ರು ನೋಡಿಲ್ಲ ಅವ್ರನ್ನ, ಇವ್ರು ನೋಡಿಲ್ಲ, ಬಾಯ್ ಹಾಕೊಂಡ್ಬಿಟ್ಟು ಮದುವೆ ಹೋಗಿಬಿಟ್ಟಿದ್ದಾರೆ. ಎಲ್ಲ ಬೀಗ ಹಾಕೊಂಡು ಮದುವೆ ಹೋಗಿಬಿಟ್ಟಿದ್ದಾರೆ. ಹಿಂದಿನ ಕಾಲದ ಮದುವೆ, ಈಗಿನ ಕಾಲದ ಮದುವೆ, ಬೆಳಗ್ಗೆ ಶುರು ಮಧ್ಯಾಹ್ನ ಕುಯ್ಯೋ ಮದುವೆಗಳಲ್ಲ, ಮತ್ತೆ 2 ದಿವಸ ಮದುವೆ ಅಲ್ಲ, ವಾರಗಟ್ಟಲೆ ಮದುವೆ. ಅದು ಒಂದು ವಾರ ಮುಗಿಸ್ಕೊಂಡು ವಾಪಸ್ ಬಂದಿದ್ದಾರೆ, ಬಾಗುತ್ತಿದ್ದಾರೆ, ಆಚಾರ ಒಳಗೆ ಕೂತ್ಬಿಟ್ಟಿದ್ದಾರೆ. ಬೀಗ ತೆಗೆದು ನೋಡ್ತಾರೆ ಗಾಬರಿ ಇವರಿಗೆ, ಅಯ್ಯೋ ಏನಾಗಿದೆ. ಅವ್ರು ಏನಂದಾರು ಗೊತ್ತಾ? ಇನ್ನು ಹೋಗೇ ಇಲ್ವಾ ನೀವು? ಇನ್ನು ಕೂಡ ಬೇಗ ಹೋಗಿ ಹೊತ್ತಾಗುತ್ತೆ ಅಂತಿದ್ದಾರೆ, ಗೊತ್ತಾಯ್ತಾ? ಇನ್ನು ಮದುವೆಗೆ ಹೋಗೇ ಇಲ್ವಾ? ಎಷ್ಟೊತ್ತಾಯ್ತಾರೆ? ಬೇಗ ಹೋಗಿ ಅಂತಿದ್ದಾರೆ. ಅಂದ್ರೆ ಎಚ್ಚರಣೆ ಇಲ್ಲ ಅವರಿಗೆ. ಅಲ್ಲಿ ಸಂಧ್ಯಾ ಕೂತ್ ಕಣ್ಣು ಮುಚ್ಚಿದವರಿಗೆ ಇಷ್ಟು ಸಾರಿ ಎದ್ದೇ ಇಲ್ಲ, ಆಗ ಎದ್ದಿದ್ದಾರೆ ಬರೋ ಹೊತ್ತಿ ಸರಿಯಾಗಿ. ಇದು ಯಾಕೆ ನಡೆದ ಕಥೆಗಳಿವೆ ಅಲ್ಲ, ಕಥೆಗೆ ಬರೀ ಸುಳ್ಳ, ನಡೆದ ಕಥೆಗಳಿವೆ ಅಲ್ಲ ಕೂಡ. ಪುರಾಣದಲ್ಲೇ ಬರ್ತದೆ, ಉದಂಕ ಮುನಿ ಕೂತಿರ್ತಾರೆ, ಕೃಷ್ಣ ಸಂಧಾನಕ್ಕೆ ಅಂತ ಹೊರಟಿರ್ತಾನೆ, ಉದ್ಯೋಗ ಪರ್ವ. ಅದು ದ್ವಾರಕೆಯಿಂದ ಹಸ್ತಿನಾಪುರಕ್ಕೆ ಹೊರಟಿರ್ತಾನೆ ಕೃಷ್ಣ. ದಾರಿಯಲ್ಲಿ ಉದಂಕರ ಆಶ್ರಮ, ಉದಂಕರು ಪೂಜೆ ಗೀಜೆ ಮಾಡಿ ಕೃಷ್ಣನ ಕಳಿಸಿಕೊಡ್ತಾರೆ. ಆಮೇಲೆ ಕೃಷ್ಣ ಯುದ್ಧ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಪಾಂಡವರಿಗೆ ಪಟ್ಟಾಭಿಷೇಕ ಮಾಡಿ ಅವಾಸ ಬರ್ತಾರೆ. ಇವರು ಹೋದ ದಿವಸ ಧ್ಯಾನಕ್ಕೆ ಕೂತಿರ್ತಾರೆ. ಕೃಷ್ಣ ಸಂಧಾನಕ್ಕೆ ಹೋದ ದಿವಸ ಧ್ಯಾನಕ್ಕೆ ಕೂತಿರ್ತಾರೆ. ಕೃಷ್ಣ ಹೀಗೆ ಬರ್ತಾನೆ, ಅವಾಗ ಹೇಳ್ತಾರೆ ಕೃಷ್ಣ ಸಂಧಾನಕ್ಕೆ ಹೋಗಿದ್ದೀಯಲ್ಲ, ಸಂಧಾನ ಎಲ್ಲ ಆಯ್ತಾ, ರಾಜ್ಯ ಸಿಕ್ತ ಪಾಂಡವರಿಗೆ, ಎಲ್ಲ ಸುಖವಾಗಿದ್ದಾರೆ ತಾನೆ, ಎಲ್ಲ ಆರೋಗ್ಯವಾಗಿದ್ದಾರೆ ಅಂತ ಕೇಳ್ತಾನೆ. ಕೃಷ್ಣ ವಾಪಸ್ ಬರ್ತಿರೋದು ಈಗ ಯುದ್ಧ ಭೂತ ಎಲ್ಲ ಕತೆ ಮುಗಿದೋಗ್ಬಿಟ್ಟಿದೆ, ಅದೇನು ಗೊತ್ತಾಗಿಲ್ಲ. ಯಾತಕ್ಕೆ ಅಂದ್ರೆ ಧ್ಯಾನಾವಸ್ಥೆಯಲ್ಲಿ ಕೂತಾಗ ಗಂಟೆಗಟ್ಟಲೆ ಅಲ್ಲ, ದಿನಗಟ್ಟಲೆ ಅಲ್ಲ, ತಿಂಗಳಗಟ್ಟಲೆ ಹೆಚ್ಚರಾಗಿಲ್ಲ. ಇದು ಧ್ಯಾನದ ವೈಭವ, ಅದು ನೆನಪಿರಲಿ. 8 ದಿವಸ ಅವ್ರು ಏನಾಗಿದೆ ಗೊತ್ತಾ, ಎಕ್ಸ್ಟೆಂಡ್ ಆಗುತ್ತೆ ಲೈಫ್ ಒಳಗೆ. ಎಷ್ಟು ದಿವಸ ಲೀವ್ ಹಾಕಿರ್ತಾನೋ ನಮ್ಗೆ ಗೊತ್ತಲ್ಲ. ಲೀವ್ ಸೇವ್ ಮಾಡ್ಕೊಳ್ಳೋದು ಬೇರೆ, ಖರ್ಚು ಮಾಡೋದು ಬೇರೆ. ಲೀವ್ ಖರ್ಚು ಮಾಡದೆ ಹೋದ್ರೆ ಯಾವ ಸರ್ವಿಸ್ಗೆ ಆ್ಯಡ್ ಆಗ್ತದ? ರಿಟೈರ್ಮೆಂಟ್ ಕೊಡ್ತಾರಲ್ಲ, ಎಲ್ಲ ಬೆನಿಫಿಟ್ ಕೊಡಬೇಕಾದ್ರೆ ಎಷ್ಟು ಅರ್ನ್ ಲೀವ್ ಎಲ್ಲ ಎನ್ಕ್ಯಾಶ್ ಮಾಡ್ಕೊಳಕ್ ಬರ್ತದೆ ಆ ಟೈಪ್. ಅದು ಇವಷ್ಟು ಎನ್ಕ್ಯಾಶ್ ಆಗಿಬಿಡ್ತಾರೆ, ಲಾಂಗಿವಿಟಿ ಜಾಸ್ತಿ ಆಗ್ತದೆ, ಯೋಗಿಗಳ ಆಯುಷ್ಯ ಭಾರಿ ಜಾಸ್ತಿ. ಅಶ್ವತ್ಥ ಸಮಾಚಾರಿನೂ ಇದ್ದಾರೆ, ಇವತ್ತು ಅಶ್ವತ್ಥ ಸಮಾಚಾರ ಇದ್ದಾರೆ, ದುರ್ವಾಸ ಮುನಿಗಳಿದ್ದಾರೆ, ಮರ್ಕಂಡೇರಿ ಇದ್ದಾರೆ, ನಮ್ಮ ಮಧ್ಯೆ ಬಂದಿಲ್ಲ, ನಮ್ಮ ಮಧ್ಯೆ ಬರೋ, ಯಾಕಂದ್ರೆ ನಮ್ಮ ಫೀಲ್ಡೇ ಬೇರೆ, ಆದ್ರಿಂದ ಅವ್ರು ಕಾಣೋದಕ್ಕೆ ಹೋಗೋದಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಧ್ಯಾನದ ಎಷ್ಟೆಷ್ಟು ಧ್ಯಾನ ಮಾಡಿರ್ತೀರಿ ಅಷ್ಟು ಆಯುಷ್ಯ ಜಾಸ್ತಿ ಆಗಿರುತ್ತೆ. ಮತ್ತೆ ಧ್ಯಾನದಿಂದ ನಿಮ್ಮ ಮೆಂಟಲ್ ಆಕ್ಟಿವಿಟಿ ಜಾಸ್ತಿ ಆಗ್ತದೆ. ಕಣ್ಣು ತೆಗೆದಾಗ ಧ್ಯಾನ ಮಾಡದೇ ಇದ್ದಾಗ ಫಿಸಿಕಲ್ ಕಾಂಟ್ಯಾಕ್ಟ್, ಕಣ್ಣು ಮುಚ್ಚಿದಾಗ ಸ್ಪಿರಿಚುವಲ್ ಕಾಂಟ್ಯಾಕ್ಟ್. ಯಾವಾಗಲೂ ಮೆಟೀರಿಯಲ್ ಕಾಂಟ್ಯಾಕ್ಟ್ ಎಂಬುದು ಮನುಷ್ಯನ ಆಯುಷ್ಯವನ್ನು ಕಡಿಮೆ ಮಾಡುತ್ತದೆ, ಸ್ಪಿರಿಚುವಲ್ ಕಾಂಟ್ಯಾಕ್ಟ್ ಜಾಸ್ತಿ ಮಾಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಧ್ಯಾನ ಸಂಧ್ಯಾ ಯಾರೋ ಕೇಳಿದ್ರು ಹೆಂಗಸರಿಗೇನು ಹೇಳ್ತೀರಿ ಅಂತ ಯಾರು ಪ್ರಶ್ನೆ ಮಾಡ್ತಾ ಇದ್ರು. ಕೃಷ್ಣ ಮಂತ್ರ ಇದೆಯಲ್ಲ, ಅದು ದೊಡ್ಡ ಧ್ಯಾನ ಮಂತ್ರ. ಧ್ಯಾಯೇ ಧರಿನ್ಮಣಿ ನಿಭಂ ಜಗದೇಕ ವಂದ್ಯಂ ಸೌಂದರ್ಯ ಸಾರಂ ಹರಿಶಂಖ ವರಾಭಯಾನಿ ದುರ್ಭಿರ್ ದಧಾನಂ ಅಜಿತಂ ಸರಸಂಚ ಭೈಷ್ಮೀ ಸತ್ಯಾಸಮೇತಂ ಅಖಿಲ ಪ್ರದಂ ಇಂದಿರೇಶಂ. ಆ ಅರ್ಥ ತಿಳ್ಕೊಂಡ್ಬಿಟ್ಟು ಕೃಷ್ಣ ಇದ್ದಾನೆ. ಧ್ಯಾಯೇನ್ ಹರಿನ್ ಇಂದ್ರನಿಂದ ಮಣಿಯ ಮೈಬಣ್ಣ ಕೃಷ್ಣನದು. ಜಗದೇಕನಾಥಂ ಇಡೀ ಜಗತ್ತಿನ ಸ್ವಾಮಿಯಾಗಿದ್ದಾನೆ. ಹರಿಶಂಖ ವರಾಭಯಾನಿ ಚಕ್ರ ಶಂಖ ವರದ ಹಸ್ತ ಅಭಯ ಹಸ್ತ, ಈ ಕೃಷ್ಣ ಮಂತ್ರ ಕಾಲ ಚಿಂತನೆ ಮಾಡಬೇಕು. ಚಕ್ರ ಶಂಖ ವರದ ಹಸ್ತ ಅಭಯ ಹಸ್ತ ಹಿಡ್ಕೊಂಡಿದ್ದಾನೆ. ಭೈಷ್ಮಿ ಸತ್ಯಾಸಮೇತಂ ರುಕ್ಮಿಣಿ ಸತ್ಯಭಾಮ ಸಮೇತ ಕೂತಿದ್ದಾನೆ ಅಂತ ತಿಳ್ಕೊಂಡು ಮಂತ್ರ ಹೇಳ್ತಿದ್ರೆ ಆಗ ನಿಜವಾದ ಮಂತ್ರ ಧ್ಯಾನ ಆಗುತ್ತೆ. ಕೃಷ್ಣ ಮಂತ್ರ ಎಷ್ಟು ಸತ್ ಬೇಕ 108 ಸತ್ ಹೇಳೋ ಹೊತ್ತಿಗೆ ಒಳ್ಳೆ ಧ್ಯಾನ ಆಗ್ತದೆ. ಒಂದು ಕಡೆ ಆಯುಷ್ಯ ವೃದ್ಧಿ ಆಯಿತು, ನಮ್ಮ ದೇಹದೊಳಗಿರ್ತಕ್ಕಂಥ ಕೆಟ್ಟ ವಿಚಾರ ಎಲ್ಲ ದೂರ ಆಯಿತು. ಆದ್ರೆ ಮನಃಶುದ್ಧ ಆಗ್ತದೆ, ಮನಃಶುದ್ಧಿ ಆದಾಗ ನ್ಯಾಚುರಲಿ ಅವನೇನಾಗ್ತಾರೆ ಸರಿ ಹೋಗ್ತಾರೆ. ಮತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಕಾಲ, ಬೆಳಗಿನ ಕಾಲ ಇದೆಯಲ್ಲ, ಬಹಳ ಶ್ರೇಷ್ಠವಾದ ಕಾಲ ಅದು. ಸೂರ್ಯೋದಯಕ್ಕಿಂತ ಮುಂಚೆ ಅದು ಕೂಡ, ಸೂರ್ಯೋದಯಕ್ಕಿಂತ ಮುಂಚೆ ಧ್ಯಾನಕ್ಕೆ ಒಳ್ಳೆಯ ಕಾಲ. ಇವತ್ತು ಸಿನಿಮಾದಲ್ಲೇ ಲೈಟ್ ಹಾಕಿ ಸಿನಿಮಾ ತೋರಿಸ್ತದೆ, ಲೈಟ್ ಆಫ್ ಮಾಡಿ ತೋರಿಸ್ತಾರಲ್ಲ ಹಾಗೆ. ಇನ್ನು ಸೂರ್ಯ ಬಿಟ್ಟಿರೋದಿಲ್ವಲ್ಲ, ಒಳ್ಳೆ ಕ್ಲಿಯರಾಗಿ ಕಾಣಿಸ್ತಾರೆ. ಆ ಹೊತ್ತಿನಲ್ಲಿ ಧ್ಯಾನ ಮಾಡೋದಕ್ಕೆ 1 ಅದು. ಕಾಲ ಕೊಡಬೇಕು, ಪ್ಲೇಸು, ಟೈಮು, ಮತ್ತು ಈ ಮುಖ್ಯವಾಗಿ ನಾವು ಹೇಳ್ತಕ್ಕಂಥ ಈ 2 ಟೈಮ್, ಒಂದು ಟೈಮು ಏಜು, ಇನ್ನೊಂದು ಟೈಮು ಬ್ರಾಹ್ಮ ಮುಹೂರ್ತ ಅಂತ ಅದಕ್ಕೆ ಹೆಸರು ಬ್ರಾಹ್ಮ ಮುಹೂರ್ತ. ಆ ಕಾಲದಲ್ಲಿ ಮಾಡಿದರೆ ಒಳ್ಳೆ ಧ್ಯಾನ ಆಗ್ತದೆ. ಇದೆಲ್ಲ ಧ್ಯಾನ 2 ಬಗೆ, ಅದು ನಿಮ್ಗೆ ಬೇರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಎಚ್ಚೆತ್ತಿದ್ದ ಧ್ಯಾನ, ಎಚ್ಚರ ಇಲ್ಲದ ಧ್ಯಾನ ಬೇರೆ. ಎಚ್ಚರ ಇದ್ದ ಧ್ಯಾನ, ಎಚ್ಚರ ಇಲ್ಲದ ಧ್ಯಾನ. ಎಚ್ಚರ ಇಲ್ಲದ ಧ್ಯಾನ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ, ಎಚ್ಚರ ಇದ್ದ ಧ್ಯಾನ ಪಾಠ ಪ್ರವಚನ. ಎಚ್ಚರ ಇದ್ದೇ ಬಾಣಕ್ಕೆ ಬರುತ್ತೆ ಅಂತ ಹೇಳಿದ. ಭಾರಿ ಎಚ್ಚರ ಇರಬೇಕಾಗ, ಪಾಠ ಪ್ರವಚನ ಮಾಡೋಕ್ಕೆ ಭಾರಿ ಎಚ್ಚರ ಇರಬೇಕು. ಬೇರೆ ಕೆಲಸ ಮಾಡ್ತಿರ್ತೀರಿ ಪರವಾಗಿಲ್ಲ, ಈ ಉಪನ್ಯಾಸ ಕೇಳ್ತಿರ್ತೀರಿ, ಬಹಳ ಎಚ್ಚರದಿಂದ ಕೂತಿರೋ ಕೂಡಲಕ್ಕಾಗೋದಿಲ್ಲ, ತುಂಬ ಎಚ್ಚರದಿಂದ ಕೇಳಬೇಕು. ಹೇಳಿ ಉಪನ್ಯಾಸ ಹೇಳಬೇಕು, ತುಂಬ ಎಚ್ಚರದಿಂದ ಹೇಳಬೇಕು. ಕೇಳೋರು ಸ್ವಲ್ಪ ಒಂದು ಜಂಪ್ ತೆಗಿಬಹುದು, ಮಧ್ಯೆ ಮಧ್ಯೆ ಸ್ವಲ್ಪ ಸ್ವಲ್ಪ ಮಲ್ಕೋಬಹುದು, ಆ ಕಡೆ ನೋಡಬಹುದು. ಹೇಳೋರು ಆ ರೀತಿ ಮಾಡಿದ್ರೆ ಗತಿ ಏನಾಗ್ತದ? ಸೊ ಟೋಟಲ್ ಕಾನ್ಸಂಟ್ರೇಷನ್ ಬೇಕು ಹೇಳೋರಿಗೆ. ಪ್ರತಿಯೊಂದು ಪದದ ಬಗ್ಗೆ ಎಚ್ಚರ ಇರಬೇಕು, ಏನು ಮಾತಾಡ್ತೇನೆ ಯಾವ ಪದ ಅಂತ ಎಚ್ಚರ ಇರಬೇಕು. ಅದು ಧ್ಯಾನ, ಅದು ಎಚ್ಚರದ ಧ್ಯಾನ ಇದ್ದಾಗ ಲೆಕ್ಕ. ಅದಕ್ಕೆ ಹೇಳ್ತಾರೆ ತದ್ಧಿ ತಪಃ ತದ್ಧಿ ತಪಃ. ಉಪನಿಷತ್ ಹೇಳ್ತದೆ ಯಾವ ತಪಸ್ಸಿಗಿಂತ ಪ್ರವಚನ ಅತಿ ಶ್ರೇಷ್ಠವಾದದ್ದು, ಧ್ಯಾನ ಪ್ರವಚನ ಅಂದ್ರೆ ಅತಿ ಶ್ರೇಷ್ಠ. ಸ್ವಾಧ್ಯಾಯ ಪ್ರವಚನೇವೈತಿ ನಾಕೋ ಮೌದ್ಗಲ್ಯ ಅಂತ ಅದೇ ಉಪನಿಷತ್ ಬಹಳ ಒತ್ತು ಕೊಟ್ಟು ಹೇಳ್ತದೆ. ಆದ್ರಿಂದ ಅದನ್ನ ಅಭ್ಯಾಸ ಮಾಡಬೇಕು. ಸೊ ಒಳ್ಳೆ ಗ್ರಂಥ ಓದ್ತಿರೋ ಅದು ನಿಮಗೆ ಧ್ಯಾನ ಇದ್ದಾಗ ಲೆಕ್ಕ. ಸರ್ವಮೂಲ ಗ್ರಂಥ ಓದಿ ದೊಡ್ಡ ಧ್ಯಾನ, ಪಾರಾಯಣ ಮಾಡಿ ಧ್ಯಾನ, ಅರ್ಥ ಮಾಡಿಕೊಳ್ತವ್ರು ಇನ್ನೂ ದೊಡ್ಡ ಧ್ಯಾನ ಅದು. ಅದು ಇನ್ನೂ ರಿಯಲೈಸ್ ಮಾಡಿಕೊಂಡ್ರೆ ಧ್ಯಾನದ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಕಣ್ಣು ಮುಚ್ಚಿ ಧ್ಯಾನ ಮಾಡೋದಕ್ಕೆ ಸ್ವಲ್ಪ ಲಿಮಿಟೇಷನ್ ಇರ್ತದೆ. ಆಚಾರ್ಯ ಹೇಳ್ತಾರೆ ಎಷ್ಟೇ ನೀವು ಬಿಗಿನೆಸ್ ಧ್ಯಾನ ಮಾಡಕ್ಕೆ ಹೊರಟಾಗ ವಿಕ್ಷೇಪಶೈವ ಸಂಭವ, ಡೈವರ್ಷನ್ಸ್ ಬಂದೇ ಬರ್ತವೆ. ಆದರೆ ಜ್ಞಾನಕ್ಕಾರ ಡೈವರ್ಷನ್ಸ್ ಬರೋದಿಲ್ಲ, ಆದ್ರಿಂದ ಜ್ಞಾನವೇ ದೊಡ್ಡ ಧ್ಯಾನ. ಇದು ಮಧ್ವಾಚಾರ ದೊಡ್ಡ ಸಂದೇಶವಾದ್ದರಿಂದ ಅಷ್ಟು ಮಾಡಬೇಕು. ಹೆಚ್ಚು ಧ್ಯಾನ ಬೇಡ, ಗಾಯತ್ರಿ ಜಪಕಾಲ ಧ್ಯಾನ, ಕೃಷ್ಣ ಮಂತ್ರಕ್ಕೆ ಧ್ಯಾನ, ನಾರಾಯಣ ಮಂತ್ರಕ್ಕೆ ಧ್ಯಾನ, ಉಳಿದಂತೆ ಓದ ಅಭ್ಯಾಸ. ಓದ ಅಭ್ಯಾಸ ಒಳ್ಳೆ ಧ್ಯಾನ ಅದು. ಧ್ಯಾನದ ಎಫೆಕ್ಟ್ ಎಲ್ಲ ನಿಮಗೆ ಧ್ಯಾನದಲ್ಲಿ ಕಾಣುತ್ತೆ. ಧ್ಯಾನದಲ್ಲಿ ಏನೇನು ಎಫೆಕ್ಟ್ ಕೇಳಿರ್ತೀರಿ ಅದಿಷ್ಟು ಜ್ಞಾನಕಾಲ ಕಾಣುತ್ತೆ. ಯೋಚನೆ ಮಾಡ್ತಾ ಕೂಡ್ತೀರಿ, ಕೆಟ್ಟ ವಸ್ತುನ ಮೈಂಡ್ ಡಿಸ್ಟರ್ಬ್ ಆಗ್ತದೆ, ಒಳ್ಳೆ ವಸ್ತುನ ಆರಾಮಾಗ್ತದೆ. ಸ್ಟ್ರೆಸ್ ಅಂತ ಹೇಳಿದ್ರಿ, ಅದರಲ್ಲೂ ಎರಡು ಟೈಪ್ ಸ್ಟ್ರೆಸ್ ಇದೆ. ಒಂದು ಒಳ್ಳೆ ಸ್ಟ್ರೆಸ್ ಬೇರೆ, ಕೆಟ್ಟ ಸ್ಟ್ರೆಸ್ ಬೇರೆ. ಈ ಕೊಲೆಸ್ಟ್ರಾಲ್ ಅಲ್ಲಿ ಎರಡು ಇದೆಯಲ್ಲ, ಒಳ್ಳೆ ಕೊಲೆಸ್ಟ್ರಾಲ್ ಕೆಟ್ಟ ಕೊಲೆಸ್ಟ್ರಾಲ್ ಅಂತಾರಲ್ಲ ಹಾಗೆ. ಉದಾಹರಣೆ, ಮನೆಗಳು ಸ್ವಾಮಿಗಳು ಬರ್ತಾರೆ ಅಂತ ತಿಳ್ಕೊಂಬೋಣ, ಪಾದ ಪೂಜೆ ಬರ್ತಾರೆ ಸ್ವಾಮಿಗಳು, ಟೆನ್ಷನ್ ಇಡೀ ದಿವಸ ಟೆನ್ಷನ್. ಹಿಂದಿನ ದಿವಸದಿಂದ ಶುರು ಮಾಡಿರ್ತಾರೆ, ನಾಳೆ ಸ್ವಾಮಿಗಳು ಬರ್ತಾರೆ, ಒಂಥರ ಟೆನ್ಷನ್ನೇ ಅದು ಒಂದು. ಬಟ್ ಅದು ಕೆಟ್ಟದಲ್ಲ, ಭಾರಿ ಒಳ್ಳೆ ಟೆನ್ಷನ್ ಅದು, ಗೊತ್ತಾಯ್ತಾ. ಬರ್ತಾರೆ, ಅನುಗ್ರಹ ಮಾಡ್ತಾರೆ, ಹೀಗೆ ಮಾಡ್ತಾರೆ ಎಲ್ಲ ತಿಳ್ಕೊಂಡಿದ್ದಾರೆ. ಅವ್ರು ಯಾರೋ ಬಾಡಿಗೆ ಕೇಳೋಕ್ ಬರ್ತಾರೆ, ಅಷ್ಟು ಕೆಟ್ಟ ಶುರುವಾಯ್ತಾಗೆ. ಮನೆ ಬಾಡಿಗೆ ಕೇಳಕ್ ಬರ್ತಾನೆ, ಯಾರೋ ಗೂಂಡ ಬರ್ತಾನೆ ಹೆದರಿಸ್ತಾನೆ, ಅದು ಕೆಟ್ಟ ಸ್ಟ್ರೆಸ್ ಅದು. ಈ ಸ್ಟ್ರೆಸ್ ಎಲ್ಲ ಮನಸ್ಸನ್ನು ವಿಕಾಸ ಮಾಡುತ್ತೆ, ಆ ಸ್ಟ್ರೆಸ್ ಮನಸ್ಸನ್ನು ಡಿಪ್ರೆಸ್ ಮಾಡಿಬಿಡುತ್ತೆ. ಅದಕ್ಕೆ ಒಳ್ಳೆ ಸ್ಟ್ರೆಸ್ ಯಾವಾಗಲೂ ಇರಬೇಕು. ಒಳ್ಳೆ ಸನ್ಯಾವನ್ನೇ ಮಾಡಬೇಕು, ಪೂಜೆ ಮಾಡಬೇಕು, ದೇವರ ಧ್ಯಾನ ಮಾಡಬೇಕು, ಪ್ರವಚನಕ್ಕೆ ಹೋಗಬೇಕು, ಕೇಳಬೇಕು, ಒಳ್ಳೆ ಸ್ಟ್ರೆಸ್ ಅದು. ಆದರೆ ಕ್ಲಬ್ಗೆ ಹೋಗಬೇಕು, ಅದೆಲ್ಲ ಕೆಟ್ಟ ಸ್ಟ್ರೆಸ್ ಅದೆಲ್ಲ ಕೂಡ. ಇವತ್ತು ನಮ್ಮ ಜೀವನದಲ್ಲಿ ಅಂಥ ಸ್ಟ್ರೆಸ್ ಅನ್ನು ಡೆವಲಪ್ ಮಾಡಿಕೊಂಡ್ರೆ ಆ ಧ್ಯಾನಕ್ಕೆ ಬಹಳ ಹೆಲ್ಪ್ ಆಗ್ತದೆ. ಒಳ್ಳೆ ಸ್ಟ್ರೆಸ್ ಅನ್ನ ಅದನ್ನು ಕೂಡ ಹೇಳಿದವರು ಶ್ರೀಮದ್ ಆಚಾರ್ಯರೇ. ಮಧ್ವ ಸಿದ್ಧಾಂತ ಅಂದ್ರೆ ಯಾವುದನ್ನು ಹೇಳದೆ ಬಿಟ್ಟಿಲ್ಲ, ನಮ್ಮ ಜನದ ಪ್ರಕಾರ ಯಾವುದೇ ಹೇಳಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ, ಬಹಳ ತಪ್ಪದು. ಅದಕ್ಕೆ ಸರ್ವ ಮೂಲ ಅಂದ್ರೆ ಏನು ಗೊತ್ತಾ, ಎಲ್ಲದನ್ನೂ ಹೇಳಿದ್ದಾರೆ, ಮೂಲವಾಗಿ ಹೇಳಿದ್ದಾರೆ. ಅದು ಕೂಡ ಬೇಸಿಕ್ಸ್ ಎಲ್ಲ ಸಿಗಬೇಕು ಅಂದ್ರೆ ಶ್ರೀಮದ್ ಆಚಾರ ಸಿದ್ಧಾಂತದಲ್ಲಿ ಸಾಧ್ಯ. ಇನ್ನು ಉದಾಹರಣೆ ತಗೊಳ್ಳಿ, ಶೂನ್ಯ ಮತ ಇದೆ, ಏನ್ ಧ್ಯಾನ ಮಾಡ್ಬೇಕು ಅವರೀಗ? ಶೂನ್ಯ ಧ್ಯಾನ ಮಾಡಬೇಕು. ಮೊದಲೇ ಡಲ್ಲು, ಇನ್ನೂ ಡಲ್ಲಾಗ್ಬಿಡ್ತಾನೆ, ಏನು ಉಪಯೋಗ ಬರೋದಿಲ್ಲ. ಬೌದ್ಧರು ಏನ್ ಧ್ಯಾನ ಮಾಡಕ್ ಬರ್ತದೆ? ಸಾಧ್ಯನೇ ಇಲ್ಲ. ಈ ಜೈನರು ಏನ್ ಧ್ಯಾನ ಮಾಡಬೇಕು? ಅವ್ರ ಪ್ರಕಾರ ಆತ್ಮನೇ ಇಲ್ಲ, ಪರಮಾತ್ಮನೇ ಇಲ್ಲ, ಧ್ಯಾನ ಮಾಡೋ ಚಾನ್ಸೇ ಇಲ್ಲ. ಆಮೇಲೆ ಸಾಂಖ್ಯರು ನೈಯಾಯಿಕರು ಇದ್ದಾರೆ, ಅವರ ಪ್ರಕೃತಿನೇ ಹೈಯೆಸ್ಟ್ ಅಂತ ಹೇಳೋರು. ಅವರು ಪ್ರಕೃತಿ ನೇಚರ್ ಭಾರಿ ಹೈಯೆಸ್ಟ್ ಅಂತ ಹೇಳ್ತಾರೆ. ಪ್ರಕೃತಿ ಎಂಬುದು ಅದು ಎಟರ್ನಲ್ಲೇ ಅಲ್ಲ. ಫಸ್ಟ್ ಆಫ್ ಆಲ್ ಅಂದ್ರೆ ಅರ್ಥ ಏನು ಅಂದ್ರೆ ಅದು ಚೇಂಜ್ಲೆಸ್ ಅಲ್ಲ, ಯಾವಾಗಲೂ ಚೇಂಜ್ ಆಗ್ತಾ ಇರ್ತದೆ. ಅದರಿಂದ ಧ್ಯಾನ ಸಾಧ್ಯ ಇಲ್ಲ. ಇನ್ನು ಕೆಲವು ಮತದಲ್ಲಿ ತಾನೇ ದೇವರು, ಏನಂತ ಧ್ಯಾನ ಮಾಡಬೇಕು ಅವನೀಗ? ದೇವರು ತನ್ನಂತ ಲಿಮಿಟೆಡ್ ಆಗಿಬಿಟ್ಟೆ, ಧ್ಯಾನ ಮಾಡೋ ಚಾನ್ಸೇ ಇಲ್ಲ. ನಾನೇ ದೇವರು, ನಾನೇ ದೇವರು ಅಂತ ಏನೇನು ಉಪಯೋಗ ಇಲ್ಲ, ಅದು ಹೋಪ್ಲೆಸ್. ದೇವರೇ ನಾನು ಈಕ್ವಲ್ ಬೆಟರ್ ಅಲ್ಲ, ಧ್ಯಾನ ಮಾಡಕ್ಕೆ ಬರೋದಿಲ್ಲ. ಮತ್ತೆ ಶ್ರೇಷ್ಠವಾಗಿದ್ರೆ ಮಾತ್ರ ಧ್ಯಾನ ಮಾಡಕ್ಕೆ ಬರೋದು. ಶ್ರೇಷ್ಠವಾಗಿರಬೇಕು, ಗುಣ ಇರಬೇಕು, ಶ್ರೇಷ್ಠತೆ ಜಾಸ್ತಿ ಜಾಸ್ತಿ ಅಂತ ಹೋದ ತಕ್ಷಣ ಧ್ಯಾನ ಆಗುತ್ತೆ. ಇವತ್ತು ಮೌಂಟ್ ಎವರೆಸ್ಟ್ ಅನ್ಕೊಡ್ರಿ ಮನಸ್ಸಿನೊಳಗೆ, ನೀವು ಇಲ್ಲಿ ನೋಡ್ತೀರಾ ತಕ್ಷಣ ಎತ್ತರದ ನೋಡ್ತೀರಿ, ಪ್ಲೇನ್ ಬಂತು ಅಂತೀರಿ ತಕ್ಷಣ ಮೇಲೆ ನೋಡ್ತೀರಿ, ನೀವು ಇರುವೆ ಬಂತು ಅಂತೀರಿ ಕೆಳ ನೋಡ್ತೀರಿ. ಅರೆ, ವಸ್ತುವಿನ ಯೋಗ್ಯತೆ ತಕ್ಕಂತೆ ನಮ್ಮ ದೃಷ್ಟಿ ಚೇಂಜ್ ಆಗ್ತಾ ಹೋಗ್ತದೆ. ದೇವರು ಸರ್ವೋತ್ತಮನೋತ್ತಮನಾದ್ದರಿಂದ ಆತ ಕಡೆ ಮನಸ್ಸು ಹೋಗುತ್ತೆ. ಈ ಧನ್ಯಾಶ್ಚರ್ಯ ಉಪಾಖ್ಯಾನ ಅಂತ ಕೇಳಿರ್ತೀರಲ್ಲ, ಅದನ್ನೇ ಹೇಳೋದು. ನಾರದರು ಒಂದು ದೊಡ್ಡ ಗಂಗಾ ನದಿಯಲ್ಲಿ ಒಂದು ಆಮೆ ನೋಡಿದರು, ಅಬ್ಬಾ ಎಷ್ಟು ದೊಡ್ಡ ಆಮೆ ಅಂತ ಹೇಳಿದರು. ನೀನು ಆಶ್ಚರ್ಯ ಧನ್ಯ ಅಂದರು. ತಕ್ಷಣ ಆಮೆ ಹೇಳಿತು, ನಾನು ಆಶ್ಚರ್ಯ ಅಲ್ಲ ಧನ್ಯ ಅಲ್ಲ, ನನ್ನಂತ ಸಾವಿರಾರು ಆಮೆಗಳಿದರಲ್ಲಿದೆ, ಗಂಗಾ ನದಿ ದೊಡ್ಡದು ಅಂತ ಹೇಳಿದರು. ತಕ್ಷಣ ನಾರದರು, ಅಮ್ಮ ನೀನು ಆಶ್ಚರ್ಯ ಧನ್ಯ ಅಂದರು. ತಕ್ಷಣ ಅದು ಹೇಳಿತು, ಅಯ್ಯೋ ನಾನು ಆಶ್ಚರ್ಯ ಧನ್ಯ ಅಲ್ಲ, ನನ್ನಂತ ಸಾವಿರಾರು ನದಿಗಳು ಸಮುದ್ರಕ್ಕೆ ಸೇರುತ್ತೆ ಅದು ಆಶ್ಚರ್ಯ ಅಂತ ಹೇಳಿದ್ರು, ಅದು ಧನ್ಯ ಅಂದರು. ತಕ್ಷಣ ನಾರದರು ಅಲ್ಲಿಗೆ ಹೋದರು. ಕಂಪ್ಯಾರಿಟಿವ್ ನೋಡಿ ಹೇಗಿದೆ, ಫ್ರಮ್ ಲೋಯರ್ ಟು ಹೈಯರ್ ಹೋಗ್ತಾ ಹೋಗಬೇಕು. ಸಮುದ್ರ ನೋಡಿದ್ರು, ಅಬ್ಬಾ ಎಷ್ಟು ದೊಡ್ಡದು ಇದೆ ಅಂತ ಕೇಳಿದ್ರು. ಅಯ್ಯೋ ನಾನೇನು ದೊಡ್ಡವನು, ಭೂಮಿ ನನ್ನ ಹೊತ್ತಿದೆ ಅದು ದೊಡ್ಡದು ಅಂತ ಹೇಳಿದ್ರು. ತಕ್ಷಣ ಭೂಮಿ ಹತ್ರ, ಅಮ್ಮ ಎಷ್ಟು ದೊಡ್ಡವಳು ಅಂದ್ರೆ, ಅಯ್ಯೋ ನನ್ನ ದೊಡ್ಡವಳಲ್ಲ, ಪರ್ವತ ಅಮ್ಮನ ಹಿಡ್ಕೊಂಡಿದೆ, ಪರ್ವತ ಭಾರಿ ದೊಡ್ಡದು ಅಂತ ಹೇಳಿದ್ರು. ಪರ್ವತತ್ತೆ ಹೋದ್ರು, ನೀವು ಎಷ್ಟು ದೊಡ್ಡವರು ಅಂದ್ರೆ, ನಾವೇನು ಮಹಾ ದೊಡ್ಡವರು, ಬ್ರಹ್ಮದೇವರು ಸೃಷ್ಟಿ ಮಾಡಿದ ಅವ್ರು ಭಾರಿ ದೊಡ್ಡವರು ಅಂತ ಹೇಳಿದ್ರು. ಅವ್ರ ಹತ್ರ ಹೋದ್ರು, ನಾನು ಭಾರಿ ದೊಡ್ಡವನಲ್ಲ, ಮಹಾಲಕ್ಷ್ಮಿ ಭಾರಿ ದೊಡ್ಡವರು ಅಂದ್ರು. ಅವ್ರ ಹತ್ರ ಹೋದ್ರು, ಮಹಾಲಕ್ಷ್ಮಿ ಹೇಳಿದ್ರು, ನಾನು ಸ್ವಾಮಿ ನಾರಾಯಣ ಭಾರಿ ದೊಡ್ಡವರು ಅಂತ ಹೇಳಿದ್ರು. ಎಷ್ಟು ಕಂಪ್ಯಾರಿಸನ್ ಓದ್ಬೇಕು. ಅದೇ ಧ್ಯಾನದ್ದೆಲ್ಲ ಪ್ರೊಸೆಸ್, ಡಿಫರೆಂಟ್ ಹಂತದಲ್ಲಿ ಧ್ಯಾನ ಎಲಿವೇಟ್ ಆಗ್ತಾ ಹೋಗ್ತದೆ ಮೈಂಡ್. ಕೆಳಗಿನಿಂದ ಒಂದನೇ ಕ್ಲಾಸ್ನಿಂದ ನಾವು ಪಿ ಎಚ್ ಡಿಗೆ ಹೋದ್ರೆ ಹೇಗೋ ಅಷ್ಟು ಮೇಲೆ ಹೋಗ್ಬಿಟ್ಟಿರ್ತಾನೆ ಈಗಾಗಲೇ. ಅದೆಲ್ಲ ಧ್ಯಾನ, ಅದು ಕಥೆ ಅಲ್ಲ, ಅದು ಧ್ಯಾನ. ಅದು ಅದನ್ನ ಕಥೆ ಅಂತ ತಿಳ್ಕೊಂಡ್ಬಿಟ್ರೆ ಹೋಗುತ್ತೆ ಅಷ್ಟೇ. ಧ್ಯಾನ ನಾವು ಟೆಕ್ಸ್ಟ್ ಬುಕ್ ಕಥೆಗಳಲ್ಲ, ಜ್ಞಾನ ಕೊಡುತ್ತೆ. ಕಥೆ ಪುಸ್ತಕ ಟೆಕ್ಸ್ಟ್ ಅಲ್ಲ, ಅವ್ ಜ್ಞಾನ ಕೊಡೋದಿಲ್ಲ. ಅದು ಕೊಡೋ ಜ್ಞಾನ ಪಾಸ್ ಆಗಲಿಕ್ಕೆ ಉಪಯೋಗ ಆಗೋದಿಲ್ಲ. ಅದನ್ನ ಅರ್ಥ ಮಾಡಿಕೊಂಡು ಜಗತ್ತಲ್ಲಿರೋ ನಾವು ನಮ್ಮ ದೇಹವನ್ನ ಎಲ್ಲಾ ಇಂದ್ರಿಯಗಳನ್ನು ಕೂಡ ಭಗವತ್ ಪರ ಮಾಡೋದೇ ಧ್ಯಾನದ ದೊಡ್ಡ ಒಂದು ಸಾರಾಂಶ. ಅದು ಕೈ ಕಾಲು ಮನಸ್ಸು ಪ್ರತಿಯೊಂದು ದೇವ್ರ ಪೂಜೆ ಮಾಡ್ತಾ ಕೈಯಿಂದ ಸಾರ್ಗ ಮಾಡ್ಕೊಂಡಿದ್ದಾನೆ, ಮನಸ್ಸಲ್ಲಿ ಮಂತ್ರ ಹೇಳ್ತಾನೆ, ತಲೆಯಲ್ಲಿ ಚಿಂತನೆ ಮಾಡ್ತಿದ್ದಾನೆ, ಶಾಸ್ತ್ರ ಜ್ಞಾನ ಇದೆ, ನೀರಲ್ಲಿ ದೇವರಿದ್ದಾನೆ. ಅಷ್ಟಿಡ್ಕೊಂಡಾಗ ಎಂಥ ಕಾನ್ಸಂಟ್ರೇಟ್ ಯೋಚನೆ ಮಾಡಬೇಕು, ಆಗ ದೇವ್ರ ಪೂಜೆ ಫುಲ್ ಅರ್ಥ ಬರುತ್ತೆ. ಇಲ್ಲದ ಹೋದ್ರೆ ಅದು ಧ್ಯಾನ ಆಗೋದಿಲ್ಲ, ಬರೀ ಮೆಕೆ ಒಂದು ಗೊಂಬೆ ಆಟ ಅಂತಾರಲ್ಲ ಹಾಗೆ. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕ್ತಿ ಇಲ್ಲ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ಧ್ಯಾನದ ಒಳ್ಳೆ ಮುಖವನ್ನು ಆಚಾರ್ಯರು ತೋರಿಸ್ತಾರೆ. ಇವತ್ತು ಹೊತ್ತಾಗಿದೆ, ಅಷ್ಟು ಸಾಕು, ಇನ್ನೂ ಹೇಳಬೇಕಾದ ಅಂಶ ಇದೆ. ಅಂತ ಧ್ಯಾನದಲ್ಲಿ ಒಂದು ಆನಂದ ಆಗುತ್ತೆ ಅಂತ ಹೇಳಲಿಲ್ಲ ಭಗವಂತ, ಹೇಳ್ತಾರೆ ಆ ಸುಖ ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಹೊರಗಿನ ಎಲ್ಲಾ ವಸ್ತುಗಳು ನಿಮ್ಮ ಮುಂದೆ ಕೊಟ್ಟು ಇಡೀ ಪ್ರಪಂಚನೇ ನಿಮ್ಮ ಮುಂದೆ ಇಟ್ಟು ಆ ಪ್ರಪಂಚ ತುಂಬ ಇರಲ್ಲ ಎಲ್ಲಾ ವಸ್ತುಗಳು ನಿಮಗೆ ಕೊಟ್ಟು ನೀವೇನು ಸಂತೋಷ ಆಗ್ತದಲ್ಲ ನಿಜ ಹಾಗೆ ಆಗ್ತದೆ. ಆ ಸಂತೋಷ ಈ ದೇವರನ್ನ ಧ್ಯಾನ ಮಾಡಿದಾಗ ಆನಂದದ ಮುಂದೆ ಆಲ್ಮೋಸ್ಟ್ ಜೀರೋ ಇದ್ದಾಗೆ ಅಂತ ಹೇಳ್ತಾರೆ, ಗೊತ್ತಾಯ್ತು ಎಷ್ಟು ಆನಂದ ಆಗ್ಬೋದು. ಅದರಿಂದ ಅಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬರಲ್ಲ ಅಷ್ಟು ಆನಂದ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಮೆಟೀರಿಯಲ್ ಹೈಯೆಸ್ಟ್ ಆನಂದ ಇದೆಯಲ್ಲ ಅದು ಸ್ಪಿರಿಚುವಲ್ ಲೋಯೆಸ್ಟ್ ಆನಂದಕ್ಕೆ ಈಕ್ವಲ್ ಆಗೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಮೆಟೀರಿಯಲ್ ಹೈಯೆಸ್ಟ್ ಆನಂದ ಏನಿದೆ ಅದು ಅದರ ಒಂದು ಸ್ಪಿರಿಚುವಲ್ ಆನಂದದ ಹೈಟ್ ಮುಂದೆ ಸಿಕ್ಕ ನೆಗ್ಲಿಜಿಬಲ್ ಆನಂದ ಅಂತ ಹೇಳ್ಕೊಂಡ್ರೆ ಆಗ ನಿಜವಾದ ಆನಂದದ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಅದನ್ನೇ ಮೋಕ್ಷದ ಬಗ್ಗೆ ಹೇಳ್ತದೆ ತೈತ್ತಿರೀಯ ಉಪನಿಷತ್ ಹೇಳ್ತದೆ. ಇಡೀ ಭೂಮಿನ ಇಂಚ್ ಬೈ ಇಂಚ್ ನವರತ್ನಗಳಿಂದ ತುಂಬಿಸಿಬಿಟ್ಟು ಆ ಭೂಮಿಗೆ ಆಧಿಪತ್ಯವನ್ನು ಕೊಟ್ಟು ಚಕ್ರವರ್ತಿ ಅಂತ ಇವನು ಅನಿಸಿದ್ರೆ ಶತ್ರುಗಳೇ ಇಲ್ಲ ಯಾರು ಕೂಡ ಅಂತ ಒಂದು ರಾಜ್ಯ ಪದವಿ ಕೊಟ್ರೆ ಎಷ್ಟು ಆನಂದ ಆಗುತ್ತೋ ಮೋಕ್ಷದ ಆನಂದ. ಅದು ಸ್ಟಾರ್ಟಿಂಗ್ ಆನಂದ ಅಂತ ಹೇಳ್ತಾರೆ. ಈ ಎಂಡ್ ಆನಂದ ಅದು ಸ್ಟಾರ್ಟಿಂಗ್ ಆನಂದ. ಆಗ ಯಾರು ಧ್ಯಾನ ಮಾಡೋದಿಲ್ಲ ಖಂಡಿತ ಮಾಡ್ತಾರೆ. ಅಂತ ಧ್ಯಾನದ ಪರಿಕಲ್ಪನೆಗೋಸ್ಕರ ಇವತ್ತಿನ ದಿವಸ ನಮ್ಮ ಮಧ್ವಾಚಾರ್ಯ ಫಾರ್ ವರ್ಕ್ಶಾಪ್ ಯಾತಕ್ಕೆ ಹೆಸರಿಟ್ಟಿದ್ದೇವೆ ಅಂದ್ರೆ ವರ್ಕ್ಶಾಪ್ಗೆ ಎಲ್ಲಾ ಒಳ್ಳೆ ವಿಷಯ ಹೊಂದಿರತಕ್ಕಂಥ ಒಂದೇ ಒಂದು ಮತ ಮಧ್ವಮತವಾದ್ರಿಂದ ಆ ಹೆಸರಿನಲ್ಲೇನೆ ನಮ್ಮ ವರ್ಕ್ಶಾಪ್ ಆಗಬೇಕು. ಮತ್ತು ವರ್ಕಿಗೆ ಒಂದು ವರ್ಕ್ ಅಂದ್ರೆ ಕರ್ಮ, ಕರ್ಮಯೋಗ ಹೇಳಿದ ಗುರುಗಳೆ ಮಧ್ವಾಚಾರ್ಯರು. ಕುರುಭುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ. ಕರ್ಮದ ಉದ್ದೇಶವನ್ನ ಹಿನ್ನೆಲೆಯನ್ನ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಮ್ ಅಂತ ಹೇಳಿದ್ದನ್ನ ನಿಜವಾದ ಅರ್ಥದಲ್ಲಿ ತಿಳ್ಕೊಂಡಾಗ ನಿಜವಾದ ಕರ್ಮಯೋಗದ ಹೃದಯ ಮಧ್ವ ಸಿದ್ಧಾಂತದ ದೊಡ್ಡ ಸಾರ. ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಮಧ್ವಾಚಾರ್ಯರಂತ ಗುರುಗಳಿಲ್ಲ, ಅವ್ರ ಸಿದ್ಧಾಂತದಂತ ಸಿದ್ಧಾಂತ ಇಲ್ಲ. ಪ್ರತಿ ಹಂತದಲ್ಲೂ ಕೂಡ ದೇವರ ಕಡೆಗೆ ಮನಸ್ಸನ್ನ ಎಳೆಯೋದು. ಜಗತ್ತನ್ನು ಸುಳ್ಳು ಅಂತ ಹೇಳಿಲ್ಲ, ಜಗತ್ತು ಸತ್ಯ. ಆ ಸತ್ಯವಾದ ಜಗತ್ತಿನಲ್ಲಿದ್ದೆ ನಾವು ಸತ್ಯವಾದ ಜಗನ್ನಾಥನನ್ನ ನೋಡಬೇಕು ಅನ್ನೋ ದೊಡ್ಡ ತತ್ವ ಕೊಟ್ಟ ಮಹಾನುಭಾವರು ನಮ್ಮ ಶ್ರೀಮದ್ ಆಚಾರ್ಯರು. ಅಂತ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ತಿಳ್ಕೊಳ್ಳೋದೇ ನಿಜವಾದ ಧ್ಯಾನದ ಒಂದು ಪರಿಕಲ್ಪನೆ ಅಂತ ಹೇಳ್ತಾ ಅದ್ರ ಬಗ್ಗೆ ಇನ್ನೂ ಹೇಳೋ ಅಂಶಗಳಿದೆ. ಸಾಯಂಕಾಲ ಮತ್ತೆ ಉಪನ್ಯಾಸ ಇರ್ತದೆ, 5-6 ಇರ್ತದೆ. ಅದ್ರ ಮುಂಚೆ ಈಗ ಮುಖ್ಯವಾಗಿ ಎಲ್ಲರಿಗೂ ಊಟದ ಬಿಡುವಿರುತ್ತದೆ. ಈಗ 2 ಗಂಟೆವರೆಗೂ ಊಟದ ಬಿಡುವಿರುತ್ತದೆ. ಅಷ್ಟು ಸರಿಯಾಗಿ ಪರಮಪೂಜ್ಯ ಶ್ರೀಪಾದಂಗಳವರು, ಭಂಡಾರಕೇರಿ ಸ್ವಾಮಿಗಳು, ವಿದ್ಯಾಸ್ಥಿರ್ ಶ್ರೀಪಾದಂಗಳವರು ಬರ್ತಾರೆ. ಅವರಿಂದ ಅನುಗ್ರಹ ವಚನ ಇರ್ತದೆ. ಪರಮಪೂಜ್ಯ ಶ್ರೀಪಾದಂಗಳವರೊಳಗೆ ಉಪಯುಕ್ತವಾದ ವಿಚಾರವನ್ನ ಬಹಳ ಸುಂದರವಾಗಿ ಹೇಳ್ತಾರೆ. ನೀವು ಊಟ ಆದ್ರೆ ಇಲ್ಲೇ ಇರ್ತೀರಾದ್ರೆ ಮತ್ತೆ ಮನೆಗೆ ಹೋಗಿ ಬೇಗ ಬನ್ನಿ ಅಂತ ಹೇಳೋ ಕಾರಣ ಇಲ್ಲ. ಇಲ್ಲೇ ಊಟ ಮಾಡಿ ಇಲ್ಲಿಗೆ ವಾಪಸ್ ಬಂದ್ರೆ ಬೇಗ ಬಂದ್ರಾಯ್ತು. ಸ್ವಾಮಿಗಳು ಪ್ರವಚನ ಇರ್ತದೆ, ಆಮೇಲೆ ಇನ್ನೂ 2 ಒಳ್ಳೊಳ್ಳೆ ಪ್ರವಚನಗಳಿದೆ. ಅದಾದ ನಂತರ ಇಷ್ಟಿಸರದ ಒಂದು ಕಾರ್ಯಕ್ರಮಗಳ ಬಗ್ಗೆ ಒಂದು ಪಕ್ಷಿ ನೋಟವನ್ನ ನಿಮ್ಮುಂದೆ ಇಡ್ತಾರೆ. 75 ಏನಾಯ್ತು ಅನ್ನೋದನ್ನ ಹೇಳ್ತಾರೆ. ಕೊನೆಗೆ ಮತ್ತೆ ಮಧ್ವ ಸಿದ್ಧಾಂತದ ಬಗ್ಗೆ ನಮ್ಮ ಶಾಸ್ತ್ರಾಧ್ಯಯನಕ್ಕೂ ಯೋಗಕ್ಕೇನು ಸಂಬಂಧ, ಶಾಸ್ತ್ರಾಧ್ಯಯನ ಯಾತಕ್ಕೆ ನಾವು ಮಾಡಬೇಕಾಗಿದೆ, ಸಾಮಾನ್ಯ ಪರಿಚಯ ಸಾಲದೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಬೇಕು. ಅದಕ್ಕೆಲ್ಲ ಏನು ಉತ್ತರ ಕೊಡುತ್ತೆ ಶಾಸ್ತ್ರ ಅನ್ನೋದನ್ನು ನೋಡ್ತಾ ಆ ಉಪನ್ಯಾಸ ಕಾರ್ಯಕ್ರಮದೊಂದಿಗೆ ಇವತ್ತಿನ ಒಟ್ಟು ವರ್ಕ್ಶಾಪ್ ಮುಗಿಯೋದು ಸಾಯಂಕಾಲ ಸುಮಾರು 6 ಗಂಟೆವರೆಗೂ ಆಗಬಹುದು. ಆದ್ದರಿಂದ ಸರಿಯಾಗಿ ಭೋಜನ ಮುಗಿಸಿಕೊಂಡು ಜಾಗಕ್ಕೆ ಆದಷ್ಟು ಬೇಗ ಎಲ್ಲರೂ ಕೂಡ ಬೇಗ ಅಸೆಂಬಲ್ ಆಗ್ಬಿಟ್ರೆ ಒಳ್ಳೆಯದು. ಮಧ್ಯಸಿ ಬಂದಿದ್ದಾನೆ, ಎಷ್ಟೊತ್ತು ಒಂದು 2 ನಿಮಿಷ ಇರಿ. ನಿಮಗೆ ಚೆನ್ನಾಗಿ ಓದಲಿಕ್ಕೆ ಹೇಗೆ ಅಭ್ಯಾಸ ಮಾಡಬಹುದು, ಎಷ್ಟು ಚೆನ್ನಾಗಿ ವಿಷಯ ತಿಳ್ಕೊಳ್ಳಕ್ ಬರುತ್ತೆ ಅಂತ ಹೇಳೋದಕ್ಕೆ ಇಲ್ಲೇ ವಿದ್ಯಾಪೀಠದ ಒಬ್ಬ ವಿದ್ಯಾರ್ಥಿ ಕಾನ್ಸಂಟ್ರೇಷನ್ ನಾವು ಮನುಷ್ಯ ನಾಥ್ ಹೇಳಿದರು, ನಮ್ಮ ಬುದ್ಧಿ ಎಷ್ಟು ಶಕ್ತಿ ಇದೆ, ದೇವರು ಎಷ್ಟು ಸಾಮರ್ಥ್ಯ ಕೊಟ್ಟಿದ್ದಾನೆ ಅಂದರೆ ಅದರ ಬರೀ 2-3% ಮಾತ್ರ ಉಪಯೋಗಿಸ್ತಿದ್ದೇವೆ ನಾವು. ಅರ್ಥ ಆಯ್ತಾ? 2-3% ಮಾತ್ರ ಉಪಯೋಗಿಸ್ತೇವೆ. ಭಾರಿ ಭಾರಿ ಬುದ್ಧಿವಂತರು ಕೂಡ 4-5% ಉಪಯೋಗಿಸೋದಿಲ್ವಂತೆ. ದೇವರು 100% ಬುದ್ಧಿ ಕೊಟ್ಟಿದ್ದಾನಲ್ಲ, 4% ಮಾತ್ರ ಭಾರಿ ದೊಡ್ಡವರು ಉಪಯೋಗಿಸ್ತಾರಂತೆ. ನಾವೆಲ್ಲ 2-3% ಅಷ್ಟೇ ಉಪಯೋಗಿಸೋದು. ಸಿಂಪಲ್ ಹೇಳ್ಬೇಕಾದ್ರೆ ಮೊಬೈಲ್ ಕೊಟ್ಟಿರ್ತಾರೆ, 30,000 ರೂಪಾಯಿ ಮೊಬೈಲ್ ಕೊಟ್ಟಿರ್ತಾರೆ. ನೀವು ಯಾತಕ್ಕೆ ಉಪಯೋಗಿಸ್ತೀರಿ ಗೊತ್ತಾ ಅದನ್ನ? ಬರೀ ಫೋನ್ ಮಾಡಕ್ ಮಾತ್ರ, ಫೋನ್ ರಿಸೀವ್ ಬಿಡೋದು. ಇದಕ್ಕೆ ಅಷ್ಟು ಬೇಕಾಗಿತ್ತು? 1,000 ರೂಪಾಯಿ ಫೋನ್ ಸಾಕಾಗ್ತಿತ್ತು. 30,000 ರೂಪಾಯಿ ಫೋನ್ ಅನ್ನು ನೀವು ಬರೀ ಲ್ಯಾಂಡ್ ಲೈನ್ ಫೋನ್ ಮಾಡಕ್ಕೆ ಇಟ್ಕೊಂಡ್ಬಿಟ್ರೆ ಅದು ಮಿಸ್ಯೂಸ್ ಮಾಡ್ದಾ ಇಲ್ಲಕ್ಕ ಗೊತ್ತಾಯ್ತಿಲ್ಲ. ಫುಲ್ ಅಡ್ವಾಂಟೇಜ್ ತಗೋಬೇಕಾದ್ರೆ ಫುಲ್ ಅಡ್ವಾಂಟೇಜ್ ಅಂದ್ರೆ ಬರೀ ಟಿವಿ ನೋಡಬೇಕು ಅಂತ ಅರ್ಥ ಅಲ್ಲ, ಎಲ್ಲ ಏನೇನು ನೋಡಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ಅದರ ಅಡ್ವಾಂಟೇಜ್ ಎಲ್ಲ ಹೇಗೆ ತಗೊಂಡ್ರೆ ಜಸ್ಟಿಸ್ ಮಾಡಿದಾಗ ಆಗ್ತದೋ. ಊಟಕ್ಕೂತ ಬರೀ ಉಪ್ಪು ತುಪ್ಪ ತಿಂದು ಬಂದ್ಬಿಟ್ಟು ಊಟ ಆಗೋದಿಲ್ಲ, ಬಡಿಸಿದ್ದೆಲ್ಲ ಹೇಗೆ ಊಟ ಮಾಡಬೇಕು? ಎಲೆ ಖಾಲಿ ಮಾಡ್ತೇವೆ, ನಾವು ಬ್ರೈನ್ ಮಾತ್ರ ಫುಲ್ ನಿಲ್ಲಿಟ್ಕೊಂಡ್ಬಿಟ್ಟಿರ್ತೇವೆ. ಹಾಗೆ ಮಾಡಬಾರ್ದು. ಬ್ರೈನ್ ಸಾಕಷ್ಟು ಉಪಯೋಗಿಸಬೇಕಾದ್ರೆ ಒಳ್ಳೆ ಕೆಲಸ ಮಾಡಬೇಕಾಗ್ತದೆ. ಬಾಯ್ಪಾಠ ಮಾಡೋದೊಂದು ಕಲೆ, ಬಾಯ್ಪಾಠ ಮಾಡ್ತಾ ಹೋದಂತೆ ಬ್ರೈನ್ ಬಹಳ ಎಕ್ಸ್ಪ್ಯಾಂಡ್ ಆಗ್ತದೆ. ಇಲ್ಲಿ ಮಧ್ವೇಶ ಅಂತ ಒಬ್ಬ ಹುಡುಗ, ಮಧ್ವೇಶ್ ಭಟ್ ಅಂತ ಹೆಸರು, ಎಷ್ಟು ಚೆನ್ನಾಗಿ ಹೊಡೆದಾರೆ ಅಂದ್ರೆ ರುಕ್ಮಿಣಿ ಸಿವಿಜೆ ಬಹಳ ಕಷ್ಟದ್ದು. ಅದು ಬಹಳ ದೊಡ್ಡದು, ಭಾರಿ ಕಷ್ಟದ್ದು. 19 ಸರ್ಗ ಇದೆ, ಮಧ್ಯವಿಜಯ 16 ಸರ್ಗ ಇದೆ. ಮುಂದೆ ಒಂದೊಂದು ಶ್ಲೋಕ ಓದ್ಕೊಂಡು ನೋಡ್ಕೊಂಡು ಹೇಳಿದ್ರೆ ಭಾರಿ ಗ್ರೇಟ್ ಅಂತ ಕರಿತೇವೆ ನಾವು. ನೋಡ್ಕೊಂಡು ಓದ್ಬಿಟ್ರೇನೆ, ಬಾಯ್ಪಾಠ ಹೇಳಿದ್ರೆ ಭಾರಿ ಗ್ರೇಟು, ಆದರೆ ಅದನ್ನ ಹಿಂದೂ ಮುಂದೆ ಹೇಳೋದಕ್ಕೆ ಬಂದ್ರೆ ಇನ್ನೂ ಗ್ರೇಟು. ಯಾವುದೇ ಶ್ಲೋಕ ಯಾವುದೇ ಶ್ಲೋಕ ಕೊಟ್ಟು ಹೇಳು ಅಂತ ಹೇಳಿಬಿಟ್ರೆ ಭಾರಿ ದೊಡ್ಡದು. ಆದ್ರೆ ಮುಂದೆ ಶ್ಲೋಕ ಇನ್ನೂ ಶ್ಲೋಕ ಅಂತ ಹೇಳಿದರೆ ಅದು ಬಂದ್ಬಿಟ್ರೆ ಭಾರಿ ಕಷ್ಟ. ಅದನ್ನೆಲ್ಲ ಹುಡುಗ ಮಾಡ್ತಾನೆ ಗೊತ್ತಾಯ್ತಾ, ಈ ಮಧ್ವೇಶ್ ಭಟ್ ಅದೆಲ್ಲ ಯಾವ್ದು ಕೇಳಿದ್ರು ಕೂಡ ಮುಂದಕ್ಕೆ ಹಾಗೂ ಹೇಳ್ಕೊಂಡು ಹೋಗ್ತಾರೆ. ಈ ಗಾಯತ್ರಿ ಬರ್ತಾರೆ, ಹಿಂದಿನಿಂದ ವಾಪಸ್ ಬನ್ನಿ ನೋಡೋಣ ಅಂತ ಹೇಳಂತೆ. ಈಗ ಹೇಳೋಕೊಂಡು ಪಜಿ ಮುಂದೆ ಹೇಳಕ್ಕೆ ಬರೋದಿಲ್ಲ, ಬಹಳ ಜನಕ್ಕೆ ಹಿಂದಿನ ಬರೋ ಸಾಧ್ಯನೇ ಇಲ್ಲ. ಮಧು ವಿಜಯ ರುಕ್ಮಿಣಿಸಿ ವಿಜಯನ ಹಿಂದಿನಿಂದ ಹೇಳ್ಕೊಂಡ್ಬರ್ತದೆ. ಕೊನೆಯ ಶ್ಲೋಕದಿಂದ ಹಿಂದಕ್ಕೆ ಅಷ್ಟೇ ಫಾಸ್ಟ್ ಆಗಿ, ಸ್ಲೋ ಆಗಲ್ಲ ಅಷ್ಟೇ ಫಾಸ್ಟ್ ಆಗಿ, ಅದ್ರ ಬುದ್ಧಿ ಉಪಯೋಗಿಸಿದಷ್ಟು ಕೂಡ ಒಳ್ಳೆ ಇದಾಗ್ತದೆ. ಅದು ನಮ್ಮ ಒಂದು ಹೆಮ್ಮೆ. ಹಿಂದೆ ನಮ್ಮ 3 ವರ್ಷಗಳ ಹಿಂದೆ ನಮ್ಮ ಮಧ್ವೇಶ್ವರ ಪರೀಕ್ಷೆ ಕೊಟ್ಟು ನಾವಾಗ ಎಲ್ಲರಿಗೂ ಕೊಡೋದಕ್ಕೆ ಡಬಲ್ ಪ್ರೈಸ್ ಕೊಟ್ಟಿದ್ವಿ. ಮಧು ವಿಜಯ ರುಕ್ಮಿಣಿಸಿ ಒಪ್ಪಿದ್ದಕ್ಕೋಸ್ಕರ ಸುಮ್ಮನೆ ನಿಮ್ಮಿಂದ ಒಂದು ಪರೀಕ್ಷೆಗೋಸ್ಕರ ಇವತ್ತಿನ ದಿವಸ ಆ ಹುಡುಗನ ಪರಿಚಯ ಆಗಿದೆ. ನಿಮಗೆ ಪರಿಚಯ ಆಗಲಿ ಎಂಬ ದೃಷ್ಟಿಯಿಂದ ಒಂದೇ 2 ಶ್ಲೋಕ ಹೇಳ್ತಾನೆ ಕೇಳಬೇಕು. ಯಾವ ಶ್ಲೋಕ ಹೇಳಿದ್ರೆ ತಕ್ಷಣ ಹೇಳ್ಬಿಡ್ತಾನೆ. ಮುಂದೆ ಬಾ, ಈ ವಿದ್ಯಾಪೀಠದಲ್ಲೇ ಓದ್ತಾ ಇದೆ. ಎಷ್ಟೇ ವರ್ಷ ಅಪ್ಪರಿಗ? 9ನೇ ವರ್ಷ. ಇನ್ನು 4 ವರ್ಷ ಸುಧಾ ಮಂಗಳ ಆಗತ್ತೆ ಹುಡುಗನಿಗೆ. ಈ ಕಡೆ ಬಾ, ಇದನ್ನ ಪರವಾಗಿಲ್ಲ. ಮೈಕ್ ತಗ, ಮೈಕ್ ಅಲ್ಲೇ ಇದೆಯಲ್ಲ. ಹೇಳಿ, ಮಧು ವಿಜಯದಲ್ಲಿ ಯಾವ ಶ್ಲೋಕ ಹೇಳಿದ್ರು ಹೇಳ್ತಾರೆ ಗೊತ್ತಾಯ್ತಾ? ಭುವನಾದ್ಭುತ ಹೇಳ. ಭುವನಾದ್ಭುತ ಮಧ್ವ ಚೇಷ್ಟಿತಂ,
ಭುವನಾದ್ಭುತ ಮಧ್ವ ಚೇಷ್ಟಿತಂ, ನವದೇಮಾಪಿ ಸುರಾಯುಷಾ ವಯಂ ಸಕಲಂಕಿಲು ಕಿಂತು ಕಿಂಚಿದಪ್ಯ ಸಶುಶ್ರೂಷು ಜನಾಯ ವರ್ಣ್ಯತೆ ಕ್ವಚಿದೀಶ್ವರ ದೇವ ಮೇಷ ಭೂಪಂ ಖನನಂ ಪಾಂಥ ಜನೈಲ್ವಿಥಾಪಯಂತಂ ಸಮಪಿ ಪ್ರತಿಚೋದಯಂತ ಮೂಚೆ ಕ್ರಿಯಯಾನು ಕುಶಲಾನ್ ಪ್ರಬೋಧಯೇತಿ.
ಧನ್ಯೋ ಮಹ್ಯತ,
ಧನ್ಯೋ ಮಹ್ಯತ ನಾಕಿ ನಾಮ ಹಿತ ಹೃದ್ಬಾಣಸ್ ಸಮೋಜಸ್ಯ ಯೋ ಮಧ್ವೋಧ್ವಸ್ತ ದುರಾಗಮೋಗ್ರ್ಯ ಹಿಮಕು ಶ್ರೀ ಕಾಮ ಮಾಯಾಮಿ ಹೃದ್ ವಿಷ್ಣು ವಿಶ್ವಜಯಪ್ರದಂ ಸಹಿನಮನ್ ಸೇವ್ಯಂ ಸುಸೌಖ್ಯಂ ಮುದಾ ದಾಕ್ಷ್ಯಾತ್ ಶ್ರೀಧರ ಮಾಮಯಾದಿ ವಿರಹಿ ಯೋಗಿ ಸುಹೃತ್ ಸರ್ವದಾ. ವಜ್ಜನಂ ವ್ಯಥಿತ ಶೀತಲ ಗಂಗಾವಾರಿ ನಿತ್ಯ ಮರುಣೋದಯ ಕಾಲೇ ಯತ್ ಸ್ಪೃಶಂತಿ ನರಹಿಮ ಭೀತ ಅಂಶ ಏಷ ಪೃಷತಾಮಿ ಪಸ್ಯ.
ಪಾದೋಪಾಂತರ ಮನ್ ಮಹಾಮುನಿಗಣಂ, ಪಾದೋಪಾಂತರ ಮನ್ ಮಹಾಮುನಿಗಣಂ,
ಪಾದೋಪಾಂತ ನಮನ್ ಮಹಾಮುನಿಗಣಂ ಹೇಮ ಪ್ರದೀಪ್ತಾಂಬರಂ ಶ್ರೀಮದ್ರತ್ನ ಕಲಾಪಮಗ್ರೆ ಕಟಕೈ ವಿಭ್ರಾಜಿತ ಹಾಟಕೈ ದೃಷ್ಟ್ವಾತಂ ಧರಣೀಧರಂ ಸುವನ ಮಾಲೋಲ್ಲಾಸಿನಂ ಸುಂದರಂ ಸಾನಂದಾಕೃತಿಮಸ್ಮರನ್ ಮುರಲಿಪುಂ ಸ್ವಾನಂದ ತೀರ್ಥಸ್ಥದ.
ಇದನ್ನ ಹೇಳ್ತೀಯಾ ಶ್ಲೋಕ ನಂಬರ್ ಹೇಳಿದ್ರೆ? ಹೇಳ್ತೀಯಾ ಶ್ಲೋಕ ಅಧ್ಯಾಯ ನಂಬರ್ ಹೇಳಿದ್ರೆ ಹೇಳಕ್ಕಾಗತ್ತಾ? 16ನೇ ಸರ್ಗ 8ನೇ ಶ್ಲೋಕ ಹೇಳ. 16ನೇ ಸರ್ಗ 8ನೇ ಶ್ಲೋಕ.
ನಿನ್ಯೇತಾಂ ಗಿರಿಮಿ ಭವಾ ನವೀಕೃತಾತ್ಮಾಲೇನ ಕೋಮಲೇನ ತತ್ರಾಪಿ ನ್ಯಥಿತ ತಯಾಸ್ಯ ಸೂಚ್ಯತೆ ಲಂ ತತ್ತುಂಗಾಂ ನನನಿಕಷಾಧ್ವನಾಪಿ ಕರ್ಮ.
3ನೇ ಸರ್ಗದೊಳಗೆ 3ನೇ ಶ್ಲೋಕ ಹೇಳ. 3ನೇ ಸರ್ಗ 3ನೇ ಶ್ಲೋಕ.
ಕನುಯ್ಯಾ ಸಸಿತಾತನ ಸಾಂಪ್ರತಂ ಸ್ವಜನ ಸಂತಜನಂ ತವ ಸಾಂಪ್ರತಂ ಇತಿ ವಿಹುಪ್ಪಸಿ ಕೈರುದಿತೋ ರಜನ್ ಸ್ವಿತಮನಾಕುಲ ಮುತ್ತರಮಾತನೋತ್.
ಶ್ರವಣೇ ದಾರುವಾದೇರ ಅಂಬುದು ಎಷ್ಟೇ ಸರ್ಗದ ಎಷ್ಟೇ ಶ್ಲೋಕ? ಶ್ರವಣೇ
ದಾರುವಾದೇರ ಸರ್ಗ 99ನೇ ಶ್ಲೋಕ.
ಹಾ ರೈಟ್. ನಮಸ್ತೆ ಪ್ರಾಡೇಶದಿಂದ ಹಿಡಿದು ಹಿದ್ದ 4 ಶ್ಲೋಕ ಹೇಳ. ನಮಸ್ತೆ ಪ್ರಾಡೇಶ,
ನಮಸ್ತೆ ಪ್ರಾಡೇಶ ಪ್ರಣತ ವಿಭವಾಯ ನಿಮಗಾ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗಣ ನಮಸ್ತುಭ್ಯಂ ಭೀಮ ಪ್ರಬಲ ತಮಕೃಷ್ಣೇಷ್ಟ ಭಗವನ್ ನಮ ಶ್ರೀ ಪದ್ಮಧ್ವ ಪ್ರತಿಶ ಸದೃಶಂ ನೋ ಜಯ ಜಯ ಅಹರೋ ದುರಾತಮ ತಮಸ್ವಗೋ ಗಣೈರಕಲೋರ್ಮುಕುಂದ ಗುಣವೃಂದ ದರ್ಶನ ಅಜಯಶ್ಚತುರ್ದಶ ಜಗಂತಿ ಸದ್ಗುಣೈ ಶರಣಂ ಗುರೋ ಕರುಣಯಾಪಿ ನೋ ಭವೇ ಶ್ರೀಮಂತಂ ಶಶಿವದನಂ ಕುಶೇಷಯಾಕ್ಷಂ ಗಂಭೀರಸ್ವರಮತಿ ದಿವ್ಯ ದಕ್ಷಿಣಾಠ್ಯಂ ಪಶ್ಯಂತ ಸ್ವಗುರು ಮಥಾಚಿ ಶಂಕರಾರ್ಥಾವಾಣ್ಯಾತಂ ಹರಿರತಿಪೂರ್ಣ ಕಾಮಮೇತೆ ನಾಕೇಂದ್ರಾಸ್ತಮವ ನಿಭಾಗಮಾವಸಂತಂ ಸುಶ್ಲೋಕೈರಪಿ ಭುವನಾನಿ ಭೂಷಯಂತಂ ನೇಮುಖಾದುಪನಿಷದಂ ತದೈತರೇಯೀಂ ವ್ಯಾಖ್ಯಾಂತಂ ವಿವಿಧ ವಿಶಿಷ್ಟ ಶಿಷ್ಯಮಧ್ಯೆ.
ಅದು ಹಿದ್ದಿದ್ದ ಅಷ್ಟು ಫಾಸ್ಟ್ ಆಗಿರೋದು ಬಲ ಕಷ್ಟ, ಬುದ್ಧಿದ್ದು ಹೇಳೋದ ಕಷ್ಟ, ಹಿದ್ದಿದ್ದು ಭಾರಿ ಕಷ್ಟ ಕಳೀತಾ. ಆಮೇಲೆ ಕ್ವಚಿದೇಶ್ವರ, ಕ್ವಚಿದೀಶ್ವರ ದೇವ, ಅದೆಷ್ಟೇ ಅಧ್ಯಾಯ ಇದೆ? ಎಷ್ಟೇ ಸಾಧ್ಯ? ಎಷ್ಟೇ ಶ್ಲೋಕ?
10 ಸಾವಿರ 4ನೇ ಶ್ಲೋಕ.
ವೈಕುಂಠೇತೆ ವೈಕುಂಠೇತೆ ಎಂ ಎಂ ಸುಖಿ ಅಂತ ಹೇಳಿ, ಎಂ ಎಂ ಸುಖಿ ಹೇಳಿ, ಅದು ಎಷ್ಟೇ ಸರ್ಗ ಎಷ್ಟೇ ಶ್ಲೋಕ?
78ನೇ ಶ್ಲೋಕ. ಎಂ ಎಂ ಸುಖಿ.
ರೈಟ್. ಆ ರೀತಿ ಎಲ್ಲ ಹೇಳ್ತಾರೆ ಮಧು ವಿಜಯ ಪೂರ್ತಿ. ರುಕ್ಮಿಣೇಶ್ ವಿಜಯ ಹೇಳ್ತಾರೆ ಭಾರಿ ರುಕ್ಮಿಣೇಶ್ ಶ್ಲೋಕಗಳೇ ಭಾರಿ ಕಷ್ಟ. ಅದು ಸುಬ್ರೆ ಬುದ್ಧ ನೋಡ್ಕೊಂಡು ಹೇಳೋದೇ ಕಷ್ಟ ಕೆಲವು ಸಲ. ಅದನ್ನ ಇಡೀರು ಕುಡಿಸಿದ ಬಾಯಲ್ ಹೇಳೋದು ಹಿಂದಿನಿಂದ ವಾಪಸ್ ಬರೋದು ಅಲ್ಲ ಭಾರಿ ಕಷ್ಟ. ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಅಂದ್ರೆ ಅದು ಒಂದು ಧ್ಯಾನದ ಮುಖ. ಅದು ಕೂಡ ಮೈಂಡ್ ಆಕ್ಟಿವೇಟ್ ಮಾಡ್ತಾ ಹೋದ್ರೆ ಎಷ್ಟೆಲ್ಲ ಕಲೀಲಿಕ್ಕಿದೆ, ಎಷ್ಟೆಲ್ಲ ಮಾಡ್ಲಿಕ್ಕಿದೆ. ಸದ್ಯಾವಧಿ ಲೆಟರ್ ಮಾಡೋದಿಲ್ಲ ಜನ ಅಂತ ಕಾಲ ಇರ್ತದೆ. ಅದೆಲ್ಲ ಉಪಯೋಗ ಮಾಡಿಕೊಂಡ್ರೆ ಅದು ಬುದ್ಧಿ ಎಲ್ಲ ಮೆಟೀರಿಯಲ್ ಕಲೆಕ್ಟ್ ಮಾಡ್ತೀರಿ, ಅದು ಇರೋದಿಲ್ಲ, ನಮ್ಮ ಜೊತೆ ಹೋಗ್ಬಿಡ್ತವೆ. ಇದು ಜನ್ಮ ಜನ್ಮದ ಆಸ್ತಿ, ಇದು ಮುಂದೆ ಜನ್ಮಕ್ಕೆ ಹಾಗೆ ಬರ್ತಾ ಇರ್ತದೆ. ಅದರ ಉಪಯೋಗ ಮಾಡೋದಕ್ಕೆ ನಮ್ಮ ಹುಡುಗರು ಸಾರ್ಥಕ ಮಾಡಿಕೊಂಡ್ಬರೋ ದೃಷ್ಟಿ ಇದ್ದರೆ ವರ್ಕ್ಶಾಪ್ ಮಾಡೋ ಉದ್ದೇಶನೇ ಅದು ಮುಖ್ಯವಾಗಿ. ಇದೆಲ್ಲ ನೋಡ್ತಾ ಇರುವ ಬಹಳ ಸಂತೋಷವಾಗ್ತದೆ. ಮದುವೆ ಪಟ್ಟು ಮುಂದೆ ಬಹಳಷ್ಟು ಕಾಲ ಇದೇ ರೀತಿ ಮಾಡ್ತಾ ಒಳ್ಳೆ ರೀತಿಯಲ್ಲಿ ಸುಧಾ ಮಂಗಳಾರು ಮಾಡಿ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ಹೇಳಿ ಸಮಯದಲ್ಲಿ ಕೊಡ್ತಾರೆ.
ಇದು ನಿನ್ನೆ ಈ ಕಾರ್ಯಕ್ರಮಕ್ಕೆ ಸಿದ್ಧವಾಗಿ ಬರ್ಬೇಕಾದ್ರೆ ಇವರು ನಿನ್ನೆ ಬಂದಿದ್ರು, ನಿನ್ನೆ ಸಂಜೆ ಬಂದು ನಮ್ಮನ್ನ ಭೇಟಿಯಾದ್ರು. ನಾವು ಅವ್ರಿಗೆ ಏನ್ ಹೇಳಿದ್ವಿ ಅಂದ್ರೆ ಇದರ ನಾವು ಹೇಳ್ಬಿಡ್ತೀವಿ, ಶ್ಲೋಕ ನಂಬರ್ ಇವಾಗ ಹೇಳಿರ್ತೀವಿ, ನೀವು ಅದನ್ನ ನಾಳೆ ನಾವು ಕೇಳ್ತೀವಿ, ಅದನ್ನ ಮತ್ತೆ ಹೇಳಿ. ಅವ್ರ ಅದನ್ನ ಕೊಟ್ಕೊಳ್ಳಿಲ್ಲ, ಅದ್ ಬೇಡ, ಸರಿ ಹೋಗಲ್ಲ, ಹಾಗಾದ್ರೆ ರ್ಯಾಂಡಮ್ ಆಗಿ ಇರಲಿ ಅಂತ ಓಪನ್ ಚಾಲೆಂಜ್ ಅವ್ರು ಎಕ್ಸೆಪ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ತುಂಬಾ ತುಂಬಾ ಅಪ್ರಿಷಿಯೇಟ್. ಮೂರ್ತಿಗೆ ಮೂರು ವರ್ಷದ ಕೆಳಗಡೆ ಹೇಳಿದಾಗ ಇಲ್ಲಿ ವಿದ್ಯಾಪೀಠದಲ್ಲಿ ಹೇಳಿದಾಗ ಇಡೀ ರುಕ್ಮಿಣೇಶ್ ವಿಜಯನ ರಿವರ್ಸ್ ಯಾವ ಆರ್ಡರ್ ಬೇಕಾದ್ರೆ ಹೇಳೋ ಸಾಮರ್ಥ್ಯನ ಅವರು ಎಲ್ಲರ ಮುಂದೆ ಪ್ರದರ್ಶನ ಮಾಡಿದ್ರು, ತುಂಬಾ ಒಳ್ಳೇದು. ಈಗ ತೀರ್ಥ ಪ್ರಸಾದ ಮತ್ತು ಪಲಹಾರದ ವ್ಯವಸ್ಥೆ ಕೃಷ್ಣನ ದೇವಸ್ಥಾನದ ಬಳಿ ಆಗ್ತಾ ಇದೆ. ಇವಾಗ ಎಲ್ಲರೂ ವ್ಯವಸ್ಥಿತವಾಗಿ ಹೋಗಿ ಅಲ್ಲಿ ಎರಡನ್ನೂ ಬೇರೆ ಬೇರೆ ಜಾಗದಲ್ಲಿ ಅವರು ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲಿಗೆ ಹೋಗ್ಬೇಕು. 2 ಗಂಟೆ 1:30 ಇಲ್ಲಿ ಬಂದು ಎಲ್ಲರೂ ಮತ್ತೆ ಅಸೆಂಬಲ್ ಆಗ್ಬೇಕು. ಅಲ್ಲಿ ಅಷ್ಟೊತ್ತಿಗೆ ನಾವು ಇಲ್ಲಿ ಸ್ವಲ್ಪ ರಿಅರೇಂಜ್ಮೆಂಟ್ ಮಾಡಿರ್ತೀವಿ, ಸ್ವಲ್ಪ ಕೂತ್ಕೊಳ್ಳೋಕೆ ಜಾಗ ಕಮ್ಮಿ ಆಗಿದೆ, ಇವಾಗೆಲ್ಲ ರಿಆರ್ಗನೈಸ್ ಮಾಡಿರ್ತೀವಿ. 2 ಗಂಟೆ ಕರೆಕ್ಟ್ ಆಗಿ ಸ್ವಾಮಿಗಳು ಬರೋ ನಿರೀಕ್ಷೆ ಇದೆ, ಅದಕ್ಕೆಲ್ಲರೂ 2 ಗಂಟೆ ಒಳಗಡೆ ಇಲ್ಲಿ ಬಂದು ಅಸೆಂಬಲ್ ಆಗ್ಬೇಕಾಗಿ ಪ್ರಾರ್ಥನೆ. 2 ಗಂಟೆಗೆ ಸ್ವಾಮಿಗಳ ಅನುಗ್ರಹ ಸಂದೇಶ, ಅದಕ್ಕೆ ಮೊದಲು ರಿಪೋರ್ಟ್ ವರದಿ ಒಪ್ಪಿಸ್ತಾರೆ ಅವರು ನಮ್ಮ ವರ್ಕ್ಶಾಪ್. 2 ಗಂಟೆ ಕರೆಕ್ಟ್ ಆಗಿ ಎಲ್ಲರೂ ವಾಪಸ್ ಹೋಗ್ತಾರೆ.
ಇವತ್ತು 2 ಗಂಟೆ ವಿಶ್ರಾಂತಿ ತಗೋಬೇಡಿ, ಅದು ಒಂಥರ ಯೋಗ ಧ್ಯಾನ ಮಾಡಿದಾಗ ಲೆಕ್ಕ. ಅಷ್ಟ ಬಂದ್ಬಿಟ್ರೆ ಧ್ಯಾನ ಮಾಡಿದಾಗ ಲೆಕ್ಕ, ಆದ್ರಿಂದ ಆದಷ್ಟು ಬೇಗ ಬನ್ನಿ.